ಯಥಾಯೋಗ್ಯವಾಗಿ ಹೆಂಚಿನ ಕ್ರಮ ನೋಡಿದ್ದೇವೆ. ಅರ್ಥ ಅದರಲ್ಲಿ ಅರ್ಥ ಕಾಲು ಅದರಲ್ಲಿ ಅರ್ಥ ಕೊಟ್ಟು ಅವರಿಗೆ ವಿಶೇಷ ರೀತಿಯಲ್ಲಿ ಸಂತತಿಯಾಗಲಿ ಅಂತ ಹೇಳಿ ದೇವರ ಪ್ರಾರ್ಥನೆ ಅಂತ ಕೇಳಿಕೊಂಡ. ಆ ಹೊತ್ತಿಗೆ ಬ್ರಹ್ಮದೇವರ ನೇತೃತ್ವದಲ್ಲಿ ಎಲ್ಲಾ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ, ತಾನು ಅವತಾರ ಮಾಡೋದಾಗಿ ತಿಳಿಸಿದಾಗ, ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದರು, ನೀವೆಲ್ಲ ಕೂಡ ಒಳ್ಳೆ ಸೇವಾ ಅವಕಾಶ ಪಡ್ಕೊಂಡಿದ್ದೀರಿ, ಎಲ್ಲರೂ ಸಹ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ನಿಮ್ಮ ನಿಮ್ಮ ಸೇವೆಯನ್ನು ಸಲ್ಲಿಸಿರಿ ಅಂತ ಹೇಳಿದ ತಕ್ಷಣ ಅವರೆಲ್ಲ ಅವತಾರ ಮಾಡಿದ್ದಾರೆ. ರಾವಣ ವರ ಕೇಳಿದಾಗ ನರ ವಾನರನ್ನು ಬಿಟ್ಟು ಕೇಳಿದ್ರಿಂದ ಹೆಚ್ಚು ದೇವತೆಗಳು ವಾನರರಾಗಿ ಹುಟ್ಟುತ್ತಾರೆ. ಅದರಲ್ಲಿ ಪ್ರಧಾನರಾದವರು ಸಾಕ್ಷಾತ್ ಹನುಮಂತ ದೇವರು, ವಾಯುದೇವರು, ಇನ್ನು ಜಾಂಬವಂತ ಮೊದಲೇ ಸೃಷ್ಟಿಯಾಗಿರುತ್ತಾನೆ. ಉಳಿದವರೆಲ್ಲ ಸುವಾಲಿ ಸುಗ್ರೀವಾದಿಗಳೆಲ್ಲ ಹುಟ್ಟುತ್ತಾರೆ. ವಾನರರಲ್ಲಿ ಪ್ರಧಾನರಾಗಿ ಹುಟ್ಟಿದೆ ಹೊರತು ಇನ್ನು ಕರಡಿ ಮೊದಲಾದ ರೂಪದಲ್ಲೂ ಅನೇಕ ದೇವತೆಗಳು ಹುಟ್ಟಿದರು. ಈ ಮಧ್ಯೆ ಭಗವಂತನಾದ ರಾಮ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ಮಧ್ಯಾಹ್ನದಂದು ಅವತಾರವನ್ನು ಮಾಡ್ತಾ ಇದ್ದಾನೆ. ಅದು ಸೂರ್ಯವಂಶವಾದ್ದರಿಂದ ಪರಮಾತ್ಮ ಹಗಲವತಾರವನ್ನು ಮಾಡ್ತಾನೆ. ಕೃಷ್ಣಾವತಾರವಾಗಿದ್ದು ಚಂದ್ರವಂಶದಲ್ಲಿ, ಅದಕ್ಕೆ ಮಧ್ಯರಾತ್ರಿ ಅವತಾರವನ್ನು ಮಾಡುತ್ತಾನೆ. ಆ ವಂಶಕ್ಕೆ ಅನುಗುಣವಾದ ರೀತಿಯಲ್ಲಿ ಪರಮಾತ್ಮ ಪ್ರಾದುರ್ಭಾವವನ್ನು ಮಾಡುತ್ತಾನೆ. ಸುಮಿತ್ರೆಯ ಮಕ್ಕಳಾಗಿ ಲಕ್ಷ್ಮಣ, ಶತ್ರುಘ್ನರು, ಕೈಕೇಯ ಮಗನಾಗಿ ಭರತ ಹುಟ್ಟುತ್ತಾರೆ. ಅವರೆಲ್ಲ ಹುಟ್ಟುತ್ತಾರೆ. ರಾಮದೇವರು ಮಾತ್ರ ಹುಟ್ಟಿಲ್ಲದವರು. ಸಾಕ್ಷಾತ್ ಭಗವಂತನ ರಾಮರೂಪ ಅನಾದಿ ನಿತ್ಯವಾದು. ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ನೈವೈತೆ ಜಾಯಂತೆ ನಮ್ರಿಯಂತೆ, ಯಾವಕ್ಕೂ ಹುಟ್ಟು ಸಾವಗಳ ಪ್ರಶ್ನೆಯೇ ಇಲ್ಲ ಅಂತ ಅದ್ಭುತವಾದಂತಹ ಅವತಾರ ಪರಮಾತ್ಮನದು. ಅದೆಲ್ಲ ದಶರಥರಾಜ ನೋಡಿದ, ಭಾರಿ ಸಂಭ್ರಮವಾಯಿತು. ರಾಮ ಅಂತ ನಾಮಕರಣವನ್ನು ಮಾಡಿದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ ಅಂದ್ರೆ ಏನು? ರಮತೇತಿ ರಾಮ, ಯಾವಾಗಲೂ ಆನಂದಪೂರ್ಣ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಆನಂದಮಯೋ ಅಭ್ಯಾಸ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ, ಸದಾ ಆನಂದದ ನಿಶಿ ಪರಮಾತ್ಮ. ಅದಕ್ಕೆ ರಾಮ ಅಂತ ಹೆಸರಾಯಿತು. ಇನ್ನೊಂದು, ಅನ್ಯಾನ್ ರಮಯತಿ ಇತಿ ರಾಮ, ತಾನು ಆನಂದವಾಗಿದ್ದಾನೆ, ತಾನು ನಂಬಿದವರು ಆನಂದೋ ರಾಮ, ಪೂರ್ಣ ಆನಂದ ಪ್ರದಾಯಕ. ಅದಕ್ಕೆ ರಾಮ ಅನ್ನೋ ಹೆಸರನ್ನ ಇಟ್ಟರು. ಆ ಹೆಸರು ಅತ್ಯಂತ ಉಚಿತ ಅನ್ನೋದನ್ನ ಇಡೀ ಲೋಕಗಳೇ ಕೊಂಡಾಡ್ತಾ ಇವೆ. ಮುಂದೆ ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮ ಅಂದ್ರೆ ಲಕ್ಷಣ, ಲಕ್ಷ್ಮಣ ಒಳ್ಳೆ ಲಕ್ಷಣವಂತನಾದವನು, ಅದಕ್ಕೆ ಲಕ್ಷ್ಮಣ ಅಂತ ಹೆಸರಾಯಿತು. ಭರತನಿಗೆ ಭರತೋ ಭಕ್ತಿ ಭರಿತ, ರಾಮನಲ್ಲೇ ವಿಶೇಷವಾದ ಭಕ್ತಿ. ಅದಕ್ಕೆ ಭರತ ಭರಿತ, ಭರತ ಭಕ್ತಿ ಭರಿತನಾದ್ದರಿಂದ ಭರತ ಅಂತ ಹೆಸರಾಯಿತು. ಶತ್ರುಘ್ನೇ ಶತ್ರುಘ್ನ, ಶತ್ರುನ್ ಹಂತೀತಿ ಶತ್ರುಘ್ನ, ಶತ್ರುನಾಶಕನಾದವನು ಅಂತ ಹೆಸರು ಬಂತು. ಈಗೆಲ್ಲ ಹೆಸರುಗಳಲ್ಲೂ ಅರ್ಥ ಇದೆ. 16 ವರ್ಷಕ್ಕೆ ರಾಮದೇವರು ಬರ್ತಿರ್ಲಿಕ್ಕೇನೆ ವಿಶ್ವಾಮಿತ್ರರು ಬಂದರು. ಅಷ್ಟತ್ತು ದಶರಥ ರಾಜ ರಾಮನಿಗೆ ವಿವಾಹದ ಯೋಚನೆ ಮಾಡ್ತಿದ್ದ. ವಿಶ್ವಾಮಿತ್ರರು ಕೇಳಿದಾಗ ಭಾರಿ ಸ್ವಾಗತ ಮಾಡಿದ್ರು. ರಾಮನು ಬಿಟ್ಟಿರ್ಲಿಕ್ಕಾಗಲಿಲ್ಲ ತನಗೆ. ಆದರೆ ರಾಮ ಯಾರು ಅಂತ ವಿಶ್ವಾಮಿತ್ರರು ಹೇಳಿದ ಮೇಲೆ, ವಶಿಷ್ಠರಾದನ್ನು ಖಚಿತ ಮಾಡಿದ ಮೇಲೆ ದಶರಥ ಒಪ್ಕೋತಾನೆ. ಮೊದಲು ರಾಮನನ್ನು ತನ್ನ ಮಗ ಅಂತ ತಿಳಿದಿದ್ದ, ಗುಣವಂತ ಅಂತ ಅಷ್ಟೇ ತಿಳಿದಿದ್ದ, ಆದರೆ ಭಗವಂತನಾದ ಶ್ರೀಹರಿ ಅಂತ ತಿಳಿದಿರಲಿಲ್ಲ. ಈ ಪ್ರಸಂಗದಿಂದ ತಿಳಿಲಕ್ಕೆ ಅನುಕೂಲವಾಯಿತು. ಇವತ್ತು ದಶರಥ ರಾಮನನ್ನು ಹೇಗೆ ತಿಳಿದಿದ್ದರು, ಒಂದು ಜನ ಹೆಚ್ಚದನ್ನು ತಿಳಿದು ರಾಮನನ್ನು ಹಾಗೆ ತಿಳಿದರು. ಅಥವಾ ಒಬ್ಬ ರಾಜಕುಮಾರ ದೇಶದ ಮುಖಂಡ ಆರಿ ತಿಳಿತಾರೆ ಹೊರತು, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಆತ. ಒಬ್ಬ ಪ್ರೈಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಅಂತ ತಿಳ್ಕೊಂಡ್ರೆ ಅವಮಾನ ಮಾಡಿದಾಗ ಲೆಕ್ಕ. ಪ್ರೈಮ್ ಮಿನಿಸ್ಟರ್ ದೇಶದವನು, ಚೀಫ್ ರಾಜ್ಯದವನು, ಕಡಿಮೆ ಮಾಡಿದಾಗಲಿಲ್ಲ. ಅರ್ಥ ಮಾಡಿಕೊಂಡ್ರೆ ದೊಡ್ಡವರನ್ನು ಕಡಿಮೆ ಮಾಡಬಾರದು. ಸಮಾನಾಂ ವಿಷಮ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪತಾತ್ ಭಸ್ಯತೆ ಹಿ ಸಹ. ಕೆಡಗಿನವ್ರನ್ನ ಮೇಲೆ ಅಂತ ತಿಳ್ಕೋಬಾರ್ದು, ಮೇಲಿನವ್ರನ್ನ ಕೆಳಗೆ ಅಂತ ತಿಳ್ಕೊಳ್ಬಾರ್ದು. ತಾರತಮ್ಯವನ್ನು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಹೇಳ್ತಾರೆ ಭಸ್ಯ, ದೇವದೇವರು ತಪ್ಪು ತಿಳ್ಕೊಂಡ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂದರೆ ಉಳಿದವರಿಗೆ ಸಿದ್ಧಿನೇ ಬರೋದಿಲ್ಲ. ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ, ಸರಿಯಾಗಿ ತಿಳಿದಿರಬೇಕು. ದಶರಥ ರಾಜನಿಗೆ ರಾಮ ಹತ್ರ ಇದ್ದರೂ ತಿಳುವಳಿಕೆ ಇರಲಿಲ್ಲ. ಅದನ್ನು ಕೊಡ್ಲಿಕ್ಕೋಸ್ಕರ ವಿಶ್ವಾಮಿತ್ರರು ಬಂದಂತೆ ಆಯಿತು. ಕೊನೆಗೆ ವಶಿಷ್ಠರು ಅದನ್ನು ಕಳಿಸಲಿಕ್ಕೆ ಹೇಳಿದಾಗ ಕಳಿಸಿದರು. ಮುಂದೆ ರಾಮದೇವನು ಕರ್ಕೊಂಡು ಬರ್ತಾನೆ. ಆತನ ಆ ಸಮಯದಲ್ಲಿ ವಿಶ್ವಾಮಿತ್ರರು ಒಂದು ಸಲ ಬಲ ಅತಿಬಲ ಅನ್ನೋದನ್ನು ರಾಮದೇವ ಉಪದೇಶ ಮಾಡ್ತೀರಿ ಅಂತ ಹೇಳ್ತಾರೆ. ಇನ್ನೊಂದು ಸಲ ಬ್ರಹ್ಮಾದಿ ಅಸ್ತ್ರಗಳನ್ನು ಕೊಡ್ತಾರೆ ನೋಡೋರಿಗೆ. ಅದರಿಂದ ರಾಮ ದೊಡ್ಡವನಾದರೂ ಅಂತ ಭ್ರಮೆ ಬರಬಾರದು. ರಾಮ ಸ್ವತಃ ದೊಡ್ಡವನು. ಹೇಳಿದ್ಮೇಲೆ ನಾವು ದೀಪ ಹಚ್ಚಿಟ್ಟರೆ ಸೂರ್ಯ ಹೆಚ್ಚು ಬೆಳಕು ಅಂತ ತಿಳ್ಕೊಂಡ್ರೆ ಹೇಗೆ? ಅದು ಮೂರ್ಖತನವನ್ನು ಹಾಕಿ. ನಾವು ಹಚ್ಚೋ ದೀಪದಿಂದ ಸೂರ್ಯನ ಬೆಳಕು ಜಾಸ್ತಿ ಆಗಬೇಕಾಗಿಲ್ಲ. ಆದರೆ ಸೂರ್ಯನ ಬೆಳಕಿಗೆ ನಮ್ಮ ದೀಪ ಮಂಕಾಗಿ ಕಾಣುತ್ತೆ ಅಂತ ತಿಳ್ಕೊಳ್ಳೋದೇ ದೀಪ ಹಚ್ಚೋ ಉದ್ದೇಶ. ಇವತ್ತು ದೇವರ ಮುಂದೆ ನಾವು ಏನು ಕೊಟ್ಟರು ಕೂಡ ದೇವರು ದೇವರೇನೆ, ನಾವು ನಾವೇನೆ ಅಂತ ತಿಳ್ಕೊಳ್ಳೋದೇ ಅದರ ಉದ್ದೇಶ. ವಿಶ್ವಾಮಿತ್ರರಿಗೆ ಅನುಸಂಧಾನ ಇತ್ತು, ಅದಕ್ಕೆ ಬಂದಿದ್ದವರು. ವಿಶ್ವಾಮಿತ್ರರು ರಾಮನ ಕರ್ಕೊಂಡು ಹೋಗ್ಲಿಕ್ಕೆ ಬಂದು ಅದಕ್ಕೇನೆ ಇಲ್ಲದೆ ಹೋದ ರಾಮನ ನಾನೇ ಸಂಹಾರ ಮಾಡ್ತೇನೆ ಭ್ರಮೆ ಅವರಿಗೆ ಬರಲಿಲ್ಲ. ಬ್ರಹ್ಮನ ವರ ಇದೆ ಮಾರೀಚನೆಗೆ, ಶಿವನ ವರ ಇದೆ ಸುಬಾಹುವಿಗೆ. ಇವರು ಋಷಿಗಳು, ಇವರಿಂದ ಸಾಧ್ಯ ಇಲ್ಲ. ವಿಶ್ವಾಮಿತ್ರರಿಂದ ಯಾರಿಂದ ಸಾಧ್ಯನೋ ಅವ್ರನ್ನ ಕರ್ಕೊಂಡು ಬರ್ತಾರೆ. ಇದು ನಮ್ಮ ಇನ್ನೊಂದು ರಾಮಾಯಣದ ಪಾಠ ಇದೆ. ಯಾವ ಕೆಲಸನ ಯಾರಿಂದ ಆಗಬೇಕು ಅವರಿಂದ ಮಾಡಿಸ್ಬೇಕೇ ಹೊರತು ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಈ ಸಂಸಾರದಿಂದ ಬಿಡುಗಡೆ ಯಜ್ಞದ ರಕ್ಷಣೆ ರಾಮನಿಂದ. ಇವತ್ತು ಸರ್ವ ಜೀವರನ್ನು ಸಂಸಾರದಿಂದ ಬಿಡುಗಡೆ ಮಾಡಿ ಮೋಕ್ಷ ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಸಮರ್ಥ ಭಗವಂತ ಒಬ್ಬನೇ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಮೋಕ್ಷದಾಯಕನಾದ ಪರಮಾತ್ಮನನ್ನ ಮುಕ್ತಿ ಪರಿಸ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆಶ್ರಯಿಸಬೇಕು, ಆರಾಧಿಸಬೇಕು. ಇವತ್ತು ಮುಕ್ತಿ ಯಾರಿಗೆ ಬೇಡ? ಮುಕ್ತಿ ಕೇಳಿ ಎಲ್ಲರೂ ಬೇಕೇ ಬೇಕು ಅಂತ ಹೇಳಿ, ಊಟ ಯಾರಿಗೆ ಬೇಡ ಅಂತ ಹೇಳ್ತಾರ, ನೀರು ಬೇಡ ಅಂತ ಹೇಳ್ತಾರ. ಇವತ್ತು ಮುಕ್ತಿ ಅಂದ್ರೆ ಏನು? ನಿತ್ಯ ಸುಖದ ನೆಲೆ. ಇಹಕಲು ಸುಖಮೇವ ಮೇಸ್ಯ ದುಃಖ ಮನಾಗಪಿ ಮಾಭೂತ್. ಸುಖದ ಸಮುದ್ರ, ದುಃಖದ ಹೆಸರು ಕೂಡ ಇಲ್ಲ ಅಂತ ಪವಿತ್ರವಾದ ಲೋಕ ವೈಕುಂಠ ಲೋಕ. ಅದನ್ನ ಬೇಕು ಅಂತ ಅನ್ನೋದಾದ್ರೆ ಹರಿಯನ್ನೇ ಆರಾಧನೆ ಮಾಡಬೇಕು. ಬೇರೆ ಯಾವ ಮತವನ್ನು ಹೇಳಿದ್ರು ಕೂಡ ಮುಕ್ತಿ ಸಿಗೋದಿಲ್ಲ. ಅದನ್ನು ಎಷ್ಟು ಪುರಾಣ ದೃಷ್ಟಾಂತ ಕೊಟ್ಟು ತುಂಬಕ್ಕೆ ನಿರೂಪಣೆ ಮಾಡಿದ್ದಾರೆ. ವಿಶ್ವಾಮಿತ್ರರು ಮತ್ತೊಮ್ಮೆ ತೋರಿಸಿದ್ರು, ರಾಮದೇವರು ದಾರಿ ತಾಟಕೆಯನ್ನು ಸಂಹಾರ ಮಾಡ್ತಾರೆ. ಅವಳಿಗೂ ಕೂಡ ವರಾದ್ವಿಧಾತು ತದನನ್ಯ ವಧ್ಯಾಂ. ಬ್ರಹ್ಮದೇವರ ವರದಿಂದ ಅವಳು ಸಾಯಾಗಿರಲಿಲ್ಲ ಬೇರೆಯವರಿಂದ. ರಾಮದೇವರಿಂದ ಯಾರು ಸಾಯೋದಿಲ್ಲ, ದುಷ್ಟರೆಲ್ಲ ಸಾಯಲೇಬೇಕು, ಶಿಷ್ಟೆಲ್ಲ ಉದ್ಧಾರವಾಗಲೇಬೇಕು. ಅಲ್ಲಿಂದ ಸಿದ್ಧಾಶ್ರಮಕ್ಕೆ ಬಂದು ರಾಮ ಯಜ್ಞವನ್ನು ಪ್ರಾರಂಭ ಮಾಡಿದಾಗ ರಾಮದೇವರನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆ ದೈತ್ಯರೆಲ್ಲ ಯಾವಾಗ ಬರ್ತಿದ್ರು? ಪೂರ್ಣಾವತಿ ಕಾಲ ಸರಿಯಾಗಿ ಬರ್ತಿದ್ರು, ಪೂರ್ಣಾವತಿ ಸರಿಯಾಗಿ ಬರ್ತಾ ಇದ್ರು, ವಿಘ್ನವನ್ನು ಮಾಡ್ತಾ ಇದ್ರು. ಒಳ್ಳೆ ಕಾಲದಲ್ಲಿ ನೈವೇದ್ಯದ ಕಾಲಕ್ಕೆ ಮೈಲಿಗೆ ಆದರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಯಾವ ಮೈಲಿಗೆ ಆದರೂ ಕಷ್ಟನೇ, ಆ ಕಾಲಕ್ಕೆ ಮಾಡಿದ್ರೆ ತುಂಬ ಕಷ್ಟ. ಪರೀಕ್ಷೆ ಹೋಗೋ ಕಾಲಕ್ಕೆ ಏನಾದರೂ ಕೆಟ್ಟ ಸುದ್ದಿ ಕೇಳಿಬಿಟ್ಟು ಹೋಗೋ ಪ್ರಸಂಗ ಬಂದ್ರೆ ಪರೀಕ್ಷೆನೇ ಹಾಳಾಗಿ ಹೋಗಿಬಿಡತ್ತೆ. ಆ ಕಾಲಕ್ಕೆ ಹಾಳು ಮಾಡಕ್ಕೆ ಬಂದರು. ಇದು ದೈತ್ಯರ ಲಕ್ಷಣ ಅಂದರೆ ಹಾಳು ಮಾಡೋದು, ಉದ್ಧಾರ ಆಗಬೇಕಾದ ಸಮಯದಲ್ಲೇ ಹಾಳು ಮಾಡೋದು. ರಾಮದೇವರು ಸರಿಯಾಗಿ ಆ ಸಮಯಕ್ಕೆ ಅವರನ್ನು ಶಿಕ್ಷಿಸ್ತಾರೆ. ಸುಬಾಚಿವ ಮಾರೀಚನ ಸಮುದ್ರದಲ್ಲಿ 100 ಯೋಜನೆ ಬೀಳಿಸ್ತಾರೆ. ಸುಬಾಹವನ್ನು ಆಗಲೇ ಸಂಹಾರ ಮಾಡಿಬಿಡ್ತಾರೆ. ಅದು ಕಾರಣ ಹೇಳಿದೆ, ಮಾರೀಚನಿಗೆ ಬ್ರಹ್ಮದೇವರ ವರ ಇತ್ತು, ಸುಬಾಹವಿಗೆ ರುದ್ರದೇವರ ವರ ಇತ್ತು. ಇಬ್ಬರು ಒಂದೇ ದಿವಸಕ್ಕೆ ಬಂದರೆ ಬ್ರಹ್ಮ ರುದ್ರ ಸಮರ ಅಂತಾಗಿಬಿಡುತ್ತೆ, ಆಗಬಾರದು. ಬ್ರಹ್ಮದೇವರ ವರ ದೊಡ್ಡದು ಅಂತ ಹೇಳೋದಕ್ಕೆ ಅವನ ಆಯುಷ್ಯ ಸ್ವಲ್ಪ ಜಾಸ್ತಿ ಆಯಿತು. ರುದ್ರವರ ತಗೊಂಡಿದ್ದಕ್ಕೆ ಅವನ ಅವತ್ತೇ ಸತ್ತ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅಲ್ಲಿ ನಿರ್ಣಯವನ್ನು ಆಚಾರ್ಯ ಹೇಗೆ ಬರೀತಾರೆ ಅಂದರೆ, ಪ್ರಶ್ನೆ ಮಾಡೋರಿಗೆಲ್ಲ ಉತ್ತರ. ಇಬ್ಬರು ಒಂದೇ ಕೊಲ್ಬೋದಾಗಿತ್ತಲ್ಲ ಅಥವಾ ಇಬ್ಬರನ್ನು ಬಿಡ್ಬೋದಾಗಿತ್ತಲ್ಲ ಅಂದರೆ ಇಲ್ಲ. ಅಲ್ಲಿ ಒಂದು ಪ್ರತಿಯೊಂದು ಕಾರ್ಯದ ಹಿನ್ನೆಲೆ ಉದ್ದೇಶ ಇರುತ್ತದೆ. ಆ ಉದ್ದೇಶವನ್ನು ಸಾಮಾನ್ಯ ಮನುಷ್ಯನೇ ಒಂದು ಪ್ಲಾನ್ ಮಾಡಿ ಕೆಲಸ ಮಾಡ್ತಾನೆ. ಇನ್ನು ಭಗವಂತ ಪ್ರತಿಯೊಂದು ಕೂಡ ವ್ಯವಸ್ಥಿತ. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಕೊಂಡಾಡೋದು ಅಂತ ಸಿದ್ಧಿಯನ್ನು ಪಡ್ಕೊಂಡ್ರು. ರಾಮದೇವರಿಂದ ಮಾರೀಚ ದೂರ ಬಿದ್ದ, 100 ಯೋಜನದಲ್ಲಿ ಅಷ್ಟು ದೂರ ಬಿದ್ದ ಅಂದರೆ ಎಂಥ ಪೆಟ್ಟನ್ನು ರಾಮದೇವರು ಹಾಕಿದ್ದಾರೆ. ಈ 100 ಮುಂದಿನ 100ಕ್ಕೆ ಸಾಕ್ಷಿ ಆಯ್ತದೆ. 100 ಯೋಜನ ಸೇತುವೆ ಕಟ್ಟೋದಕ್ಕೆ ಅವತ್ತು ನಾಂದಿ ಹಾಕಿದೆ ಭಗವಂತ ತೋರಿಸ್ತಾರೆ. ಒಂದು ಬಾಣ ಅಷ್ಟು ದೂರ ಹೋಗಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ? ಮತ್ತು ಬಾಣದಿಂದ ಓಡಿಸ್ತಾನೆ ರಾಮದೇವರು, ಬಹಳ ಮುಖ್ಯ ಅದು. ಬಾಣದಿಂದ ಓಡಿಸ್ತಾರೆ. ಆ ಬಾಣ ಯಾವುದು ಅಂದರೆ ಆಚಾರ ನಿರ್ಣಯ ಬರೀತಾರೆ, ಪಂಚಾತ್ಮಕೋ ಮಾರುತ ಏವ ಬಾಣ. ರಾಮದೇವರ ಕೈಯಲ್ಲಿ ಬಾಣ ಇದೆ, ವಾಯುದೇವರಿದ್ದಾರೆ ಅಂತ ಅರ್ಥ. ಧನುಸ್ಸಿದೆ ಅಂದರೆ ಸರಸ್ವತಿ ದೇವಿ, ಬಾಣ ಅಂದರೆ ವಾಯುದೇವರು. ಶಂಗಂಚ ವಿದ್ಯೇತಿ ರಮೈವ ಖಡ್ಗ ಆಚಾರ ನಿರ್ಣಯದಲ್ಲಿ ಬರೀತಾರೆ. ರಾಮದೇವರ ಕೈಯಲ್ಲಿ ಧನುಸ್ಸನ್ನು ಅಂತ ಹೇಳಿದರೆ ಧನುಸ್ಸಿನ ಆಕಾರ ಚಿಂತನೆ ಮಾಡಬಾರದು. ಸರಸ್ವತಿ ದೇವಿ ಧನುಸ್ಸಿನ ರೂಪದಲ್ಲಿದ್ದಾರೆ, ಬಾಣದ ರೂಪದಲ್ಲಿ ವಾಯುದೇವರಿದ್ದಾರೆ. ಅವರ ಮೂಲಕ ಕೆಲಸ ಮಾಡಿಸ್ತಾನೆ, ವಾಯುದೇವರನ್ನು ಮುಂದಿಬಿಟ್ಟು ಪರಮಾತ್ಮ ಕೆಲಸ ಮಾಡಿಸ್ತಾನೆ. ಮಾರೀಚನಂತ ನೀಚನನ್ನು ಅಷ್ಟು ದೂರ ಈಗ ಬಾಣದಿಂದ ದೂರ ಓಡಿಸಿದರು, ಮುಂದೆ ಬಾಣದ ರೂಪದ ಹನುಮಂತನಿಂದನೇ ಹರಿಸಿದರು. ಇಷ್ಟು ವ್ಯತ್ಯಾಸ. ಇಲ್ಲಿ ಬಾಣದ ರೂಪದಲ್ಲಿ ವಾಯುದೇವರು ಹೋದರು, ಅದು ಹನುಮಂತನೇ ಹಾರಿದರು. ಮುಂದೆ ಹನುಮಂತನೇ ಸಮುದ್ರ ಹರ್ತಾನೆ ಎಂಬುದಕ್ಕೆ ಇಲ್ಲಿ ಸೂಚನೆಯನ್ನು ರಾಮದೇವರು ಕೊಟ್ಟಿದ್ದಾರೆ. ಆಗ ಈ ಕಡೆಗೆ ವಿಶ್ವಾಮಿತ್ರರು ಪರಮ ಖುಷಿಯಾಯಿತು ಅವರಿಗೆ. ಸಿದ್ಧೋಸ್ಮಿ ತ್ವತ್ ಪ್ರಸಾದತಃ, ನಿನ್ನ ಅನುಗ್ರಹದಿಂದ ನಾನು ಸಿದ್ಧನಾದೆ, ಸಿದ್ಧಾಶ್ರಮ ಸಾರ್ಥಕವಾಯಿತು ಅಂತ ಹೇಳಿದ್ದಾರೆ. ಇದು ವಿಶ್ವಾಮಿತ್ರರ ಸಿದ್ಧಾಶ್ರಮ, ಹೆಸರಿಗೆ ಸಿದ್ಧಾಶ್ರಮ. ರಾಮದೇವರು ಬಂದ ಮೇಲೆ ಅದು ನಿಜವಾದ ಸಿದ್ಧಾಶ್ರಮ ಆಯಿತು. ನಮ್ಮದು ಸಾಧನ ಶರೀರ, ಎಲ್ಲಿ ದೇವರ ಅನುಗ್ರಹ ಮಾಡಿದಾಗ ಅದು ಸಾಧನ ಶರೀರ. ಯಾವುದಕ್ಕೆ ಸಾಧನ ಯೋಚನೆ ಮಾಡಿ, ಮುಕ್ತಿಗೂ ಸಾಧನ ಆಗಬಹುದು, ತಮಸ್ಸಿಗೂ ಸಾಧನ ಆಗಬಹುದು, ನಿತ್ಯ ಸಂಸಾರಕ್ಕೂ ಸಾಧನ ಆಗಬಹುದು. ನಮ್ಮ ಸಾಧನೆ ಹೇಗಿರೋದು? ಪರೀಕ್ಷೆ ಕೂತವರೆಲ್ಲ ಪಾಸ್ ಆಗ್ತಾರೆ ಅಂತನಾ, ಫೇಲ್ ಆಗ್ತಾರೆ ಅಂತನಾ? ಅವ್ರು ಓದಿದ ಹಾಗೆ ಅವ್ರ ರಿಸಲ್ಟ್ ಬರುತ್ತೆ. ಅದಕ್ಕೆ ಸಾಧನ ಶರೀರ, ಪರೀಕ್ಷೆಯಲ್ಲಿ ಕೂತವನ ರಿಸಲ್ಟು ಮುಂದೆ ಗೊತ್ತಾಗ ಹಾಗೆ. ಯಾರು ಓದಿರ್ತಾರೆ ಪಾಸ್ ಆಗ್ತಾರೆ, ರಾಮನನ್ನು ಹಿಡಿದವರು ಮೋಕ್ಷಕ್ಕೆ ಹೋಗ್ತಾರೆ. ಬಿಟ್ಟವರು ತಮಸ್ಸಿಗೆ ಹೋಗಬೇಕೆ ಹೊರತು ಬೇರೆ ದಾರಿ ಇಲ್ಲ. ರಾಮನಿಂದ ಸಿದ್ಧಾಶ್ರಮ ಸಿದ್ಧಾಶ್ರಮ ಆಯಿತು. ವಿಶ್ವಾಮಿತ್ರರು ಮುಂದೆ ಸೀತಾ ಸ್ವಯಂವರ ಕರ್ಕೊಂಡು ಹೋಗ್ತಾ ಇದ್ದ. ತದಾ ವಿದೇಹೇನ ಸುತಾ ಸ್ವಯಂವರ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ. ದಿಕ್ಕು ದಿಕ್ಕುಗಳಲ್ಲಿ ಸೀತಾ ಸ್ವಯಂವರದ ವಾರ್ತೆ ಬಂದಿತ್ತು. ಆ ಕ್ಷಣಕ್ಕೆ ವಿಶ್ವಾಮಿತ್ರರು ಯೋಚನೆ ಮಾಡಿದರು. ಅವರಿಗೆ ಆಗಾಗಲೇ ರಾಮದೇವರು ಭಗವಂತ, ಸೀತಾ ಮಹಾಲಕ್ಷ್ಮಿ, ಅವರಿಬ್ಬರ ಕಲ್ಯಾಣನೇ ಆಗಬೇಕು ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅಂತೇಳಿ ರಾಮದೇವರು ಹಿಂದೆ ಹೊರಟಿದ್ದಾರೆ. ದಾರಿಯುದ್ದಕ್ಕೂ ಅನೇಕ ಕ್ಷೇತ್ರಗಳನ್ನು ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಇದು ದೊಡ್ಡವರ ಕರ್ತವ್ಯ, ಸುಮ್ಮನೆ ಹೋಗೋದಲ್ಲ. ದಾರಿಯುದ್ದಕ್ಕೂ ಕೂಡ ಅದಕ್ಕೆ ಹೇಳ್ತಾರಲ್ಲ, ಪ್ರತಿಯೊಂದು ನಮ್ಮ ಕಾಲಿಟ್ಟ ಕಾಲೆಲ್ಲ ಯಾತ್ರೆ ಎನಿಸೋದು ಯಾವಾಗ, ಅದು ಅನುಸಂಧಾನ ಇಟ್ಟುಕೊಂಡು ಮಾಡಿದಾಗ. ರಾಮದೇವರು ಅವರ ಬಾಯಲ್ಲಿ ವಿಶ್ವಾಮಿತ್ರ ಎಷ್ಟು ಗೊತ್ತು ಅಂತ ತೋರಿಸ್ತಾ ತೋರಿಸ್ತಾ ಅಂಥವರಿಂದ ತಾನು ಆರಾಧಿತ ಅಂದಮೇಲೆ ತಾನು ಸರ್ವೋತ್ತಮ ಅಂತ ಗೊತ್ತಾಗಬೇಕು. ಒಬ್ಬ ವ್ಯಕ್ತಿ ಗವರ್ನರ್ ಹಾರ ಹಾಕ್ತಾರೆ ಅಂತ ಹಾರ ಹಾಕಿಸೋಳ ವ್ಯಕ್ತಿ ಗವರ್ನರ್ಗಿಂತ ಮೇಲಿರಬೇಕು, ಇಲ್ಲೋದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಮಿತ್ರರಂಥವ್ರು ಪೂಜೆ ಮಾಡ್ತಾರೆ ರಾಮನನ್ನು ಅಂದರೆ ರಾಮ ಎಷ್ಟು ದೊಡ್ಡವನು ಅಂತ ಲೋಕಕ್ಕೆ ತಿಳಿಬೇಕು. ಅದನ್ನೆಲ್ಲ ಕೂಡ ಅದನ್ನೇ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಸಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಂಥೆಂಥ ದೊಡ್ಡ ಋಷಿಗಳು, ಒಂದು ಎಂಥೆಂಥ ಸಾಹಸ ಮಾಡ್ತದೆ. ವಿಶ್ವಾಮಿತ್ರರ ಕಥೆ ಕೇಳಿದಾಗ ಎಂಥ ತಪಸ್ಸನ್ನು ಮಾಡಿ ಎಂಥ ಸಾಧನೆ ಮಾಡಿದರು, ಕೃತಕ ಸ್ವರ್ಗ ಸೃಷ್ಟಿ ಮಾಡೋ ಶಕ್ತಿ ಅವರಿಗಿತ್ತು. ಒಬ್ಬ ಋಷಿಯ ಶಕ್ತಿ ಹೀಗಿದ್ರೆ ಸಕಲ ಋಷಿಗಳಿಂದ ಆರಾಧಿತನಾದ ಪರಮಾತ್ಮನ ಶಕ್ತಿ ಎಷ್ಟಿರಬೇಕು. ದೇವರ ಆರಾಧನೆ ಮಾಡಿದವರ ಶಕ್ತಿ ಹೀಗಿದ್ರೆ ಆರಾಧಿತನಾದ ದೇವರ ಶಕ್ತಿ ಇರಬೇಕು, ಎಷ್ಟಿರಬಹುದು ಅಂತ ಯೋಚನೆ ಮಾಡಬೇಕು. ಯಾವುದೇ ದೊಬ್ಬ ಋಷಿಮುನಿಗಳ ಭಗವದ್ಭಕ್ತರ ಕಥೆ ಕೇಳಿದಾಗ ಆ ಕಥೆಯ ಒಟ್ಟು ಸಾರಾಂಶ ಏನು ಅಂದ್ರೆ ಆಚಾರ್ಯ ಹೇಳ್ತಾರೆ, ಚರಿತಂ ವೈಷ್ಣವಾನಾಂತೂ ವಿಷ್ಣುದ್ರೇಕಾಯ ಕಥ್ಯತೆ. ವಿಷ್ಣು ಭಕ್ತರ ಚರಿತ್ರೆ ಕೇಳೋದು ಅಂದರೆ ವಿಷ್ಣು ಸರ್ವೋತ್ತಮ ಅಂತ ತಿಳಿಯೋದು ಅಂತ ಅರ್ಥ. ವಿಷ್ಣು ಭಕ್ತರು ಎಂದೂ ಸೋತಿಲ್ಲ ಅಂದರೆ ವಿಷ್ಣು ಸರ್ವೋತ್ತಮ ಅಂತ ಅರ್ಥ. ಬೇರೆ ದೇವತೆ ಬ್ರಹ್ಮದೇವರ ವರ ಇದ್ದವನು ಸತ್ತ, ರುದ್ರದೇವರ ಇದ್ದವನು ಸತ್ರು, ಅದ್ಮೇಲೆ ಅವರು ಕೊಡ ಕೊಟ್ಟವರು ಇಂಥವರಲ್ಲ ಅಂತ ಅರ್ಥ. ವರ ಕೊಟ್ಟವರಿಗೆ ಶಾಶ್ವತವಾದಂಥ ಸಿದ್ಧಿ ಕೊಡೋ ಶಕ್ತಿ ಇಲ್ಲ ಅಂತ ಅರ್ಥ. ವಿಷ್ಣುವರ ಇದ್ದವ್ರು ಯಾರೂ ಏನೋ ಮಾಡೋಕ್ಕಾಗೋದಿಲ್ಲ, ಅದು ಸರಿಯಾಗಿ ನೋಡಬೇಕು. ಯಾರು ವಿಷ್ಣುವಿನ ವರವನ್ನು ಪಡೆದಿರ್ತಾರೆ ಅವರು ಅಜೇಯರಾಗ್ತಾರೆ, ಅವಧ್ಯರಾಗ್ತಾರೆ ಮತ್ತು ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ. ಬಹಳ ಮುಖ್ಯ. ಇಷ್ಟೆಲ್ಲ ಪುರಾಣ ಸಿನಿಮಾ ನಾಟಕ ಎಲ್ಲ ನೋಡಿರ್ತಾರೆ ಜನ, ಯಾವುದೇ ಒಂದು ಸಿನಿಮಾ ನಾಟಕ ಯಾವುದರಲ್ಲೂ ಕೂಡ ಇವತ್ತಿನ ಜನ ನಮ್ಮ ಮೂಲ ಗ್ರಂಥಗಳನ್ನು ಪೂರ್ತಿ ಕೆಡಿಸಿ ಹಾಕ್ಬಿಟ್ಟಿದ್ದಾರೆ. ಆದರೆ ಕೆಲವು ವಿಷಯ ಕೆಡಿಸಿಲ್ಲ ಇನ್ನೂ ಕೂಡ. ಯಾವುದು? ವಿಷ್ಣು ಭಕ್ತರಿಂದ ಕೇಡಾಯಿತು ಅಂತ ಒಂದು ಸಿನಿಮಾ ನಾಟಕನೂ ಬಂದಿಲ್ಲ. ವಿಷ್ಣು ಭಕ್ತರಿಂದ ಕೆಟ್ಟದಾಯಿತು ಅಂತ ಎಲ್ಲೆಲ್ಲೆಲ್ಲೂ ಇಲ್ಲ. ವಿಷ್ಣು ಭಕ್ತರಿಂದ ಲೋಕ ಕಲ್ಯಾಣ ರಾಯರೇ ಇದ್ದಾರೆ, ರಾಯರು ವಾದರಾಜರಂಥವರೇ ಸಾಕ್ಷಿ. ಅದಕ್ಕೆ ಲೋಕ ಕಲ್ಯಾಣ ಮಾಡ್ತಿದ್ದಾರೆ ಹೊರತು ಅವರಿಂದ ಅನರ್ಥವಾಗಿದ್ದಿಲ್ಲೇ ಇಲ್ಲ. ವಿಷ್ಣು ಭಕ್ತ ಲೋಕಹಿತೈಷಿ ನೆನಪಿರಬೇಕಲ್ಲ. ವಿಷ್ಣು ಭಕ್ತ ಅಂದರೆ ಲೋಕ ಕಲ್ಯಾಣಕರನಾದ ವ್ಯಕ್ತಿ. ಆದರೆ ಉಳಿದ ದೇವತೆಗಳ ಭಕ್ತರು ಹಾಗಿರಬೇಕು ಅಂತ ನಿಯಮ ಇಲ್ಲ. ಎಷ್ಟೋ ಜನ ಲೋಕ ಕಂಟಕರು, ಲೋಕ ನಾಶ ಮಾಡಲಿಕ್ಕೆ ವರ ತಗೊಂಡಿದ್ದೇ ಅವರಿಂದ ಅಂತ ಹೇಳಿದ ಮೇಲೆ ವಿಷ್ಣುವಿನ ಸರ್ವೋತ್ತಮತ್ವ ಹೇಗಿರ್ತದೆ? ವಿಷ್ಣು ಭಕ್ತರು ಯಾತಕ್ಕೆ ಕೆಟ್ಟವರಾಗೋದಿಲ್ಲ ಅಂದರೆ ವಿಷ್ಣು ನಿರ್ದೋಷ, ನಿರ್ದೋಷನ ಆರಾಧನೆ ಮಾಡಿದಾಗ ದೋಷ ಬರೋದಿಲ್ಲ ಇವರಲ್ಲಿ ಅಂತ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಪರಮಾತ್ಮ ತನ್ನನ್ನು ಆರಾಧನೆ ಮಾಡಿದವರನ್ನು ಒಳ್ಳೆಯವರನ್ನ ಮಾಡ್ತಾ ಹೋಗ್ತಾರೆ. ತನ್ನ ಆರಾಧನೆ ವಿಷ್ಣುವಿನ ಆರಾಧನೆಯೇ ಅಂಥದ್ದು. ವಿಷ್ಣುವಿನ ಆರಾಧನೆಯ ಫಲವೇ ಒಟ್ಟು ಅದ್ಭುತ ಅಂತ ತಿಳ್ಕೊಂಡ್ರೆ ದೇವರ ಮಹಿಮೆ ಏನಂತ ಗೊತ್ತಾಗತ್ತೆ. ಅಲ್ಲೊಂದು ಅಂಶ ಇದೇನು ಹೇಳೋದಕ್ಕೆ, ವಿಷ್ಣು ಭಕ್ತರು ಕೆಟ್ಟವರಾಗೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಬೇಕು ಅಂತಿದ್ರೆ ಮುಂದೆ ರಾಮಾಯಣದಲ್ಲಿ ನಾವೆಲ್ಲ ಸೀತಾಪರ್ಣದ ಪ್ರಸಂಗ ಕೇಳ್ತೇವೆ. ಅದು ನಿಜವಾಗ್ಲೂ ಮಾಯಾ ಸೀತಾಪರ್ಣ ಅಂತಲೂ ಗೊತ್ತಿದೆ. ಅಲ್ಲೊಂದು ಪೂರ್ವಭಾವಿಯಾಗಿ ಒಂದು ಘಟನೆ ನಡೆಯಿತು ಅಂಥೇಳಿ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ, ರಾಮಾಯಣದಲ್ಲ ಬೇರೆ ಗ್ರಂಥಗಳಲ್ಲಿ. ರಾವಣ ಏನು ಮಾಡ್ತಾನೆ, ಸೀತಾಪರಣ ಮಾಡೋಕ್ಕೋಸ್ಕರ ಕಪಟ ಸನ್ಯಾಸಿ ವೇಷದಲ್ಲಿ ಬರ್ತಾನೆ. ಎಲ್ಲರೂ ಕೇಳಿದ್ದಾರೆ, ನಮಗನಿಸುತ್ತಾಗ ಸೀತಾಪರಣ ಮಾಡಿ ಗೌತಮರು ಏನು ಮಾಡಿದರು, ಅಹಲ್ಯ ಗಮನಕ್ಕೋಸ್ಕರ ಗೌತಮರ ವೇಷದಲ್ಲೇ ಬಂದರು. ಇಂದ್ರದೇವರು ಗೌತಮರ ವೇಷದಲ್ಲಿ ಬಂದರು. ಅದೇ ರೀತಿ ರಾಮನ ವೇಷದಲ್ಲೇ ಬಂದಿದ್ರೆ ಎಷ್ಟು ಸುಲಭ ಆಗ್ತಿತ್ತಲ್ಲ. ಯೋಚನೆ ಮಾಡಿದರೆ ರಾಮನ ವೇಷದಲ್ಲೇ ರಾವಣ ಹೇಗೂ ಮಾಯಾವಿ ಅವನು, ರಾಮನ ವೇಷದಲ್ಲೇ ಬಂದಿದ್ದರೆ ಸೀತಾಪರಣ ಬಂದು ಸಲೀಸ ಮಾಡಬಹುದಾಗಿತ್ತು ಅನಿಸುತ್ತೋ ಇಲ್ಲೋ ಅಂತ ಒಂದು ಪ್ರಸಂಗವನ್ನು ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಆ ಗ್ರಂಥದಲ್ಲಿ ಏನಾಗುತ್ತೆ ಅಂದರೆ ರಾವಣ ಆ ಯೋಚನೆ ಮಾಡ್ತಾನೆ,
ರಾಮನ ವೇಷ ಹಾಕೋಬೇಕು ಅಂತಾನೆ ಯೋಚನೆ ಮಾಡಿದ್ನ. ರಾಮನ ವೇಷ ಹಾಕೋಬೇಕಲ್ಲ, ಅದಕ್ಕೆ ರಾಮ ಹೇಗಿದ್ದಾನೆ ಅಂತ ಧ್ಯಾನ ಮಾಡಬೇಕಾಯ್ತು. ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಕುತ್ಕೊಂಡ, ರಾಮನ ಧ್ಯಾನ ಮಾಡ್ತಾ ಕುತ್ಕೊಂಡ. ಏನಾಯ್ತು ಗೊತ್ತಾಗ, ಸೀತಾಪರಣ ಮಾಡಬೇಕಾದ್ರೆ ಬುದ್ಧಿನೇ ಹೋಗ್ಬಿಡ್ತಂತ ಅವನಿಗೆ, ಸೀತಾ ಮಾಡಕ್ಕೆ ಅನಿಸ್ಲೇ ಇಲ್ಲಂತೆ. ಅಂದ್ರೆ ರಾಮನ ಧ್ಯಾನ ಕೆಟ್ಟ ಬುದ್ಧಿನ ಸರಿ ಮಾಡುತ್ತೆ, ಅದು ರಾವಣನಂತ ಬುದ್ಧಿನ ಕೆಟ್ಟ ಬುದ್ಧಿನ ಸರಿ ಮಾಡುತ್ತೆ ಅಂದ್ರೆ ಎಂತ ಮ್ಯಾಜಿಕ್ ಇದೆ. ಅದಕ್ಕೆ ಧ್ಯಾನ ಮಾಡಬೇಕು ಶ್ರೀಹರಿಯನ್ನ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ದೇವರ ಮಹಿಮೆಯನ್ನು ನಾವು ಎಷ್ಟು ಕೇಳ್ತೇವೆ ಅದಿಷ್ಟನ್ನು ಒಳ್ಳೆಯವರು ಮಾಡಕ್ಕೆ ಶುರು ಮಾಡೋದು. ದೇವರ ಕಥೆ ಕೇಳೋದು, ಪೂಜೆ ಮಾಡೋದು, ಸಾರಿಗ್ರಾಮ ಮುಟ್ಟೋದು, ಒಂದೊಂದು ಕೂಡ ನಮಗೆ ತಾರಕ. ಮತ್ತು ಬೆಂಕಿ ಬಿಟ್ಟರೆ ಕೈ ಸುಡುತ್ತೋ ಇಲ್ಲೋ, ಸಾರಿಗ್ರಾಮ ಮುಟ್ಟಿದ್ರೆ ಪಾಪಗಳೇ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ. ನಮಗೆ ಬೆಂಕಿಯಿಂದ ಕೈ ಸುಡೋದು ಬಟ್ಟೆ ಸುಡೋದು ಗೊತ್ತು, ಆದರೆ ಪಾಪಗಳೇ ಸುಡುತ್ತೆ ಎಂಬುದು ಬಹಳ ಮುಖ್ಯ. ಅದು ಹಾಗೆಯೂ ಸುಡೋದಿಲ್ಲ. ತೂಲರಾಶಿ ನಿವಾನಲಹ ಆಚಾರ ಹೇಳ್ತಾರೆ, ಹತ್ತಿಯ ರಾಶಿಯನ್ನ ಬೆಂಕಿ ಸುಟ್ಟ ಸುಟ್ಟಾಗುತ್ತಂತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಧ್ಯಾನದ ಫಲ ಇದು. ಅದಕ್ಕೆ ಕೃಷ್ಣ ಮಂತ್ರ ಹೇಳ್ತಕ್ಕಂತಹ ಮಹಿಳೆಯರಿಗೆ ಕೃಷ್ಣ ಧ್ಯಾನ ಎಷ್ಟು ಒಳ್ಳೆ ಬುದ್ಧಿ ಕೊಡುತ್ತೆ ಯೋಚನೆ ಮಾಡಬೇಕು. ಇನ್ನು ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ ಮಾಡತಕ್ಕಂಥವರಿಗೆ ಧ್ಯಾನ ಶ್ಲೋಕ ಹೇಳ್ತಿರ್ತಾರಲ್ಲ, ಆ ಚಿಂತನೆ ಮಾಡ್ತಿರ್ಲಿಕ್ಕೇನೆ ಮನಸ್ಸು ಪರಿವರ್ತನೆ ಆಗಬೇಕು. ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪುಹು ಧೃತಶಂಖ ಚಕ್ರ. ಆ ಧ್ಯಾನ ಮಾಡ್ತಿರೋದು ನಿರ್ಮಲ, ಆಮೇಲೆ ಗಾಯತ್ರಿ ಮಂತ್ರ ಶುರುವಾಗತ್ತೆ, ಶುದ್ಧಿ ಬಂದಿರುತ್ತೆ ಅಷ್ಟೊತ್ತಿಗೆ. ಇದನ್ನು ಅರ್ಥ ಮಾಡಿಕೊಂಡು ಶ್ರೀಹರಿಯ ಭಕ್ತರು ಎಂದೂ ಲೋಕಕಂಟಕರಲ್ಲ, ಆದರೆ ಲೋಕ ಉಪಕಾರಕರ ಜೊತೆಗೆ ಲೋಕ ಉದ್ಧಾರಕರು, ಲೋಕವನ್ನೇ ಪಾಲನೆ ಮಾಡತಕ್ಕಂತಹ ಹಿತೈಷಿಗಳು ಎಂಬುದನ್ನು ತಿಳ್ಕೊಳ್ಳಕ್ಕೆ ಒಳ್ಳೆ ಅವಕಾಶ ಅದು. ಇಷ್ಟಾದ ಮೇಲೆ ವಿಶ್ವಾಮಿತ್ರರು ಅಹಲ್ಯೋದ್ಧಾರದ ಕಥೆಯನ್ನು ರಾಮದೇವರಿಂದ ಮಾಡಿದ ವರ್ಣನೆ ಮಾಡ್ತಾರೆ. ಅಹಲ್ಯೆ ಒಬ್ಬ ಮುನಿಪತ್ನಿ, ತುಂಬ ಸಾತ್ವಿಕಳು, ಗಂಡನ ತಪ್ಪಿಗೋಸ್ಕರವಾಗಿ ತಾನು ಶಿಷ್ಯ ಅನುಭವಿಸಬೇಕಾಯಿತು. ಇದು ಬಹಳ ಮುಖ್ಯವಾದ ಅಂಶ ಇದು. ಅವರಿಗೆ ಕೋಪ ಬಂತು, ವಿಷಯ ಅರ್ಥ ಮಾಡಿಕೊಳ್ಳಲಿಲ್ಲ, ಇಂದ್ರದೇವರು ಮಾಡಿದ್ದು ಬಲಾತ್ಕಾರ, ಅಹಲ್ಯ ತಪ್ಪಿಲ್ಲ ಅಂತ ಯೋಚನೆ ಮಾಡಲೇ ಇಲ್ಲ, ಉಗ್ರವಾದ ಶಾಪ ಕೊಟ್ಟರು. ಎಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಅದೃಶ್ಯ ಸರ್ವಭೂತಾರಾಮ್ ನಿರಾಹಾರ, ಎಲ್ಲ ಯಾರ ಕಣ್ಣಿಗೂ ಕಾಣಬಾರದು, ಆಹಾರ ಇರಬಾರದು, ಮೂಮೆಂಟ್ ಇರಬಾರದು, ಎಂಥ ಶಿಕ್ಷೆ ಇದು ಅದು. ಘನಘೋರವಾದ ಶಾಪವನ್ನು ಕೊಟ್ಟರೆ ಅಹಲ್ಯ ಹೇಗೆ ನಡ್ಕೊತಾಳು ಪುಣ್ಯಾತ್ಮಡು? ಒಂದು ಮಾತಂದ್ರೆ ಹತ್ತು ಮಾತು ಬೇಕಿರ್ತಾರೆ ಸಾಮಾನ್ಯವಾಗಿ. ಗಂಡ ಒಂದು ಮಾತು ಬೈದ್ರೆ ಹತ್ತು ಮಾತು ಅವ್ರು ಬೈದ್ರೆ ನಾನೇನು ಕಡವೇ ಇಲ್ಲ ಅಂತ ತೋರಿಸೋದು, ಯಾರು ಹೇಳ್ಕೊಡ್ತಾರೆ ಹಾಗನ್ನಬೇಕು ಅವಾಗಲೇ ಸರಿ ಹೋಗೋದು ಅಂತ. ಈ ಟಿ ವಿ ನೋಡಿದ್ಮೇಲಂತೂ ಮಾತಿ ಮಾತು, ನೋವು ಹೇಗೆ ಬೈಬೇಕು ಎಲ್ಲ ಟ್ರೈನಪ್ ಆಗಿಬಿಟ್ಟಿರ್ತಾರೆ, ನೋಡಿ 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 ಅಭ್ಯಾಸ ಆಗಿಬಿಟ್ಟಿರ್ತಾರೆ. ಹೇಗೆ ಬೈಬೇಕು, ಹೇಗೆ ಕೋರ್ಟ್ಗೆ ಹೋಗ್ಬೇಕು, ಹೇಗೆ ಕಚೇರಿಗೆ ಹೋಗ್ಬೇಕು, ಹೇಗೆ ಕೇಸ್ ಬುಕ್ ಮಾಡಬೇಕು ಗಂಡನ ಮೇಲೆ, ಅದು ಕೂಡ ಇದೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ರಾಮಾಯಣ ಕೇಳಿದ್ರೆ ಅರ್ಥ ಆಗ್ತದೆ. ಇಷ್ಟಾದರೂ ಆಕೆ ಒಂದು ಮಾತಾಡಲಿಲ್ಲ ಪುಣ್ಯಾತಿಗೆ. ಆಕೆ ಗೊತ್ತಿತ್ತು ಯಾವ ಕಾರಣ ಹೇಗೆ ಆಗ್ತಾ ಇದೆ ನೋಡ್ಕೊಂಡಿದ್ಲು. ಉದಾಹರಣೆಗೆ ಹುಚ್ಚರು ಹೊಡಿತಕ್ಕೆ ಬಂದಾಗ ತಿರುಗಿ ಹುಚ್ಚ ಪಾಪ ಬುದ್ಧಿ ಸರಿ ಇಲ್ಲ, ಆಗ ಇವರಿಗೆ ಬುದ್ಧಿ ಸರಿ ಇದೆ, ಆದರೆ ಆ ಅಧಿಕ ಪುಣ್ಯದಿಂದಾಗಿ ಅವರು ಕೋಪ ತಾಪಕ್ಕೊಳಗಾಗಿ ಹೇಳ್ತಾ ಇದ್ದಾರೆ. ಅದನ್ನು ಸಹಿಸ್ಕೋಬೇಕು, ಅದು ಜಾಣತನ. ಆ ರೀತಿ ಏನೋ ಮನೆ ಹಾಳಾಗಿ ಹೋಗ್ಬಿಡುತ್ತೆ. ಮನೆಗೆ ಉಳಿಬೇಕು ಅಂತಿದ್ರೆ ಯಾರು ತಪ್ಪು ಮಾಡಬಹುದು, ತಪ್ಪು ಮಾಡಿದಾಗ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಸಂಸಾರ ಉಳಿತದೆ ಹೊರತು ಸಂಸಾರ ಹಾಳಾಗಬಹುದು. ಮಾತು ಮಾತಿಗೆ ಜಗಳಾಡೋದಾದರೆ ಯಾವ ಮನೆ ಉಳಿತಾವೆ ಯೋಚನೆ ಮಾಡ್ರಿ. ಪ್ರತಿಯೊಂದು ಮಾತನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅವರು ಇರ್ಬಿಡಿ. ಕಾಳಿದಾಸ ಒಬ್ಬ ಕವಿ, ಮಹಾಕವಿ ಅಂತ ಹೆಸರಾದವನು. ಆ ಶಕುಂತಲಿಗೆ ಸಂದೇಶ ಕೊಡಬೇಕಾದ್ರೆ ಕಣ್ಣೂರ ಬಾಯಲ್ಲಿ ಹೇಳಿಸ್ತಾನೆ. ಅಂದ್ರೆ ಆ ಕಾಲ ಸಂಸ್ಕಾರ ಆಗಿತ್ತು, ಕಾಳಿದಾಸ ಆ ರೀತಿ ಬರದ ಅಂದ್ರೆ ಸಮಾಜ ಆಗಿತ್ತು. ಹೇಳ್ತಾನೆ ಶಕುಂತಲಿಗೆ ಕಣ್ಣೂರ ಹೇಳ್ತಾರೆ, ಭರ್ತುರು ಪ್ರಕೃತಾಪಿ ರೋಷಡತಯ ಮಾಸ್ಮ ಪ್ರತೀಪಂ ಗಮಃ. ಗಂಡ ಅಕಸ್ಮಾತ್ ಆಗಿ ನೀನು ಬಿದ್ದು ತಪ್ಪಾಗಿ ನಡ್ಕೊಳ್ಬಹುದು, ನೀನು ಪ್ರತಿ ಸಿಟ್ಟಾಗಬೇಡ ಅಂತ ಹೇಳ್ಕೊಡತ್ತ, ಪ್ರತಿ ಕೋಪ ಮಾಡ್ಕೋಬೇಡ, ಇಲ್ಲ ಹೋದ್ರೆ ಮನೆ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಹಲ್ಯೆಯ ಒಂದು ವಿಶೇಷವಾದ ಸಿದ್ಧಿ. ಆ ರೀತಿ ತಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಗಂಡನ ಪುಣ್ಯನೂ ಅವಳಿಗೆ ಬರುತ್ತೆ, ಮತ್ತೆ ಲೋಕದಲ್ಲಿ ಕೀರ್ತಿ ಪುಣ್ಯ ಸಂಸಾರ ಉಳಿಯುತ್ತೆ, ದೇವರು ಪ್ರಸನ್ನನಾಗ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ. ಇವತ್ತು ಮಾತಿ ಮಾತಾಡೋದು ದೊಡ್ಡದಲ್ಲ, ಹೊಡೆಯೋದು ದೊಡ್ಡದಲ್ಲ, ಸಹನೆ ಭಾರಿ ದೊಡ್ಡದು. ಆ ಸಹನೆಯ ಮತ್ತೊಂದು ರೂಪನೇ ಭೂಮಿ, ಆ ಭೂಮಿಯ ಮತ್ತೊಂದು ಸಂಕೇತನೇ ಸ್ತ್ರೀಯರು ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಸಹನೆ ಇರಬೇಕು ಅಂತ ಹೇಳೋದಕ್ಕೆ ಅಹಲ್ಯೆಯನ್ನು ನಾವು, ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಪ್ರತಿನಿತ್ಯ ನೆನಪಾಡ್ಕೊತಿದ್ರೆ ನಮಗೆ ಅಂತ ಪ್ರಸಂಗ ಬಂದಷ್ಟು ಅಹಲ್ಯ ನಮಗೆ ಜ್ಞಾಪಕ ಆಗ್ತಾಳೆ. ಹೆಂಡತಿ ಜ್ಞಾಪಕ, ಅಯ್ಯೋ ಗಂಡನ ಬೈಬಾರದು ಅನ್ನೋ ಜ್ಞಾನ ಬರ್ತದ. ಆ ನೆನಪು ಮಾಡಿಕೊಂಡ ತಷ್ಟ ಬುದ್ಧಿ ನಮಗೆ ಚೇಂಜ್ ಆಗ್ತದ. ಅದಕ್ಕೆ ಹೇಳ್ತಿರೋದು ಇವತ್ತು ನಾವು ಯಾರನ್ನು ನೆನೆಸ್ಕೊಂಡ್ರೆ ಬುದ್ಧಿ ಸರಿ ಹೋಗುತ್ತೋ, ಇವತ್ತು ನೀರಿನ ಸ್ನಾನ ಮಾಡಿದಾಗ ಕೊಳೆ ಹೋಗಬೇಕು, ಕೊಳಕು ನೀರನ್ನು ಮಾಡಿದರೆ ಕೊಳೆನ ಜಾಸ್ತಿ ಆಗ್ತಾ ಹೋಗುತ್ತೆ. ಶುದ್ಧ ನೀರಿನಿಂದ ಸ್ನಾನ ಮಾಡಿದಾಗ ಹೇಗೆ ನಮ್ಮ ದೇಹ ಶುದ್ಧವಾಗುತ್ತೋ, ನಿರ್ಮಲವಾದ ಕಥೆಗಳನ್ನು ಕೇಳಿದಾಗ ಮನುಷ್ಯನ ಜೀವನ ಬದಲಾಗುತ್ತೆ. ಇಷ್ಟೆಲ್ಲ ನಡೆದು ಮುಂದೆ ಅಲ್ಲೇ ಉದ್ಧಾರವನ್ನು ಭಗವಂತ ಮಾಡಿದ. ಕೆಲವರು ಬಯ್ಯೋರಿದ್ದಾರಲ್ಲ, ಶಿವಪಡಿಕೆ ರಾಮದೇವರು ಕಿವಿ ಮೂ ಕತ್ತರಿಸ್ತಾರೆ, ತಾಟಕೆಯನ್ನು ಕೊಂದು ಬಿಟ್ಟರು, ಹೆಂಗಸರು ದ್ವೇಷಿಗಳು ರಾಮದೇವರು ಅಂತ ಹೇಳ್ತಾರಲ್ಲ, ಅಲ್ಲೇ ಉದ್ಧಾರ ಮಾಡಿದ್ದನ್ನ ಯಾಕೆ ಹೇಳೋದಿಲ್ಲ? ಅಲ್ಲೇ ಉದ್ಧಾರ ಮಾಡಿದ ಮೇಲೆ ರಾಮದೇವರು ಸ್ತ್ರೀ ದ್ವೇಷಿ ಅಂತ ಹೇಗಾಗತ್ತೆ? ಹಾಕಿದ್ರೆ ಶಬರಿಯ ಉದ್ಧಾರ ಮಾಡ್ತಾರೆ ಮುಂದೆ, ಸ್ತ್ರೀ ದ್ವೇಷಿ ಹೇಗಾಗತ್ತೆ? ಮತ್ತೆ ಹೊಡೆದ್ರಲ್ಲ ಅಂದ್ರೆ ತಪ್ಪಿಗೆ ಶಿಕ್ಷೆ, ತಪ್ಪಿಗೆ ಶಿಕ್ಷೆ ಕೊಟ್ಟರು, ಬುಡಕ್ಕೆ ಗೌರವ ಕೊಟ್ಟರು ಅಷ್ಟೇ ಹೊರತು ರಾಮದೇವರು ಹೆಂಗಸು ಹೆಂಗಸು ಗಂಡಸು ಅಂತ ನೋಡೋದಿಲ್ಲ. ರಾಮದೇವರಿಗೆ ವಯಸ್ಸು ಮುಖ್ಯ ಅಲ್ಲ, ಅವರಿಗೆ ಕುಲಗೋತ್ರಗಳು ಮುಖ್ಯ ಅಲ್ಲ, ಮುಖ್ಯವಾಗೋದು ಭಕ್ತಿ ಒಂದೇ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ನಾನು ಸಿಗೋದು ಭಕ್ತಿಗೆ ಮಾತ್ರ ಅಂತ ಹೇಳ್ತಾನೆ. ಭಕ್ತಿ ದೊಡ್ಡ ಗುಣ, ಅದು ಮಾಡದನ್ನ ಉದ್ಧಾರ ಮಾಡಿ. ಅಹಲ್ಯ ಭಕ್ತರಾದ್ರಿಂದ ಕೃಷ್ಣ ಉದ್ಧಾರ ಮಾಡಿ, ಅವನಿಗೆ ಉದ್ಧಾರ ಮಾಡಿದ್ದಾರೆ. ಅಹಲ್ಯ ಉದ್ಧಾರ ಮಾಡಿ ಮುಂದೆ ಗೌತಮರನ್ನು ಕರೆಸಿ ಇಬ್ಬರನ್ನು ಒಂದುಗೂಡಿಸ್ತಾರೆ. ರಾಮರ ಶಕ್ತಿ ಇಬ್ಬರನ್ನು ಒಂದುಗೂಡಿಸ್ತಾರೆ. ರಾಮನ ಸನ್ನಿಧಾನದಲ್ಲಿ ಗಂಡ ಹೆಂಡತಿ ಹೊಂದಾದ. ಇವತ್ತು ಇದನ್ನೆಲ್ಲ ಈ ಲಾಯರ್ಗಳು ಕೇಳಬೇಕು, ಡೈವರ್ಸ್ ಲಾಯರ್ಗಳು, ಡೈವರ್ಸ್ ಮಾಡೋ ಲಾಯರ್ಗಳು ಕೇಳಿಬಿಟ್ರೆ ರಾಮನಿಂದ ಹೇಗೆ ನಡೆಯುತ್ತೆ, ಕೌನ್ಸಿಲಿಂಗ್ ಅಂತ ಮಾಡ್ತಾರಲ್ಲ ಹಾಗೆ ಮಾಡಬೇಕು. ಇಬ್ಬರು ಒಂದು ಮಾಡೋದನ್ನು ಕಲಿಬೇಕು, ದೂರ ಮಾಡೋದನ್ನು ಕಲಿಬಾರದು. ಒಂದು ಮಾಡಬೇಕು ದಾಂಪತ್ಯವನ್ನು. ಇವತ್ತು 100 ಕೇಸ್ ಡೈವರ್ಸ್ ಮಾಡಿಸ್ತೆ, ಸೆಂಚುರಿ ಹೊಡೆದೇ ಡೈವರ್ಸ್ ಮಾಡಿಸಿ ಅಂದರೆ ಏನರ್ಥ ಅದಕ್ಕೆ? ಸಂಸಾರ ಒಂದು ಮಾಡಿದೆ ಅಂತ ಹೇಳಬೇಕು, ದೂರ ಮಾಡಿದೆ ಅಂತ ಹೇಳಬಾರದು. ರಾಮನ ನೇತೃತ್ವದಲ್ಲಿ ಒಂದಾಗ್ತಾರೆ. ದೇವರ ಆರಾಧನೆ, ನಾವು ಬಸ್ಸಲ್ಲಿ ಕೂತರೆ ಜಗಳಾಡದೆ ಒಂದಾಗಿರ್ತೇವೆ, ಪ್ರಯಾಣ ಮುಂದುವರಿಬೇಕು ಅಂತೇಳಿ. ದೇವರ ಮುಂದೆ ಕೂತಾಗ ಕಾಮಕ್ರೋಧ ಎಲ್ಲ ಬಿಟ್ಟುಬಿಡಬೇಕು. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ಆ ಸಿದ್ಧಿ ಗಳಿಸ್ಬೇಕು. ರಾಮನಿಂದ ಎಷ್ಟು ಅಹಲ್ಯೆಗೆ ಉದ್ಧಾರವಾಯ್ತಿಡಿ, ಲೋಕಕ್ಕೆ ಭಗವಂತ ಸಂದೇಶ ಕೊಡ್ತಾನೆ. ದೇವರ ಆರಾಧನೆ ಮಾಡಕ್ಕೆ ಹೊರಟಾಗ ಎಂಥ ಬಿರುಸದ ಪ್ರಸಂಗಗಳು ಕೂಡ ಸರಸವಾಗಿ ಪರಿಣಾಮ ಹೊಂದುತ್ತೆ ಅಂತ ಅರ್ಥ. ಗೌತಮರು ಧನ್ಯರಾದರು. ಮುಂದೆ ರಾಮದೇವರು ಪ್ರವೇಶ ಮಾಡ್ತಾರೆ ವಿಚಿರ ಪಟ್ಟಣವನ್ನ. ಆಕ ಪುಪುರ್ನಿತಾಂತಂ ಸರಸಾಕ್ಷಿ ಭೃಂಗೈಹಿ ವರಾನನಾಬ್ಜಂ ಪುರುಷೋತ್ತಮಸ್ಯ. ದೇವರ ಅಲ್ಲಿ ಊರಿನ ಜನ ನೋಡ್ತಾರೆ, ನರ ವಿದರ್ಭ ನಾರಿ ವಿದೇಹ ನರಾರಿ ನರವರ್ಯ ಸಂಘಾಹ. ಅಲ್ಲಿ ಹೆಂಗಸರು ಗಂಡಸರು ಪ್ರತಿಯೊಬ್ಬರು ಕೂಡ ರಾಮನನ್ನು ಕಂಡಾಗ ಎಷ್ಟು ಖುಷಿಯಾಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವರ ದರ್ಶನವಾದ ಎಷ್ಟು ಆನಂದ. ಶ್ರೀನಿವಾಸ ದೇವರನ್ನು ಗಂಡುಗಟ್ಟೆ ಕ್ಯೂನಲ್ಲಿ ನೋಡ್ತಾರೆ, ಸೆಕೆಂಡ್ ನೋಡ್ತಾರೆ ಅಷ್ಟೇನೆ, 2-3 ಒಂದು ನಿಮಿಷ ನೋಡಿದ್ರೆ ಪುಣ್ಯ. ಎಷ್ಟು ಮನಸ್ಸಿ ನೆಮ್ಮದಿ ಸಿಕ್ಕ, ಅಷ್ಟೊತ್ತು ಕಾದ ನೋವೆಲ್ಲ ಹೋಗ್ಬಿಟ್ಟಿರ್ತದ, ಅಷ್ಟೊತ್ತು ಕಾದಿದ ದುಃಖ ಎಲ್ಲ ಹೋಗ್ಬಿಡುತ್ತೆ. ಹಬ್ಬ ದೇವರ ದರ್ಶನ ಆಯಿತು ಅಂತ ಆನಂದ. ಆದರೆ ರಾಮದೇವನು ಎಷ್ಟು ಭಕ್ತಿಯಿಂದ ಹತ್ತರಲ್ಲಿ ನೋಡ್ತಾರೆ, ಸ್ವಾನಂದ ತೃಪ್ತಾ ಇವ ಸಂಭಹೂಪುಹು ಯಥಾ ಮೋಹಾ ಪೌರುಷಿಕಾಹ ತದಂಘ್ರಿಂ. ಆಚಾರ್ಯರು ಬರೀತಾರೆ, ಮಹಾಪುರುಷನಾದ ಪರಮಾತ್ಮನನ್ನು ದರ್ಶನ ಮಾಡಿದ ಅಪರೋಕ್ಷ ಜ್ಞಾನಿಗಳು ಸಂತೋಷ ಪಡಬೇಕಲ್ಲ, ಅಷ್ಟು ಆನಂದವನ್ನು ಜನ ಪಟ್ಟರಂತೆ. ಮುಂದೆ ಜನಕರಾಜನ ಒಂದು ಅಪೇಕ್ಷೆ, ವಿಶ್ವಾಮಿತ್ರರ ಆದೇಶ, ಎರಡು ಒಂದೇ ಆಗಿತ್ತು. ಅಳಿಯನ್ನು ಮಾಡ್ಕೋವಂತ ಇವರು ಅಳಿಯ ಅಂತ ನಿಶ್ಚಯ ಮಾಡಿಕೊಂಡಿದ್ದ ಆತ. ಆಗಾತ ಹೇಳಿದ, ಈ ಧನಸ್ಸನ್ನು ಶಿವಧನಸ್ಸನ್ನು ಪೂರ್ಣ ಮಾಡಬೇಕು, ಇದನ್ನು ಪೂರ್ಣ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ, ಇದನ್ನು ನಾನು ಸೀತಾಕಲ್ಯ ಸ್ವಯಂವರದ ಒಂದು ಪಣವಾಗಿ ಇಟ್ಟಿದ್ದೇನೆ, ರಾಮ ಪೂರ್ಣ ಮಾಡಿದರೆ ಕೊಡ್ತೇನೆ ಅನ್ನಲಿಲ್ಲ, ಪೂರ್ಣ ಮಾಡಿಯೇ ಮಾಡ್ತಾನೆ, ನಾನು ಕೊಟ್ಟೇ ಕೊಡ್ತೇನೆ, ಇದು ನಿಶ್ಚಯ ಇದು. ಇದು ನಿಶ್ಚಯ ಜ್ಞಾನಕ್ಕಿರೋ ಮಹತ್ವ ಸಂಶಯಕ್ಕೆ ಇರೋದಿಲ್ಲ. ಇವತ್ತು ಅನೇಕ ಜನಕ್ಕೆ ದೇವರಲ್ಲಿ ನಂಬಿಕೆ ಸರಿಯಾಗಿಲ್ಲದೆ ಹೋದರೆ ಫಲ ಬರೋದಿಲ್ಲ. ಪರಮಾತ್ಮ ಹೇಳ್ತಾರೆ, ಉದ್ಧಾರ ನಾನು ಮಾಡ್ತೇನೆ, ಆದರೆ ನಂಬಿಕೆ ಹೇಗಿರಬೇಕು ಗೊತ್ತಾ? ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹ. ನಾನು ಅನನ್ಯಾ ಚಿಂತೆಯಂತೋ ಮಾಂ, ದೃಢವಾದ ನಂಬಿಕೆ ಇರಬೇಕು, ಮನಸ್ಸು ಆ ಕಡೆ ಈ ಕಡೆ ಹೋಗಬಾರದು, ನಿಶ್ಚಲವಾಗಿರಬೇಕು. ಅದೇ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಹೇಳ್ತಾರಲ್ಲ, ಯಥಾ ದೀಪೋ ನಿಮಾತಸ್ಥ ನೇಂಗತೆ ಸೋಪಮಾಸ್ಮೃತ. ಒಂದು ದೀಪದ ಜ್ವಾಲೆ ನೇರವಾಗಿರಬೇಕಲ್ಲ, ಹಾಗೆ ಸ್ವಲ್ಪ ಶೇಕ್ ಆಗಬಾರ್ದು, ಯಾಕಾದ್ರೆ ಅದು ನೊಯ್ದಾಡ್ತಾ ಇದೆ, ಅದು ಆರಿದ್ರೂ ಆಡ್ಬೋದು ಅಂತ ಬರ್ತದೆ. ಹೀಗಿದ್ದಾಗ ನಿಶ್ಚಿಂತೆಯಾಗಿರುತ್ತೆ, ಮನಸ್ಸು ಕೇಂದ್ರೀಕೃತ ಆಗಬೇಕು, ಆ ಒಂದು ದಾರ್ಢ್ಯ ಇರಬೇಕು. ಅಂತ ದಾರ್ಢ್ಯವನ್ನು ಜನಕರಾಜ ಹೊಂದಿದ್ದ ಅಂತ ಆತನಿಗೆ ಸಾಧ್ಯವಾಯಿತು. ಆಗ ಮುಂದೆ ಧನಸ್ಸನ್ನು ತಂದಿಟ್ರು, ಅದನ್ನು ಎತ್ತು ತರೋದೇ ಕಷ್ಟ ಆಗಿತ್ತು, 5,000 ಜನ ಅದನ್ನು ಗಾಡಿ ಮೇಲೆ ಇಟ್ಕೊಂಡು ಎಳ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ಜನಕರಾಜ ಹೇಳ್ತಾನೆ, ಹಿಂದಿನ ದಿವಸನೇ ಒಂದು ಗುಂಪು ಬಂದು ಹೋಗಿದೆ, ರಾವಣಾದಿಗಳು ಬಂದು ಹೋಗಿದ್ದಾರೆ, ಸಂಶಿನ್ನ ಗಾತ್ರಾಹ, ಅವ್ರ ಮೈಯೆಲ್ಲ ಬೆವತೋದ್ರು, ಪರಿವೃತ್ತ ನೇತ್ರಾಹ, ಕಣ್ಣು ಗಡಗಡ ತಿರುಗೋದ್ವು, ದಶಾನನಾದ್ಯಾಹ ಪತಿತಾ ವಿಮೂರ್ಛಿತಾಹ, ಅವರು ಬರೀ ಬೀಳಿದ ಎಚ್ಚರ ತಪ್ಪಿ ಬಿದ್ದರಂತ ಎತ್ತಲಕ್ಕೆ ಹೋಗಿ ಎತ್ತಿದ್ದಲ್ಲ ಎತ್ತಲಕ್ಕೆ ಹೋಗಿ ಅಷ್ಟು ಅವನೊಂದರಾಗಿ ರಾವಣನಿಗೆ ಬ್ರಹ್ಮವರ ಶಿವವರಿದ್ದ ರಾವಣನಿಗೆ ಏನೂ ಮಾಡಲಿಕ್ಕಾಗಿರಲಿಲ್ಲ. ಅದನ್ನು ರಾಮ ಪ್ರಹೃತಿಹ್ಯತ ವಾಮಕರೇಣ ರಾಘವ ಎಡಗೆ ಲೀಲಾಜಾಲವಾಗಿ ಎತ್ತಿದ್ರು. ಸಮಸ್ಯೆ ಬರಲಿಲ್ಲ, ಬರೋ ಸಾಧ್ಯತೆಯೂ ಇಲ್ಲ. ಅದನ್ನು ರಾಮದೇವ್ ನೋಡಿ ನೋಡ್ತಿರ್ಲಿಕ್ಕೆ ಬಗ್ಸಿದರು. ಜನ ಪರಮಾಶ್ಚರ್ಯ ದೇವತೆಗಳಾಗಲೇ ಪುಷ್ಪವೃಷ್ಟಿಯನ್ನು ಮಾಡ್ತಾ ಸಿದ್ಧರಾಗಿ ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ರಾಮದೇವರು ಅದನ್ನು ಪೂರ್ಣ ಮಾಡಿ ಒತ್ತಿರ್ತ ತಪ್ಪನ್ನು ಮುರಿದೋಯ್ತಂತೆ. ಆ ಧನುಸ್ಸಿನ ನಾದ, ಆ ಮುರಿತದ ಶಬ್ದ ಮೂರು ಲೋಕಗಳನ್ನು ವ್ಯಾಪಿಸ್ತು ಅಂತ ಹೇಳ್ತಾರೆ. ಭಯಾನಕವಾದ ಸದ್ದದು ಶಿವಧನುಸ್ಸು, ಅದು ಘೋರವಾದ ಧನುಸ್ಸು. ರುದ್ರದೇವರ ಧನುಸ್ಸು ರೌದ್ರವಾದಂಥ ನಾದವನ್ನೇ ಮಾಡಿತು. ನಾಲ್ಕು ಜನ ಎಲ್ಲ ಮೂರ್ಛಿತರಾದರು, ರಾಮ ಲಕ್ಷ್ಮಣರು ವಿಶ್ವಾಮಿತ್ರರು ಜನಕರಾಜ ಬಿಟ್ಟರೆ ಎಲ್ಲ ಸೀತಾದೇವಿ ಸರಿಯೇ ಸರಿ, ಉಡುಗರೆಲ್ಲ ಮೂರ್ಛಿತರಾದ ಎಂಥ ಶಬ್ದ ಬಂದಿರಬೇಕು. ಆಗ ಜನಕರಾಜನಿಗೆ ಸಂಭ್ರಮನೇ ಸಂಭ್ರಮ. ಸಾಕ್ಷಾ ಸೀತಾದೇವಿ ನೋಡ್ತಾರೆ, ಅಥೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಕಮಲಾಯತಾಕ್ಷಿ. ಆಚಾರ್ಯ ಅಷ್ಟು ಚೆನ್ನಾಗಿ ಶೋಕ ಬರೀತಾರೆ ಅಂದರೆ, ಅಥೋಕರಾಭ್ಯಾಂ ಪರಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ. ಆ ಒಂದು ಮದ್ಮದ ಪುಷ್ಪ ಮಾಲೆ ಹಿಡ್ಕೊಂಡಿದ್ದಾರೆ. ಉಪೇತ್ಯ ಮಂದಂ ಲಲಿತೈ ಪದಂ ತತ್, ಮೆಲ್ಲಗೆ ಹೆಜ್ಜೆ ಮನೋಹರವಾದ ಹೆಜ್ಜೆಟ್ಟು ಹತ್ರ ಬಂದ್ರಂತೆ, ತದಂ ಸಾಸಜ್ಜ ಚ ಪಾರ್ಶ್ವತೋಭವತ್. ರಾಮನ ಕೊರಳಲ್ಲಿ ಹಾಕಿ ಪಕ್ಕದಲ್ಲಿ ನಿಂತು ಬಿಟ್ರು ಅಂತ ಹೇಳ್ತಾರೆ. ಸೀತಾ ಸ್ವಯಂವರದ ಘಟ್ಟ, ರಾಮನ ಪರಾಕ್ರಮ, ಶಿವನನ್ನ ಮೀರಿಸಿದ ಶಕ್ತಿ ರಾಮನದು. ಹರಿ ಸರ್ವೋತ್ತಮತ್ವ ಹೇಳ್ತಕ್ಕಂಥ ಭಾಗ ಅದು. ಧನುಸ್ಸನ್ನು ಮುರಿದ ಭಾಗ ಅಂದರೆ ಇವನ ಧನುಸ್ಸನ್ನು ಮುರಿದಿಟ್ಟಿದ್ದಲ್ಲ, ಸಾಕ್ಷಾತ್ ರಾಮದೇವರ ಶಕ್ತಿ ಎಷ್ಟು ಅಂದರೆ ಶಿವನನ್ನು ಮೀರಿಸಿದ ಶಕ್ತಿ ಬಿಟ್ಟು ಸರ್ವೋತ್ತಮತ್ವವನ್ನು ಸಾರಿದಂಥ ಭಾಗ ಅದು. ಶಿವನ ನಿರ್ಭಂಗ ಸುಣ್ಣ ಯಾವುದೋ ಒಂದು ಧನುಸ್ಸನ್ನು ಮುರಿದ ಕಥೆಯಲ್ಲ. ಬರೀ ಧನುಸ್ಸನ್ನು ಇಟ್ಟಿದ್ರೆ ಏನು ಬೇಕಾಗ್ತಾ ಇತ್ತು, ಶಿವಧನುಸ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಬರೀ ಶಿವನ ವರ ಇದ್ದ ಧನುಸ್ಸಲ್ಲ, ಶಿವನದೇ ಧನುಸ್ಸದು. ಪಿನಾಕನೇ ಪಿನಾಕ, ಡೈರೆಕ್ಟ್ ಪಿನಾಕ, ಅದರ ಸನ್ನಿಧಾನ ಅಲ್ಲ, ಪಿನಾಕವೇ ಆಗಿತ್ತು. ಅದನ್ನೇ ಮುರಿಬೇಕಾದರೆ ರಾಮನ ಶಕ್ತಿ ಎಷ್ಟಿರಬೇಕು? ಅದನ್ನೇ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಹರಿ ಸರ್ವೋತ್ತಮತ್ವವನ್ನು ಸಾರ್ತಾ ಇದ್ದ. ಸರ್ವೋತ್ತಮನಾದ ಹರಿ ಒಲಿಸಿದ ಮಹಾಲಕ್ಷ್ಮಿ, ಸೀತೆ ಮಹಾಲಕ್ಷ್ಮಿ, ರಾಮನಾರಾಯಣ ಅಂತ ತಿಳಿಸೋದು ಅದರ ಉದ್ದೇಶ. ಇಲ್ಲೂ ನಾವು ಮಹಾಭಾರತಕ್ಕೆ ಹೋದರೆ ಭಾಗವತ ಪುರಾಣದಲ್ಲೂ ಕೂಡ ಅಷ್ಟೇನೆ, ಕಂಸನ ಸಂಹಾರಕ್ಕಿಂತ ಮುಂಚಿತವಾಗಿ, ರುಕ್ಮಿಣಿ ಕಲ್ಯಾಣಕ್ಕಿಂತ ಮುಂಚಿತವಾಗಿ ಕೃಷ್ಣ ಆ ಧನುರುತ್ಸವ ಅಂತ ಮಧುರಿಗೆ ಬಂದು ಕಂಸನ ಹತ್ರ ಇದ್ದ ಧನುಸ್ಸನ್ನು ಮುರಿದಾಕ್ತಾರೆ. ಅದು ಶಿವನ ವರ ಇದ್ದ ಧನುಸ್ಸು, ಅದು ಕೂಡ ಅದು ಶಿವಧನಸ್ಸು, ಇದು ಧನುಸ್ಸು. ಅದನ್ನು ಕೃಷ್ಣ ಬಂದು ಮುರಿದಾಕಿಬಿಡ್ತಾರೆ. ಅಂದರೆ ಎರಡು ಅವತಾರದಲ್ಲೂ ಕೂಡ ಶಿವನ ಧನಸ್ಸನ್ನು ಕೃಷ್ಣ ದೇವರು ಮುರಿದಿದ್ದಾನೆ. ರಾಮಾಯಣದಲ್ಲೂ ಶಿವಧನುರ್ಭಂಗ, ಈ ಮಹಾಭಾರತ ಭಾಗವತದಲ್ಲೂ ಶಿವಧನುರ್ಭಂಗ. ಅಂದರೆ ಶಿವನಿಂದ ಎಷ್ಟು ಉತ್ತಮ ಭಗವಂತ ಅಂತ ಹೇಳೋದಕ್ಕೆ ನಿದರ್ಶನವಾಗಿ ಆ ಭಾಗ ಬಂದಿದೆ. ಪೂಜ್ಯರಾದಂತಹ ಶ್ರೀಪಾದಂಗಡವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಆದ್ದರಿಂದ ಶಿವಧನುರ್ಭಂಗ ಅನ್ನೋದು ರಾಮಾವತಾರದಲ್ಲಿ ನಡೀತು, ಕೃಷ್ಣಾವತಾರದಲ್ಲೂ ನಡೀತು. ಅಂದರೆ ಪರಮಾತ್ಮನ ರೂಪರೂಪಗಳಿಗೆ ಭೇದ ಇಲ್ಲ, ಶಕ್ತಿ ವ್ಯತ್ಯಾಸ ಇಲ್ಲ ಅನ್ನೋ ಅಂಶವನ್ನು ತಿಳಿದೋಯಿತು. ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ, ಶಿವಧನುಸ್ಸನ್ನು ರಾಮದೇವರು ಮುರಿದಾಕಿದರು, ಕೃಷ್ಣರೂಪದಿಂದನೂ ಮುರಿದಾಕಿದರು. ಆದರೆ ಕೃಷ್ಣನ ಚಕ್ರವನ್ನು ಎತ್ತಲಿಕ್ಕೆ ಅಶ್ವತ್ಥಾಮರು ಪ್ರಯತ್ನ ಪಡ್ತಾರೆ. ಒಂದ್ಸಲ ಮಹಾಭಾರತದಲ್ಲಿ ಕೃಷ್ಣನೇ ಹೇಳ್ತಾನೆ ಕಥೆಯನ್ನು, ಕೃಷ್ಣ ದ್ವಾರಕೆಯಲ್ಲಿ ಸಮುದ್ರದಲ್ಲಿ ಕೂತಿನಂತೆ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಏನು ಬೇಕು ಆಚಾರ್ಯ ಅಂತ ಕೃಷ್ಣ ಕೇಳ್ತಾನೆ. ಕೃಷ್ಣ ನಿನ್ನ ಚಕ್ರ ನನಗೆ ಬೇಕು ಅಂತ ಕೇಳಿದ್ದೆ, ನಿನ್ನ ಚಕ್ರ ನನಗೆ ಬೇಕು ಅಂತ ತಗೊಳ್ಳಿ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನಿಗೆ ಕೋಪ ತಾಪ ಅದು ಯಾವ್ದಾವುದು ಇಲ್ಲ, ಅದಕ್ಕೆ ಭಗವಂತ ಅಂತ ಹೆಸರು. ಇಲ್ಲಿದೆ ತಗೊಳ್ಳಿ ಅಂತ ಹೇಳಿದ್ರೆ ಅಂತ ತಕ್ಷಣ ತಗೊಳಕ್ಕೆ ಹೋಗ್ತಾರೆ. ಒಂದು ಎಡಗೈ ಹಾಕ್ತಾರೆ, ಆಮೇಲೆ ಬಲಗೈ ಹಾಕ್ತಾರೆ, ಎರಡು ಕೈಲಿ ಎತ್ತಾರೆ, ಅವಳಗೆ ಆಡೋದೇ ಇಲ್ಲ, ದಪ್ಪ ಅಂತ ಬೀಳ್ತಾರೆ ಕೊನೆಗೆ ಎತ್ತಲಕ್ಕಾಗದೆ. ಅರ್ಥ ಮಾಡ್ಕೋಬೇಕು, ಶಿವಧನುಸ್ಸನ್ನ ರಾಮ ಎತ್ತಿ ಮುರಿದು ಹಾಕಿದ. ಆದರೆ ಕೃಷ್ಣನ ಚಕ್ರ ಎತ್ತಲಿಕ್ಕಾಗಲಿಲ್ಲ, ಯಾರು ಅಶ್ವತ್ಥಾಮರಿಗೆ, ಅವ್ರ್ಯಾರು ಶಿವನ ಅವತಾರ ಅವರು, ಹಾಗೆ ಯಾರು ಸರ್ವೋತ್ತಮ ಅಂತ ಗೊತ್ತಾಯ್ತಲ್ಲ. ಯಾರ ಧನುಸ್ಸನ್ನು ಮುರಿದ ರಾಮ, ಆ ಶಿವ ಕಡಿಮೆ, ಕೃಷ್ಣ ಸರ್ವೋತ್ತಮ. ಆದರೆ ಅಶ್ವತ್ಥಾಮರಿ ಚಕ್ರ ಎತ್ತಲಿಕ್ಕೆ ಆಗಲಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ ಅಂತ ಹೇಳಿದರೆ ಕೃಷ್ಣನ ಆಯುಧಗಳು ಅಮೋಘ, ಅನ್ಯೈರಧಾರ್ಯವಾದದ್ದವೆಲ್ಲ ಕೂಡ. ಆಗ ದ್ವಾದಶ ಸ್ತೋತ್ರ ಅರ್ಥ ಆಗ್ತದೆ. ಶಂಖಚಕ್ರ ಗದಾಪದ್ಮ ಧರಾಶ್ಚಿಂತ ಹರೇರ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶಂ. ಒಂದು ಸಲ ಅಶ್ವತ್ಥಾಮರಿಗೆ ಎತ್ತಲಕ್ಕಾಗಲಿಲ್ವಲ್ಲ, ಅಂತ ಚಕ್ರಾಜ ಸಕಲ ಆಯುಧಗಳು ಪರಮಾತ್ಮ ಸದಾಕಾಲ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂದರೆ ಎಂಥ ಶಕ್ತಿ ದೇವರ ಶಕ್ತಿ. ಆಗ ನಮಗೆ ತಿಳಿಯುತ್ತೆ ದೇವರು ಯಾರು ಅಂತೆ. ಇಲ್ಲಿ ಪ್ರಸಂಗ ಬಂತು ಹೇಳ್ತೇನೆ. ಚಕ್ರವನ್ನು ಎತ್ತಕ್ಕಾಗಲಿಲ್ಲ ಅದೇನರ್ಥ? ಮೊನ್ನೆ ಹೇಳಿದೆ, ಚಕ್ರ ಅಂದರೆ ದುರ್ಗಾದೇವಿ ಅಂತ ಅರ್ಥ. ಚಕ್ರಾಭಿಮಾನಿ ದುರ್ಗಾದೇವಿ, ಆದ್ದರಿಂದ ದುರ್ಗಾದೇವಿನ ಎತ್ತಲಕ್ಕಾಗಲಿಲ್ಲ ಅಂದರೆ ರುದ್ರದೇವರು ದುರ್ಗಾದೇವಿಗಿಂತ ಕಡಿಮೆ. ಆದ್ದರಿಂದ ಈ ದುರ್ಗಾ ವಿಷ್ಣು ದುರ್ಗೆಯ ಹೊರತು ಪಾರ್ವತಿ ದುರ್ಗೆ ಅಲ್ಲ ಅಂತ ತಾತ್ಪರ್ಯ. ನಾರಾಯಣ ಮಹಾಲಕ್ಷ್ಮಿ ದುರ್ಗೆ ಬೇರೆ, ಪಾರ್ವತಿ ದುರ್ಗೆ ಬೇರೆ. ಮಹಾಲಕ್ಷ್ಮಿ ದುರ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ, ರುದ್ರದೇವರಿಗಿಂತ ಭಾರಿ ಮೇಲಿರತಕ್ಕಂಥವ್ರು. ವಾಯುದೇವರಿಗಿಂತನೇ ಕೋಟಿ ಬಟ್ಟು ಜಾಸ್ತಿ ಇರಬೇಕಾದ್ರೆ ರುದ್ರದ ಎಷ್ಟು ಮೇಲಿದ್ದಾರೆ ಅವರು. ಆದ್ದರಿಂದ ವಿಷ್ಣು ದುರ್ಗೆ ಶಿವದುರ್ಗೆ ಅನ್ನೋ ತಾತ್ಪರ್ಯ ಕೂಡ ನಮಗೆ ತಿಳಿಯುತ್ತೆ. ಇಷ್ಟೆಲ್ಲ ನಡೆದ ಮೇಲೆ ರಾಮದೇವರಿಗೆ ಹೇಳಿದರು ವಿವಾಹ ಅಂತ ಹೇಳಿದ ತಕ್ಷಣ, ಇಲ್ಲ ಇಲ್ಲ, ಈಗ ನಮ್ಮ ತಂದೆ ತಾಯಿ ಎಲ್ಲ ಬರಬೇಕು ಅಂತ ಹೇಳ್ತಾರೆ. ತಕ್ಷಣ ಜನಕರಾಜ ಹೇಳ್ಕಳಿಸ್ತಾನೆ, ದಶರಥ ರಾಜನಿಗೆ ಸುದ್ದಿ ಹೋಯಿತು. ಅದೆಲ್ಲ ವಾಲ್ಮೀಕಿಗಳು ಕೆಲವು ಕಾಲ ಪರಿಮಾಣವನ್ನೆಲ್ಲ ಕೊಡ್ತಾರೆ. ಅಲ್ಲಿ ಹೋಗಲಿಕ್ಕೆ 3 ದಿವಸ ಬೇಕಾಯ್ತಂತೆ. ದಶರಥ ವಿಷಯ ಕೇಳಿದ ಭಾರಿ ಖುಷಿಯಾಗೋಯ್ತು ದಶರಥನಿಗೆ. ನೆನಪಿರಲಿ, ವಿಶ್ವಾಮಿತ್ರರು ಬಂದಾಗ ದಶರಥ ರಾಮದೇವರಿಗೆ ಮದುವೆ ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿದ್ದ. ಮದುವೆ ವಯಸ್ಸು ಬಂದು ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತು ವಿಶ್ವಾಮಿತ್ರರು ಕರ್ಕೊಂಡು ಹೋಗಿದ್ರು. ಈ ಬಂದ ಸುದ್ದಿ ಏನು? ಮದುವೆ ನಿಶ್ಚಯ ಆಗಿದೆ ಅಂತ ಸುದ್ದಿ ಬಂದವು. ಎಷ್ಟು ಖುಷಿ ಆಯ್ತಿತ್ತು. ಅದು ಋಷಿಮುನಿಗಳ ಮಾತನ್ನು ನಡೆಸಿದರೆ ಅಂದ್ಕೊಂಡು ಕೆಲಸ ಆಗತ್ತೆ ಅಂತ. ಋಷಿಮುನಿಗಳ ಮಾತನ್ನು ನಡೆಸಿದಾಗ ಮನೋಭಿಷ್ಟ ಈಡೇರುತ್ತೆ ಎಂಬುದಕ್ಕೆ ಒಳ್ಳೆಯ ಅಪೂರ್ವವಾದಂಥ ಸಂದೇಶ ಇದೆ. ಇದನ್ನೆಲ್ಲ ಪಡ್ಕೊಂಡು ಮುಂದೆ ಬಂದರು. ಅಪೂರ್ವ ರೀತಿಯಲ್ಲಿ ವಿವಾಹ ಸಿದ್ಧತೆ ನಡೀತಾ ಇದೆ. ಸಿದ್ಧತೆ ಜನಕರಾಜ ನೋಡ್ತಾನೆ, ಸಂಭ್ರಮ ದಿವಸಕ್ಕೂ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಆತನಿಗೆ. ಆತ ಆಗ ಪ್ರಾರ್ಥನೆ ಮಾಡ್ತಾನೆ, ವಿಶ್ವಾಮಿತ್ರರೇ ಜನಕರಾಜ, ನಮ್ಮದೊಂದು ಪ್ರಾರ್ಥನೆ ಇದೆ. ರಾಮನಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡೋದು ನಿಶ್ಚಿತ ಆಗೋಯ್ತು. ನನಗೆ ಇನ್ನೊಂದು ಮಗಳಿದ್ದಾಳೆ ಊರ್ಮಿಳಾ ಅಂತ ಹೆಸರು, ಆಕೆಲ್ಲ ಲಕ್ಷ್ಮಣ ಕೊಟ್ಟು ಮದುವೆ ಮಾಡ್ತೇನೆ, ಅನುಮತಿ ಕೊಡಬೇಕು ಅಂದ್ರೆ. ಆಯ್ತು ಅದು ಆಗಲಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನನ್ನ ತನ್ನ ತಮ್ಮನನ್ನು ಕರೆಸ್ತೇನೆ ಮದುವೆಗೆ ಅಂತ ಹೇಳಿ ತನ್ನ ತಮ್ಮ ಕುಶಧ್ವಜ, ಆತ ಇಕ್ಷುಮತಿ ತೀರದಲ್ಲಿ ಇರ್ತಾನೆ, ಜನಕರಾಜ ಜನಗಳನ್ನು ಕೊಟ್ಟು ಕರೆಸ್ತಾನೆ. ಆತ ಬಂದು ಬಿಡ್ತಾನೆ. ಹಾಗೆ ಹೇಳ್ಕೊತಾರೆ, ನನ್ನ ತಮ್ಮ ಕುಶಧ್ವಜ ಇದ್ದಾನೆ, ಆತನಿಗಿಬ್ಬರು ಮಕ್ಕಳಿದ್ದಾರೆ, ಹೆಣ್ಮಕ್ಕಳಿದ್ದಾರೆ, ಮಾಂಡವಿ ಶ್ರುತಕೀರ್ತಿ ಅಂಥೇಳಿ ಅವರಿಗೂ ಮದುವೆ ಆಗಬೇಕಾಗಿದೆ. ಆದ್ದರಿಂದ ಮಾಂಡವಿಯನ್ನ ಭರತನಿಗೆ, ಶ್ರುತಕೀರ್ತಿಯನ್ನ ಶತ್ರುನ ಕೊಟ್ಟು ಮದುವೆ ಮಾಡ್ತೇವೆ ಅಂತ. ಅದೂ ಆಗಲಿ ಅಂತ ಹೇಳಿದರೆ ಒಟ್ಟು 4 ಮದುವೆ ಆಗ್ತಾ ಇತ್ತು. 1 ಮದುವೆ ನಡೆಯಲಿಲ್ಲ, 4 ಮದುವೆ ನಿಶ್ಚಯ ಆಯ್ತು. ಅದರ ದೇವರ ಕಲ್ಯಾಣವಾದ ಉಳಿದವರ ಕಲ್ಯಾಣವಾಗ್ತದೆ ಅಂತ ಅರ್ಥ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ ಮಾಡಿ ಮಗಳ ಮದುವೆ ಯಾತಕ್ಕೆ ಮಾಡ್ತಾರೆ, ಮಗಳ ಮದುವೆ ಯಾತಕ್ಕೆ ಮಾಡ್ತಾರೆ ಅಂದರೆ ದೇವರ ಕಲ್ಯಾಣ ಆಗಬೇಕು. ಅದರಿಂದ ಪರಿಸ್ಥಿತಿ ನಿಜವಾಗಲೂ ಕಲ್ಯಾಣ ಕಥಮವಾಗ್ತದೆ. ಅದನ್ನೇ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ, ಹೀಗೆ ಅದರ ಮಹಿಮೆ ತಿಳಿಯಿತು. ಬಂದು ವಿವಾಹ ನಡೀತು. ಆಗ ಗಾದಿ ಸುತಾನುಮೋದಿತ ಜುಹಾವ ವನ್ಹಿಂ ವಿಹಿನಾ ವಸಿಷ್ಠ, ವಿಶ್ವಾಮಿತ್ರರ ಅಪ್ಪಣೆ ತಗೊಂಡು ವಸಿಷ್ಠರು ಮುಖ್ಯ ಪುರೋಹಿತರು, ಇವರಿಗೆ ಗುರುಗಳು ದಶರಥರಿಗೆ. ವಿವಾಹ ನಡೀತು. ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ದ್ವೇಷ ಅನ್ನೋ ಭಾವನೆ ತೆಗೆದುಹಾಕಿಬಿಡಬೇಕು. ಇಬ್ಬರು ಕೂಡ ಪರಸ್ಪರ ಸಮ್ಮತಿಯಿಂದ ಕೆಲಸ ಮಾಡಿದ್ದಾರೆ. ವಿವಾಹ ಕಾರ್ಯ ಮುಗಿದಿದೆ, ಎಲ್ಲರೂ ಪರಮಾನಂದ ಭರಿತರಾಗಿದ್ದಾರೆ. ಅಲ್ಲಿಯಿಂದ ದಶರಥ ರಾಜ ಆ ಸಂವೇದನೆ ಮಾಡಿದ ಕೆಲವು ಕೆಲಸಗಳನ್ನು ಹೇಳ್ತಾರೆ. 4 ಮಕ್ಕಳ ಮದುವೆ ಆಯ್ತಲ್ಲ, ಒಬ್ಬೊಬ್ಬ ಮಗನ ಮದುವೆಗೋಸ್ಕರವಾಗಿ ದಶರಥ ರಾಜ 1,00,000 ಗೋದಾನ ಮಾಡಿದಂತ. ಒಬ್ಬೊಬ್ಬ ಮಗನ ಮದುವೆ 1,00,000 ಗೋದಾನ ಮಾಡ್ತಾನೆ. ಅದ 1,00,000 ಗೋದಾನ ಆತ ಮಾಡಿದ ಗೋಗ ಲಕ್ಷನೇ ನಮಗಿಲ್ಲ. ಇದು ನಮಗಾಗಿರೋ ಹಣಬರಾಯಿ. 1,00,000 ಗೋವುಗಳನ್ನು ನೆನಪೇ ಇರೋದಿಲ್ಲ ನಮಗೆ. ಪ್ರತಿಯೊಂದು ಸಂಸ್ಕಾರಕ್ಕೂ ಗೋದಾನ ಮಾಡಬೇಕು, ಆಗ ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಗೋವುಗಳು ಹೇಗೆ ಅಭಿವೃದ್ಧಿ ಆಗ್ತವೋ ಹಾಗೆ ವಧುವರರ ಜೀವನ ನಡೆದು ದಾಂಪತ್ಯಗಳು ಬೆಳೆದು ವಂಶ ಬೆಳೆದು ನಡೀತದೆ ಅಂತ ಅರ್ಥ. ಅದಕ್ಕೆ ಒಬ್ಬೊಬ್ಬ ಮಗನಿಗೆ 1,00,000 ಅಂತ ಹೇಳಿದರೆ ಏನು ಆಶ್ಚರ್ಯ, ಎಂಥ ಗೋದಾನ! ರಾಜ ಮಹಾರಾಜರವರು ಹಾಗೆ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಒಂದಾದರೂ ಗೋದಾನ ಮಾಡೋದು, ಕೊನೆ ಪಕ್ಷ ಒಂದಾದರೂ ಗೋದ. ಏನು 1,00,000 ರೂಪಾಯಿ ಆಗೋದಿಲ್ಲ, ಒಡವೆಗಳಿಗೆ 1,00,000 ರೂಪಾಯಿ ತಂದು ಕೊಟ್ಟಿರ್ತಾರೆ. ಎಲ್ಲ ಕೂಡ ಜಾಸ್ತಿ ತಗೊಂಡಷ್ಟು ಅವರಿಗೆ ಆನಂದ ಜಾಸ್ತಿ ಇರ್ತದೆ. ಅದು ಲೌಕಿಕ ಅಷ್ಟೇ, ಇದು ಪಾರಲೌಕಿಕ. ಇದು ಸಿದ್ಧಿ ಕೊಡ್ತಕ್ಕಂಥದ್ದು. ಗೋದಾನ ಮಾಡಿ ವಿವಾಹ ಮಾಡಿ ಜನಕರಾಜ ಆತ 1,00,000 ಗೋದಾನ ಆತ ಮಾಡ್ತಾನೆ. ಅದರಿಂದ ಈ ರೀತಿ ಮಾಡೋದ್ರಿಂದ ಗೋವುಗಳ ಸಂತತಿ ಬೆಳೆಯುತ್ತೆ. ಗೋವುಗಳು ಯಾವ ದೇಶದಲ್ಲಿ ಸುರಕ್ಷಿತ ಇರ್ತಾವೋ ಆ ದೇಶ ಸುಭಿಕ್ಷವಾದ ದೇಶ ಅಂತ ಕರೀತಾರೆ. ಗೋವಿಗೆ ಅನ್ಯಾಯವಾದರೆ ಆ ದೇಶ ಉಳಿಯೋದಿಲ್ಲ, ಗೋವಿಗೆ ನ್ಯಾಯ ಸಂದರೆ ಆ ದೇಶ ಹಾಳಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಎಲ್ಲ ಮದುವೆ ಮುಗಿದು ಆಗ ಕಳಿಸಿಕೊಡ್ತಾ ಇದ್ದಾನೆ ಅನೇಕ ದಾಸದಾಸಿಯರನ್ನ. ವೈಭವದಿಂದ ಎಲ್ಲ ರಾಮದೇವರನ್ನ ಬೀಳ್ಕೊಡ್ತಿದ್ದಾನೆ. ಜನಕ ರಾಜ ತನ್ನ ಪರಿವಾರ ಸಮೇತ ವಾಪಸ್ ಬರ್ತಾ ಇದ್ದಾನೆ. ದಾರಿಯಲ್ಲಿ ಕೆಲವು ಸೂಚನೆಗಳಾದವಾಗ್ತಾನೆ. ಏನು ಸೂಚನೆಗಳು ಅಂದರೆ ಏನೋ ಸ್ವಲ್ಪ ಅನಪೇಕ್ಷಿತವಾದ ಕೆಲಸ ನಡೆಯುತ್ತೆ ಎನಿಸ್ತಂತೆ. ಅನಪೇಕ್ಷಿತವಾದ ಕೆಲಸ ನಡೀತಾ ಇದೆ, ಏನಿರಬಹುದು ಅಂತ ವಶಿಷ್ಠರನ್ನ ಕೇಳ್ತಾನೆ. ರಾಜ ಏನೋ ಸ್ವಲ್ಪ ಗಲಾಟೆಯಾಗ ಲಕ್ಷಣ ಇದೆ ಅಂತ ಹೇಳ್ತಾನೆ. ಅದು ಶಕುನಶಾಸ್ತ್ರ. ಶಕುನಶಾಸ್ತ್ರ ಇವತ್ತು ಪೂರ್ತಿ ಜನ ಬಿಟ್ಟುಬಿಟ್ಟಿದ್ದಾರೆ. ಶಕುನಶಾಸ್ತ್ರ ಬಿಟ್ಟೋಗಿದೆ. ಶಕುನಿ ಯಾವಾಗ ಬಂದ ಶಕುನ ಹೋಯ್ತು ಅಲ್ಲಿಗೆ. ಶಕುನಿ ಅಂತ ಜನ ಇದ್ದಾಗ ಶಕುನಗಳಿಗೆ ಬೆಲೆನೇ ಇರೋದಿಲ್ಲ. ಪ್ರತಿಯೊಂದಕ್ಕೂ ನಮ್ಮ ಮುಂದಾಗೋದನ್ನು ಹೇಗೆ ಪ್ರಕೃತಿಯಿಂದ ತಿಳಿಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಪಕ್ಷಿಗಳೆಲ್ಲ ಪ್ರದಕ್ಷಿಣಾಕಾರ ಸುತ್ತೋದು, ಗಾಬರಿಯಿಂದ ಮೃಗಗಳು ಓಡಿ ಬರೋದು ನಡೆದಾಗ ಏನೋ ಗಲಾಟೆ ಆಗುತ್ತೆ. ಅಷ್ಟತ್ತಿಗೆ ಗೊತ್ತಾಯಿತು. ಏನಾಯ್ತು ಗೊತ್ತಾ, ಅಲ್ಲಿಗೆ ಪರಶುರಾಮದೇವರು ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪರಶುರಾಮದೇವರು ಬಂದರು, ದಶರಥನಿಗೆ ಗಾಬರಿ ಆಗೋಯ್ತು. ನಿಜವಾದ ಸಂತೋಷ ಆಗಬೇಕಾಗಿತ್ತು, ಆದರೆ ಗಾಬರಿ ಆಗೋಯ್ತು. ಯಾತಕ್ಕೆ, ಪರಶುರಾಮದೇವರು ಯಾರವರು? ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಕ್ಷತ್ರಿಯರ ಕುಲವನ್ನೇ ನಾಶ ಮಾಡೋದಂತ ಪ್ರಸಿದ್ಧಿ ಇದೆ. ಅದಕ್ಕೆ ದಶರಥ ಆದನೆ ಭಯ ಆಯಿತು ಅಂತ ಸಾಮಾನ್ಯ ಅರ್ಥ. ಅದು ಆದರೆ ಪರಶುರಾಮದೇವರಿಂದ ಕ್ಷತ್ರಿಯ ಕುಲ ನಾಶವಾಗುತ್ತೆ ಅಂದರೆ ಎಲ್ಲ ಕ್ಷತ್ರಿಯರು ಪರಶುರಾಮದೇವರ ಕುಲಕ್ಕೆ ಬಂದಿಲ್ಲ. ವರ್ಣ ವ್ಯವಸ್ಥೆನೇ ಕೆಟ್ಟೋಗುತ್ತೆ. ಆ ರೀತಿ ಕೊಲ್ಲೋದಕ್ಕೆ ಹೋದರೆ ವರ್ಣ ವ್ಯವಸ್ಥೆನೇ ಹೋಗುತ್ತೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಪರ್ವತ ನಾಶ ಮಾಡ್ತಾನಾ? ಮಾಡಿಲ್ಲ. ಅದಕ್ಕೆ ದ್ವಾದಶ್ರು ಸ್ಪಷ್ಟ ಮಾಡ್ತಾರೆ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭ ತವ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಅಲ್ಲಿ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ, ಕುಂಡ್ರಪತಿಗಳನ್ನು ಕೊಂದಿದ್ದೇ ಹೊರತು ಸಂದೃಪತಿಗಳನ್ನಲ್ಲ. ದಶರಥ ರಾಜ ದುಷ್ಟನಲ್ಲ, ಅದು ತುಂಬಾ ಸಾತ್ವಿಕ ರಾಜ. ಸ್ವಯಂಭೂಮನ ಅವತಾರ. ಮೇಲ್ನೋಟಕ್ಕೆ ಒಂದು ಸ್ವಾರಸ್ಯ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ರಾಜ್ಯ ಹಾಗಾಡ್ತಿದ್ದ ಅಂದ್ರೆ ಮನು ರಾಜ್ಯಭಾರ ಮಾಡದೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಆತ ಮನು ಅಲ್ಲ, ಮನುನೇ ಆತ ಆಗಿದ್ದ. ರಾಜ ದಶರಥ ಪೂರ್ವಂ ಮನು ಸ್ವಯಂಭೂವ ಸ್ಮೃತಃ ಅಂತ ತಮ್ಮ ಅಂಶಾವತಾರದಲ್ಲಿ ಉಕ್ತಂ ಪದ್ಮ ಪುರಾಣೇಚ ಅವತಾರ ಪ್ರಸಂಗತಃ ಅಂತ ಹೇಳಿ ಉಲ್ಲೇಖ ಮಾಡಿದ್ದ. ಇವತ್ತಿಗೆ ಶ್ಲೋಕ ಹಾಗೆ ಸಿಗುತ್ತೆ. ಪದ್ಮಪುರಾಣದಲ್ಲಿ ಅಂಶಾವತಾರದಲ್ಲಿ ನಾರಾಯಣ ಪಂಡಿತರು ಅನೇಕ ಹೊಸ ವಿಷಯಗಳನ್ನು ಹೇಳ್ತಾರೆ. ತುಂಬ ಜನ ಅದನ್ನು ಸರಿಯಲ್ಲ, ಅವರ ಕೃತಿನೇ ಅಲ್ಲ ಅಂತ ಆರೋಪ ಮಾಡೋದುಂಟು. ಆದರೆ ಖಚಿತವಾಗಿ ಅವ್ರ ಕೃತಿ ಅನ್ನೋದಕ್ಕಿಂತ ಅಪೂರ್ವ ಅಂಶಗಳು ಸಾಕ್ಷಿ. ಅದಕ್ಕೆ ಅದರಲ್ಲಿ ಕಾಡತಕ್ಕಂಥ ವ್ಯಾಕರಣಾದಿ ದೋಷಗಳು ಲೇಖಕ ಪ್ರಮಾದಗಳೇ ಹೊರತು ನಾರಾಯಣ ಪಂಡಿತರ ಪ್ರಮಾದಗಳಲ್ಲ. ಅವು 700 ವರ್ಷದ ಕೃತಿ, ಇವತ್ತು 100 ಕೈಯಿಂದ ದಾಟಿ ಬಂದಿದೆ. ಅದರಲ್ಲಿ ಕೆಲವು ತಪ್ಪುಗಳಾಗಿರ್ತವೆ ಹೊರತು ಲೇಖಕರ ಪ್ರಮಾದ. ನಾರಾಯಣ ಪಂಡಿತರ ಕೃತಿ ಅಮೋಘವಾದ ಕೃತಿ. ಅದು ಎಷ್ಟೋ ವಿಷಯ ಇಲ್ಲಿ ಬಂದಿರದಲ್ಲಿ ಬರೀತಾರೆ. ಎಷ್ಟೋ ವಿಷಯಗಳನ್ನು ಹೈಗ್ರೀವಾಸುರ ಇದ್ದ, ಇವು ಕೇಸಿ ಅಂತ ಇದ್ದ ಕಂಸನ ಕಡೆ ಯಾರು ಅವತಾರ ನಿರ್ಣಯದಲ್ಲಿ ಆಚಾರ ಹೇಳೋದಿಲ್ಲ. ಅದನ್ನು ಇವರಿಗೆ ಬಿಟ್ಟಿದ್ದಾರೆ. ಇವರು ಹೈಗ್ರೀವಾಸುರನ ಅವತಾರ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಹಾಗೆ ಬರ ಸ್ಪಷ್ಟ ಹರಿವಂಶದಲ್ಲಿದೆ. ಅದು ಅನೇಕ ವಿಷಯಗಳನ್ನು ಹೊಸ ವಿಷಯ ಹೇಳಿದ ಕೃತಿ ಅಂಶಾವತಾರ. ಅದನ್ನು ಇನ್ನೂ ಅಧಿಕೃತ ಅಂತ ಹೇಳಬೇಕಾದ್ರೆ ಸತ್ಯಸರ್ವಸ್ವಾಮಿ ಉಲ್ಲೇಖ ಮಾಡ್ತಾರೆ. ಅದನ್ನು ತಮ್ಮ ಭಾಗವತ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡ್ತಾ ಉಕ್ತಂ ಅಂಶಾವತಾರ ನಾರಾಯಣ ಪಂಡಿತಾಚಾರ್ಯೈ ಅಂಶಾವತಾರೇ ಅಂತ ಹೇಳಿ. ಇನ್ನೇನು ಬೇಕು ಅದಕ್ಕಿಂತ? ಸತ್ಯಸರ್ವಸ್ವಾಮಿ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಇದ್ದವರು. ಋಷಿಕೇಶ ತೀರ್ಥರ ಕೆಲವು ಲೇಖನಗಳನ್ನು ನೋಡಿದವರ ಹೇಳ್ತಾರೆ. ಋಷಿಕೇಶ ತೀರ್ಥ ಶ್ರೀಚರಣೈಹಿ ಶ್ರೀಮದ್ ಆನಂದ ತೀರ್ಥ ಮುಖ ಕಮಲಾಶ್ರುತ್ವಾ ಅಂತ ಬರೀತಾರೆ. ಆಚಾರ್ಯರಿಂದ ಕೇಳಿ ಬರೆದಿದ್ದು ಅಂತ ಉಲ್ಲೇಖ ಮಾಡ್ತಾರೆ. ಆ ಪ್ರತಿ ನಮಗೆ ಗೊತ್ತಿಲ್ಲ. ಅಂತೂ ಬರೆದಿದ್ದು ನಿಶ್ಚಿತ ಅನ್ನೋದ್ರ ಬಗ್ಗೆ ಸತ್ಯಸರ್ವ ಸ್ವಾಮಿಗಳ ಮಾತು ಖಚಿತ. ಅಲ್ಲಿ ಹೇಳ್ತಾ ಅಂಶಾವತಾರೆ ನಾರಾಯಣ ಪಂಡಿತ ಆಚಾರ್ಯ ವಿರಚಿತೆ ಅಂತ ಬರೆದು ಉಲ್ಲೇಖ ಮಾಡ್ತಾರೆ. ಆ ಸ್ವಯಂಭೂಮನ ಅವತಾರ ಪದ್ಮಪುರಾಣದ ಸ್ಪಷ್ಟ ಇದೆ ಆ ವಾಕ್ಯ. ಈಶಾವಾಸ್ಯ ಮಂತ್ರ ದ್ರಷ್ಟಾರ ಮುನಿ ಆತ. ಆತನಿಗೆ ಭಯ ಆಗಲಿಕ್ಕೆ ಕಾರಣ ರಾಮನೋ ಶಿವಧನಸ್ಸನ್ನು ಮುರಿದವನು. ಅವರು ನೋಡಿದರೆ ಶಿವನ ಗುರುಗಳು, ಅನೇಕರಿಗೆ ಗೊತ್ತಿಲ್ಲ ರುದ್ರದೇವರ ಗುರುಗಳು ಪರಶುರಾಮದೇವರು. ಆಚಾರ್ಯ ಹೇಳ್ತಾರೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಅವರ ಶಿಷ್ಯರ ಧನಸ್ಸನ್ನು ಮುರಿದಿದ್ದಕ್ಕೆ ಗುರುಗಳು ಸಿಟ್ಟು ಬಂದಿದ್ದರು ಬಂದಿರಬಹುದು, ಆ ಥರ ಯೋಚನೆ. ಅದೊಂದು ಪತ್ತಿಯವರು ಕ್ಷತ್ರಕುಲಾಂತಕರು ಅಂತ ಒಂದು ಭಯ, ಒಳಗೊಂದು ಭಯ ಇದ್ದೇ ಇರಲಿ. ಎಷ್ಟು ಒಳ್ಳೆ ಮೇಷ್ಟಾಗಿ ಒಳ್ಳೆ ಸ್ಟೂಡೆಂಟ್ ಆದರೂ ಒಂದು ಗೌರವದ ಭಯ, ಸ್ಟಾಬಲ್ ಕಂಡ್ರೆ ಭಯ ಇರುತ್ತಲ್ಲ ಆ ಟೈಪ್. ಅವ್ರು ಎಷ್ಟೇ ಅನುಗ್ರಹ ಮಾಡಿದ್ರು ಕೂಡ ನಾವು ದೂರ ಇರಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾಕೆ ಅವ್ರ ವರ್ಚಸ್ಸು ಬೇರೆ, ನಮ್ಮದು ಬೇರೆ ಅಂತ ಗೊತ್ತಿರುತ್ತಲ್ಲ ಹಾಗೆ. ಆ ಸಮಯಕ್ಕೆ ಬಂದೇ ಬಿಟ್ಟು ಪರಶುರಾಮದೇವರು. ದೊಡ್ಡ ಕಥೆ ಚಿಕ್ಕದಾಗಿ ಹೇಳ್ತೇನೆ, ಹೊತ್ತಾಗಿದೆ. ಅವ್ರು ಹೇಳ್ತಾರೆ ಪರಶುರಾಮದೇವರೇ ದಯವಿಟ್ಟು ರಾಮನ ಬಿಟ್ಟುಬಿಡಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಕಷ್ಟಪಟ್ಟು ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ಪಡೆದಿದ್ದೇನೆ, ಅನುಗ್ರಹ ಮಾಡಬೇಕು. ರಾಮನಿಗೇನು ಗೊತ್ತಿಲ್ಲ, ಶಿವಧನು ಸ್ಪಂದ ಮಾಡಿದ್ರು ಬಿಟ್ಟಿಲ್ಲ ಅಂತ, ರಾಮನಿಗೇನು ಬರಲಿಲ್ಲ ಏನೂ ಬರಲಿಲ್ಲ ಅಂತಿರ್ತಾನೆ. ರಾಮ ಇನ್ನೂ ವಿದ್ಯಾಭ್ಯಾಸ ಮಾಡಿಲ್ಲ, ದಯವಿಟ್ಟು ತಂಟೆ ಬರಬೇಡಿ ಅಂದ್ರೆ ನೋಡು, ಸುತತ್ರಯಂತೆ ಪ್ರದಾನಿ, ನೀನು ಮೂರು ಮಕ್ಕಳನ್ನು ಬಿಡ್ತೇನೆ ಅಂದ್ರೆ ರಾಮನ ಬಿಡೋದಿಲ್ಲ ಅಂತ ಅರ್ಥ. ಇದು ದಶರಥನ ಮುಂದೆ ಇನ್ನೂ ಗೋಳಾಡ, ಇನ್ನೂ ಸಿಟ್ಟು ಬರೋಲ್ಲ, ದುಃಖ ಬರೋದೇ ಪಾಪ. ಅದು ಒಳ್ಳೆ ವ್ಯಾಖ್ಯಾನ ಬರೀತಾರೆ ಒಬ್ರು ಭಾರತ ಶ್ರೀನಿವಾಸಾಚಾರ್ಯರು ಅಂತೇಳಿ. ಸುತತ್ರಯಂ ಪ್ರದಾನಿ ಅಂದ್ರೆ ಸುತತ್ರಯಂ ಅಲ್ಲ, ಹೇ ಸುತ, ತ್ರಯಂತೆ ದದಾನಿ, ನೀನು ಮೂರು ಕೊಡ್ತೇನೆ, ಜ್ಞಾನಭಕ್ತಿ ವೈರಾಗ್ಯ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಅರ್ಥ. ಇದು ತಪ್ಪಿಕೊಂಡಿದ್ದೆ, ರಾಮನ ಬಗ್ಗೆ ಸರಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಬರೀತಾರೆ. ಒಳ್ಳೆ ಅರ್ಥ, ಸುತತ್ರಯಂತೆ ಪ್ರದಾನಿ. ಆ ಕ್ಷಣಕ್ಕೆ ಯೋಚನೆ ಮಾಡಿದರು, ನೀನೇನು ರಾಮ ಬಂದೇ ಬಿಟ್ರು ರಾಮದೇವ್, ನೋಡೋ ರಾಮ ಕೇಳು. ಪುರುಷಸ್ವಾಮಿ ಹೇಳ್ತಾರೆ, ಹಿಂದೆ ಎರಡು ಧನುಸ್ಸನ ಸೃಷ್ಟಿಯಾಯಿತು, ವಿಶ್ವಕರ್ಮನಿಂದ ದೇವತೆಗಳು ಮಾಡಿಸಿದರು. ಲೋಕಸ್ಯ ನಿದರ್ಶನಾರ್ಥಿಭಿ, ಲೋಕಕ್ಕೆ ತತ್ವ ತಿಳಿಸಬೇಕಾಗಿತ್ತು ಅವರು. ವಿಶ್ವಕರ್ಮ ಒಂದು ಧನಸ್ಸನ್ನು ಮಾಡದ ಶಾರ್ಂಗ, ಇನ್ನೊಂದನ್ನು ಮಾಡದ ಪಿನಾಕ, ಪಿನಾಕಕ್ಕಿಂತ ಶಾರ್ಂಗ ಧನಸ್ಸು ಎಲ್ಲ ಚಿನ್ನದ ಧನಸ್ಸುಗಳು, ಒಂದು ಕೋಟಿ ಪಟ್ಟು ಜಾಸ್ತಿ ಭಾರ ಆಯ್ತಂತೆ ಶಾರ್ಂಗ ಧನಸ್ಸು. ಇಬ್ಬರನ್ನು ಪ್ರಾರ್ಥನೆ ಮಾಡ್ತಾರೆ, ಶಿವ ಮತ್ತು ವಿಷ್ಣುವನ್ನ, ನೀವು ಧನಸ್ಸನ್ನು ತಗೊಂಡು ಯುದ್ಧ ಮಾಡಬೇಕು, ನಿಮ್ಮಲ್ಲಿ ತಾರತಮ್ಯ ತಿಳ್ಕೋಬೇಕು ನಾವು ಒಂದು ಪ್ರಾರ್ಥನೆ. ಅವ್ರಿಗೆ ಗೊತ್ತಿದ್ದಿಲ್ವಾ ಅಂದ್ರೆ ಲೋಕಸ್ಥೆ ನಿದರ್ಶನಾರ್ಥಿವಿ, ಲೋಕಕ್ಕೆ ತಿಳಿಸ್ಬೇಕಾಗಿತ್ತು. ಅವರು ಇಬ್ಬರು ಧನಸ್ಸನ್ನು ತಗೊಂಡ್ರು, ಶಾರ್ಂಗ ಧನಸ್ಸನ್ನ ಸಾಕ್ಷಾತ್ ವಿಷ್ಣು ತಗೊಂಡ, ಆ ಧನಸ್ಸನ್ನ ರುದ್ರದೇವರು ತಗೊಂಡ್ರು, ಯುದ್ಧಕ್ಕೆ ನಿಂತ್ಕೊಂಡ್ರು. ಏನಾಯ್ತು ಗೊತ್ತಾ, ರುದ್ರದೇವರಿಗೆ ಯುದ್ಧ ಮಾಡ್ಲಿಕ್ಕಲ್ಲ, ನಿಲ್ಲಕ್ಕಲ್ಲ, ತಟಸ್ಥ ಹೀ ನಿಂತು ಸ್ಥಾನು ಶಿಲೋಪಮೋಭೂತ್ ಅಂತ ಹೇಳಿ, ಶಿಲೋಪಮಃ ಅಹಲ್ಯ ಶಿಲಿ ಅಲ್ಲೋ ಅಂತ ಹೇಳ್ತಾರಲ್ಲ ಹಾಗೆ, ಶಿಲಿ ಶಿಲೀವತ್ ಶಿಲಾವತ್ಕೃತ ಪ್ರದರ್ಶನಾತ್ ಇಂದ್ರಕೃತ ಶಿಲೀಕೃತ ಮತ್ತೆ ಇಲ್ಲಿ ಜಡೀಕೃತನಾದ ರಾವಣ ಜಡೀಕೃತನಾದ, ಇವರು ಸ್ಥಾನೋಪಮರಾದ. ಆಗ ಇನ್ನೇನು ಯುದ್ಧ ನಿಶ್ಚಯ ಆಗಬೇಕಲ್ಲ ಅಲ್ಲಿಗೆ, ಶಿವ ವಿಷ್ಣು ಸರ್ವೋತ್ತಮ ಅಂತಾಯ್ತು. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಬಹಳ ಆಶ್ಚರ್ಯ ಅಂತ ನಿರ್ಣಯದ ಮಾತುಗಳೆಲ್ಲ ಆ ಕಥೆ ಪೂರ್ತಿ ವಾಲ್ಮೀಕಿ ರಾಮಾಯಣ ಹಾಗೆ ಸಿಗುತ್ತೆ, ವ್ಯತ್ಯಾಸನೇ ಇಲ್ಲ. ವಿಷ್ಣು ಸರ್ವೋತ್ತಮತ್ತು ನಿಶ್ಚಯ ಆಗೋರು ದೇವತೆಗಳೆಲ್ಲ ಘೋಷಣೆ ಮಾಡಿಬಿಟ್ರು, ಶ್ರೀ ರುದ್ರದೇವರು ಅಲ್ಲಿಂದ ಹೊರಟು ಹೋಗಿಬಿಟ್ರು. ನೋಡು ಆ ಧನಸ್ಸ ನೀನು ಭಂಗ ಮಾಡಿದ್ದೀ ಈಗ ಪಿನಾಕವನ್ನ, ಈಗ ನಾನು ಹಿಡ್ಕೊಂಡಿರೋ ಧನಸ್ಸು ಶಾರದ ಧನಸ್ಸು, ಅಂದ್ರೆ ತಾನು ವಿಷ್ಣು ಅಂತ ಕನ್ಫರ್ಮ್ ಮಾಡಿದೆ ಲೆಕ್ಕ, ನಾನು ಶಾರದ ಧನಸ್ಸು ಹಿಡ್ಕೊಂಡಿದ್ದೇನೆ, ನೀನು ಇದನ್ನು ಪೂರ್ಣ ಮಾಡಬೇಕೀಗ. ಪೂರ್ಣ ಮಾಡಿದರೆ ಪರೋಸಿ ನಾರಾಯಣ ಏವ ನಾಣ್ಯಥ, ಆಗ ನಾರಾಯಣ ಅಂತ ಜಗತ್ತಿ ಗೊತ್ತಾಗ್ತದೆ, ತಗೋ ಅಂತ ಕೊಡ್ತಾರೆ. ಆಗ ರಾಮದೇವರು ದಶರಥನಿಗೆ ಆತಂಕ, ಹೆಚ್ಚು ಕಡೆ ಎಚ್ಚರ ತಪ್ಪು ಹೋಗಿತ್ತು ಅಂತ ಅಷ್ಟು ಭಯ ಆಗಿಬಿಟ್ಟಿದೆ ಆತನಿಗೆ. ರಾಮದೇವರು ತಗೊಳ್ತಾರೆ, ಒಂದು ಕ್ಷಣದಲ್ಲಿ ಅದನ್ನು ಬಿಡ್ ಮಾಡಿ ಕಟ್ಟಿಟ್ಟೇ ಬಿಡ್ತಾರೆ. ಬಾಡ ಸುಲಭ, ಈಗ ರಾಮದೇವರು ಧನಸ್ಸನ್ನು ಪೂರ್ಣ ಮಾಡಿದ ಶಾರ್ಂಗವನ್ನು ವಿಷ್ಣು ಅಂತ ಪುರುವಾಯಿತು. ಪರಿಸರದರು ಮಾಡಿ ಆಗಿದೆ, ವಿಷ್ಣು ಅಂತ ನಿಶ್ಚಯ ಆಗಿದೆ, ಇಬ್ಬರು ವಿಷ್ಣು ಅಂತ ಅಲ್ಲೇ ನಿರ್ಧಾರ ಆಗಿದೆ. ಅಂದಮೇಲೆ ಸಂಶಯಕ್ಕೆ ಅವಕಾಶನೇ ಇಲ್ಲ, ಶಿವಧನಸ್ಸನ್ನು ಮುರಿದರು, ಶಾರ್ಂಗಧನಸ್ ತಂದೆ ಮುರಿಯೋ ಪ್ರಸಂಗನೇ ಇಲ್ಲ. ರಾಮದೇವರು ಇಟ್ಕೊಂಡಿದ್ದ ಹಿಡಿದೆ ಶಾರ್ಂಗಾಂಚ ವಿದ್ಯಾ ಸರಸ್ವತಿ ಅಭಿಮಾನಿ ದೇವತೆ ಅದಕ್ಕೆ ಇಟ್ಕೊಂಡಿದ್ದಾರೆ. ಆ ಸಮಯಕ್ಕೆ ಪರಶುರಾಮದೇವರು ಹೇಳ್ತಾರೆ, ಹೌದು ರಾಮ ನೀನು ನಿಶ್ಚಿತವಾಗಿ ನಾರಾಯಣನೇ, ಸಂಶಯನೇ ಇಲ್ಲ, ನೀನು ಬಾಣ ಇಟ್ಟಿದ್ದಿ, ರಾಮನ ಬಾಣ ಅಮೋಘ ಅಂತ ಕರೀತಾರೆ, ಅವ್ರು ನೆನಪಿರಲಿ. ವಿಶ್ವಾಮಿತ್ರರಿಂದ ಅನೇಕ ಅಸ್ತ್ರಗಳನ್ನು ರಾಮದೇವರು ಹೇಳಿಸ್ಕೊಂಡ್ರು ಅಂತ ಹೇಳ್ತಾರಲ್ಲ, ಉತ್ತರ ಬಂದಿದೆ ಆಗ್ಲೇನೆ. ದೇವತೆಗಳೆಲ್ಲ ಕೂಡ ಕಿಂಕರ ಪ್ರಕಟಾ ಸಮೇತ್ಯ ಇಮೇಚ ಪರಮೋದಾರ ಕಿಂಕರ ಸ್ತವ ರಾಘವ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಮತ್ತೆ ಒಂದು ಉತ್ತರ ಸಿಗುತ್ತೆ. ಅಷ್ಟೆಲ್ಲ ರಾಮದೇವರು ಅಸ್ತ್ರ ಹಿಡಿಸ್ಕೊಂಡ್ರಲ್ಲ, ಅದು ಪ್ರಯೋಗ ಮಾಡಿ ಉಪಯೋಗಿಸಿದ್ರೆ ಗೆಲುವಿಗೆ. ರಾಮದೇವರು ಬಾಣ ಅಷ್ಟೇ, ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡ ರಾಮಬಾಣ ಅಂತ ಕರೀತಾರೆ. ರಾಮದೇವರು ಬಾಣ ಬಿಟ್ಟರೆ ಯಾರು ಏನೋ ಮಾಡೋಕ್ಕಾಗೋದಿಲ್ಲ, ಅಲ್ಲ ಒಂದು ಹುಲ್ಲು ಕಡ್ಡಿ ಬಿಡ್ತಾರೆ, ಯಾರು ಏನೋ ಮಾಡೋಕ್ಕಾಗೋದಿಲ್ಲ. ಅಂದರೆ ರಾಮನಿಗೆ ಅಸ್ತ್ರ ಬೇಕಾ, ವಿಶ್ವಾಮಿತ್ರ ಹೇಳ್ಕೊಡಬೇಕಾ? ಅವರ ಅನುಗ್ರಹಕ್ಕೆ ರಾಮದೇವರನ್ನು ಅನುಗ್ರಹ ಮಾಡಿದರೆ ಹೊರತು ರಾಮನಿಗೆ ಅಸ್ತ್ರಗಳ ಅಗತ್ಯವೇ ಇಲ್ಲ. ಆತನ ಹೆಸರೇ ಅಸ್ತ್ರ, ರಾಮನಾಮವೇ ಅಸ್ತ್ರ, ಅದು ರುದ್ರದೇವರಿಗೆ ಅಸ್ತ್ರ. ಮತ್ತೆ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಅದು ರಾಮನಾಮವೇ ಬಾಣ ಆಗಿರಬೇಕಾದ್ರೆ ರಾಮನಿಗೆ ಯಾವ ಅಸ್ತ್ರ ಬೇಕಾಗಿದೆ? ಇಲ್ಲಿ ಬಾಣ ಇಟ್ಟಿದ್ದಾರೆ, ಅಮೋಘ ಅಂತ ಹೆಸರು, ನಾನು ಬಾಣ ಹೊಡಿಬೇಕು. ಎಲ್ಲಿ ಹೊಡೆಯಲಿ ನಾನೀಗ? ಪರಿಸರ ಅಂತ ಹೇಳ್ತಾರೆ, ರಾಮ ಹೊಡೆದು ಬಿಡು. ಸುಮ್ಮನೆ ನೋಡಿ ಏನನಿಸುತ್ತೆ ಅಂದ್ರೆ, ಎಲ್ಲೋ ಬ್ರಾಹ್ಮಣ ಭಾರಿ ತಪ್ಪು ಮಾಡಿದ್ದಿ, ನೀನು ತಪಸ್ ಮಾಡಿದ್ದಿ, ಸುಟ್ಟು ಹಾಕಿಬಿಡ್ತೇನೆ ಅಂತ ಹೊರಗಿನ ಮಾತು. ಆ ಮಾತಿಗೆ ಅರ್ಥ ಹೇಳ್ತಾರೆ ಆಚಾರ್ಯರು, ಆ ಮಾತಲ್ಲ, ಒಬ್ಬ ರಾಕ್ಷಸದ ಪುರಾತುಲೋ ನಾಮ ಮಹಾಸುರೋಹು, ಒಬ್ಬ ಅತುಲ ಅಂತ ರಾಕ್ಷಸ, ಅತುಲ ಮಹಾಸುರ ತುಲ ತುರಣೆಯಲ್ಲ ದೊಡ್ಡ ರಾಕ್ಷಸ ಅವನು, ಬ್ರಹ್ಮದೇವರ ಹತ್ರ ವರ ತಗೊಂಡ, ನಾನು ಸಾಯ ಅವಧ್ಯನಾಗಬೇಕು. ಅವ್ರು ಹೇಳಿದ್ರು, ಹಾಗೆಲ್ಲ ವರ ಕೊಡ್ಲಕ್ಕೆ ಬರೋದಿಲ್ಲ, ನೀನು ವಧ್ಯನಾಗಲೇಬೇಕು, ಯಾವ ರೀತಿಯೂ ಸಾವಿಲ್ಲ ಅಂತ ವರ ಕೊಡೋದಿಲ್ಲ. ಆದರೆ ಒಂದು, ನೀನು ಅವಧ್ಯನಾಗು, ಎಲ್ಲಿವರೆಗೂ? ಎಲ್ಲಿವರೆಗೂ ಕೂಡ ಯದಾ ಹರಿಹಿ ಜಿತಸ್ಯಾತ್ ತದೈವ ವಧ್ಯಸೆ, ದೇವರು ಯಾವಾಗ ಸೋತಾರೆ ಅಂತ ತಿಳ್ಕೊತೀಯಲ್ಲ ಅವತ್ತು ಸಾಯ್ತಿ ಅಂತ ಹೇಳ್ತಾರೆ. ದೇವರಿಗೆ ಸೋತ ಅಂತ ತಿಳಿದು ಎಂದು ನಿನಗೆ ಜ್ಞಾನ ಬರುತ್ತೋ ಅವತ್ತು ನಿನಗೆ ಸಾವು ಬರುತ್ತೆ ಅಂತ ಹೇಳಿದ್ರು. ಇವನು ಅಂದ್ಕೊಂಡ, ದೇವರು ಸೋಲೋದೋ ಇಲ್ಲ, ನಾನು ಸಾಯೋದೋ ಇಲ್ಲ ಅಂತ ತಿಳ್ಕೊಂಡ. ಅಷ್ಟು ತಿಳ್ಕೊಂಡ್ರೆ ಸರಿ, ನನ್ನ ನಡೆಸಲಿಲ್ಲ ಪಾಪಿಷ್ಠ ಅಷ್ಟೇ. ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ ಮರೆತು ಬಿಟ್ಟ ಅದನ್ನ. ಈ ಕಡೆ ಏನಾಗಿದೆ, ಇನ್ನೊಂದು ವರ ತಗೊಂಡಿದ್ದ ಮೊದಲು, ರುದ್ರದೇವರಿಂದ ವರ ತಗೊಂಡಿದ್ದ. ಮುಮುಕ್ಷಯ ವಿಷ್ಣುತನು ಪ್ರವೇಶನಂ, ಅವನೇನ್ ಮಾಡಿದ್ದ ಶಿವನನ್ನು ಕುರಿತು, ಅವನು ಮೋಕ್ಷ ಬೇಕು ಅಂತ ಕೇಳಿದ್ರೆ ಕೊಡಲಿಲ್ಲ ಅಂತ ಅಂದ್ರೆ ಗೊತ್ತಲ್ಲ, ಅದಕ್ಕೆ ನಾನು ವಿಷ್ಣುವಿನ ದೇಹದೊಳಗೆ ಕೊಡಬೇಕು, ಪ್ರವೇಶ ಮಾಡಬೇಕು, ವರ ಕೊಡ್ರಿ ಅಂದ. ತಥಾಸ್ತು ಅಂತ ಹೇಳಿದ್ರು. ಅವನ ಉದ್ದೇಶ ಏನು ಅಂದ್ರೆ, ವಿಷ್ಣುವಿನದಲ್ಲಿ ಮುಕ್ತರಿರ್ತಾರೆ, ಅಲ್ಲಿ ಕೂತ್ಕೊಂಡು ಮುಕ್ತನಾಗಿ ಬಿಡ್ತೇನೆ ನಾನೀಗ, ಹಿಂದಿನ ಕಾಲ ಸೀಟ್ ಸಿಗಬೇಕು ಅಂತ ಹೇಳಿ ಮನೆಯಿಂದ ಚೇರಾಗಿ ಕೂತ್ಕೊಂಡ್ಬಿಟ್ರೆ ಹಾಗೋ ಹಾಗೆ. ಚೇರಾಗಿ ಕೂತ್ಕೊಂಡ್ರೆ ಸೀಟ್ ಸಿಗ್ತ ಅಂತ ಕರೀತಾರ? ಅಡ್ಮಿಷನ್ ಆಗಬೇಕು ಚೇರ್ ಒಳ್ಳೆ ಬಂಗಾರ ಚೇರಾಗಿ ಕೊಟ್ಟರೆ ಸೀಟ್ ಅಲ್ಲ, ಅಲ್ಲಿಂದ ಅಕ್ಸೆಪ್ಟ್ ಆಗಬೇಕು. ಇವರಿಗೆ ಅದು ಗೊತ್ತಿಲ್ಲ, ಬಳಗೋ ಕೂತ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಹೇಳ್ಕೊಂಡ ಹೋಗಿಬಿಟ್ಟು ಕೂತ್ಕೊತ ನಿಶ್ಚಿತ ನಾನೇ ಸಾಯೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದ. ನಾನು ವಿಷ್ಣು ಸೋರೋದಿಲ್ಲ, ನಾನು ಸಾಯೋದೂ ಇಲ್ಲ, ಹೊರಗಂತೂ ಬರೋದಿಲ್ಲ, ಸಾಯೋದು ಎರಡು ಕಾರಣ ಮಾಡ್ಕೊಂಡ ಅವನು, ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ದ. ಅಷ್ಟೇ ಸರಿಯಾಗಿ ಅವನು ಇದೆಲ್ಲ ನೋಡ್ತಿದ್ದಾನೆ. ಆ ತಪಸ್ಸಿಗೆ ಹೊಡಿ ಅಂದ್ರೆ ತಪಸ್ಸು ಮಾಡಿ ಲೋಕಮಯನಾಗಿದ್ದಾನೆ ಅವನಿಗೆ ಹೊಡಿ ಅಂತ ಅರ್ಥ. ಅವನಿಗೆಲ್ಲ ಅರ್ಥ ಆಯ್ತು. ಅವನಿಗೆ ರಾಮದೇವರ ಗುರಿ ಅಲ್ಲೇ ಇತ್ತು. ಸರಿಯಾಗಿ ತಕ್ಷಣನೇ ಅವನು ಯೋಚನೆ ಮಾಡ್ತಾನೆ, ಇಲ್ಲಿ ಕೂತಿದ್ರೆ ಅಪಾಯ ತಪ್ಪಿದ್ದಲ್ಲ ಅಂತೇಳಿ ಕೆಳಗೆ ಜಂಪ್ ಮಾಡ್ತಾನೆ. ತಕ್ಷಣ ರಾಮದೇವರ ಬಾಣ ಮಾಡಿ ಸುಟ್ಟಾಕಿಬಿಡ. ಅಲ್ಲೇ ಕೂತಿದ್ರೆ ಬರುತ್ತಿದ್ದ ಪಾಪಿಷ್ಟ, ಯಾಕಂದ್ರೆ ದುರ್ಧರ ಮಾತ್ರ ನಂಬಲಿಲ್ಲ ಅವರು, ಮಧ್ಯೆ ಅವನು ನಂಬಲೇ ಇಲ್ಲ. ಯಾರ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಅಸುರರ ರೀತಿಯವರು. ಶ್ರದ್ಧಾಹಿ ಪರಮಾಗತಿ, ಅಯೋಗ್ಯರಿಗೆ ಯಾರ ಮೇಲೂ ನಂಬಿಕೆ ಇರೋದಿಲ್ಲ. ಇವತ್ತು ನಂಬಿಕೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಇವ್ರು ಹೇಳೋ ನಂಬಿಕೆ ಯಾವ್ದು ಗೊತ್ತಾ, ಮೂಲ ನಂಬಿಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಬಾಯಿ ಹೇಳೋದು ಮೂಲ ನಂಬಿಕೆ ಹೋಗ್ಬೇಕು ಅಂತ ಹೇಳಿ. ನಿಜವಾಗಲೂ ಕೂಡ ಮೂಲ ನಂಬಿಕೆನೇ ಕಳ್ಳಕ್ಕೆ ಬರ್ತಾರೆ. ಶಾಸ್ತ್ರನ ಒಪ್ಪಬಾರದು, ದೇವರನ್ನ ಒಪ್ಪಬಾರದು. ನೀ ಹೇಳಿದ ಮತ್ತೊಬ್ಬ ಮಹಾನುಭಾವ ಏನಂತ, ರಾಮಕೃಷ್ಣರು ದೇವರಲ್ಲ, ಪಾಪಿಗಳು ಅದು ಬೇರೆ. ಮತ್ತೆ ಜೊತೆಗೆ ಇನ್ನೊಂದು ಮಾತು, ಗೀತೆ ಪವಿತ್ರ ಆಡಿದ ಮಾತೇ ಆಡ್ತಿರ್ತಾರೆ. ಬುದ್ಧಿ ಇಲ್ಲ, ಏನೂ ಇಲ್ಲ. ಬುದ್ಧಿ ಇಲ್ಲದವ್ರು ಏನು ಪ್ರಯೋಜನ ಅದರಿಂದ? ದಿನ ಬೆಳಗಾದ್ರೆ ಅಂತ ಮಾತುಗಳೇ. ಇವತ್ತು ವಾಕ್ ಸ್ವಾತಂತ್ರ್ಯ ಅಂದ್ರೆ ತಪ್ಪು ಹೇಳೋದು ಸುಳ್ಳು ಹೇಳೋದು ಅಂತ ಅರ್ಥ ಅಲ್ಲ. ಸತ್ಯವನ್ನು ನಿರ್ಭೀಡಿಯಾಗಿ ಹೇಳಬೇಕು, ಸುಳ್ಳನ್ನು ಆ ರೀತಿ ಹೇಳ್ತಾನೆ ಮನುಷ್ಯ. ಕೇಳೋ ಜನಗಳಿಗೆ ವಿವೇಕ ಇರೋದಿಲ್ಲ ಅಂತ ಕಾಲ ಇದು. ಅದಕ್ಕೆ ಅವನು ಆ ರೀತಿ ತಿಳ್ಕೊಂಡ, ಕೆಳಗೆ ಹಾರದ, ತಕ್ಷಣ ಬಾಣ ಹೊಡಿತು. ಅಂದ್ರೆ ರುದ್ರದೇವರ ಮಾತು ಸತ್ಯ ಆಯಿತು, ಕೂತಿರೋವರೆಗೂ ಸಾವಿಲ್ಲ ಸತ್ಯ ಆಯಿತು, ಬ್ರಹ್ಮದೇವರ ಮಾತು ಸತ್ಯ ಆಯಿತು, ರಾಮದೇವರು ವಿಷ್ಣು ಸೋಲೋವರೆಗೂ ಒಂದಿದ್ರು, ವಿಷ್ಣು ಸೋಲೋದೇ ಇಲ್ಲ, ಸೋತ ಅಂತ ತಪ್ಪು ತಿಳ್ಕೊಂಡ ಇವನು. ಪರಿಸರಾಮದೇವರು ಸೋತ ಅಂತ ತಪ್ಪು ತಿಳ್ಕೊಂಡ, ಕೆಳಗಾರದ, ಸತ್ತೋದ. ಈ ಕಥೆ ಸರಿಯಾಗಿ ತಿಳ್ಕೋಬೇಕು. ಒಂದು ಗಂಟೆ ಕಾಲ ಇಂದ ಹರಿಕತೆ ಮಾಡ್ತಾರೆ ಸಾಮಾನ್ಯ ಕೆಲವರು. ಒಂದು ಗಂಟೆ ಕಾಲ ಹರಿಕತೆ ಮಾಡಿಬಿಟ್ಟು ಇಡೀ ದಿವಸ ಅದೇ ಪ್ರೋಗ್ರಾಮ್, ಪರಶುರಾಮ ಗರ್ಭಭಂಗ ಅಂತ ಹೇಳ್ತಾರೆ. ಅದಕ್ಕೆ ಫಲಿತಾಂಶ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಪರಶುರಾಮರು ಸೋತ ಅಂತ ತಿಳ್ಕೊಂಡಿದ್ದು ಸತ್ತ ಅಂದ್ರೆ, ಈ ರೀತಿ ಕೇಳಿದವರು ಸಾಯ್ತಾರೆ ಅಂತ ಅರ್ಥ. ಯಾರು ತಪ್ಪನ್ನು ಹೇಳ್ತಾರೋ, ತಪ್ಪನ್ನು ಕೇಳ್ತಾರೋ, ಅವರೂ ಸಾಯ್ತಾರೆ. ಬರೀ ಸತ್ರ ಪುಣ್ಯ. ಅಂಧಂತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ, ದೇವರ ರೂಪರೂಪಗಳಿಗೆ ಭೇದ ಹಿಡಿದಾಗ ಲೆಕ್ಕ. ಎಷ್ಟು ದೋಷ, ಆ ತಪ್ಪನ್ನು ತಿಳಿಬಾರದು. ಆಚಾರ ನಿರ್ಣಯ ಬರೆದೇ ಹೋಗಿದ್ರೆ ಹಾಗೆ ಆಗ್ತಾ ಇತ್ತು. ರಾಮಾಯಣಕ್ಕೆ ಬಂದರೆ ಇಲ್ಲಿ ಪರಶುರಾಮ ಗೌರವಭಂಗ, ಮಹಾಭಾರತಕ್ಕೆ ಹೋದರೆ ಭೀಷ್ಮರಿಗೆ ಸೋತರು, ಭೀಷ್ಮರಿಗೆ ಸೋತ್ ಕೈಲಾಗಲ್ಲ, ಅಲ್ಲಿ ಒಂದು ಮತ್ತೆ ಪರಶುರಾಮ ಗೌರವಭಂಗ. ಪರಶುರಾಮ ದೇವರಿಗೆ ದ್ರೋಹ ಮಾಡೋ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ರೂಪರೂಪಗಳ ಭೇದಾದಿಗಳ ಚಿಂತನೆ ಮಾಡ್ತಾ ಯುದ್ಧ, ನಮ್ಮ ಶಾಸ್ತ್ರ ಓದಿಯೂ ಜ್ಞಾನ ಬರದಂತೆ ಮಾಡ್ತಾರೆ. ಅದು ಬಹಳ ಆಶ್ಚರ್ಯ. ಅದನ್ನು ಗೆಲ್ಲಿಸಬೇಕು ಅಂತ ಹಿಮದ ಆಚಾರ್ಯರು ಬಂದಿತ್ತು. ಅವರು ಅವತಾರ ಮಾಡಿದ್ದು ಅದಕ್ಕೋಸ್ಕರ. ಅವರ ಒಂದೊಂದು ಮಾತು ಕೂಡ ಅಮೃತ. ಅದಕ್ಕೆ ಅಮೃತವಾದ ಮೋಕ್ಷಕ್ಕೆ ದಾರಿ ಅದು, ಅಮೃತಪ್ರಾಯವಾದ ಮಾತು. ಆದ್ರಿಂದಾಗಿಯೇ ಅಮೃತ ಪ್ರಾಪ್ತಿಗೆ ಸಾಧನ ಆಚಾರ್ಯರ ಮಾತುಗಳು. ಅಲ್ಲಿಗೆ ಪರಶುರಾಮ ದೇವರು ರಾಮನನ್ನ ಯಾರು ಅಂತ ತೋರಿಸಿದ್ರು, ಅವಸರ ಮೋಹನ ಮಾಡಿದ್ರು. ಇದಕ್ಕೊಂದು ಕಾರಣ ಇದೆ. ಒಂದೇ ಭಗವ ದೇವತೆಯ ರೂಪ ಭೂಲೋಕದಲ್ಲಿ ಅವತರಿಸಿದಾಗ ಯುಗಾನುಸಾರ ಮೂಲ ರೂಪಾನುಸಾರ ಶಕ್ತಿ ಹಾಸಾದಿಗಳಾಗಬೇಕು ಅಂತ ನಿಯಮ ಇದೆ. ಪರಮಾತ್ಮ ಅದಕ್ಕೋಸ್ಕರ ಪರಿಶು ಕೃತಯುಗದ ರೂಪ ಅದು, ತ್ರೇತಾಯುಗದ ರೂಪ ಇದು, ಶಕ್ತಿ ವ್ಯತ್ಯಾಸ ಇದ್ದಾಗಿರಬೇಕು ಅಂತ ನೋಡೋದಕ್ಕೆ ವ್ಯತ್ಯಾಸ, ಭ್ರಮೆ ಹುಟ್ಟಿಸೋದು. ಇನ್ನೊಂದು ಕಾರಣ ಅಂದ್ರೆ ಇದು ಭಗವಂತ ಮಾಡಿದ ನಿಯಮ ಇದು. ಅದಕ್ಕೇನೆ ಪರಶುರಾಮ ರಾಮ ಇಬ್ಬರು ಒಂದೇ ಆದರೂ ಕೂಡ ಭಿನ್ನ ವ್ಯಕ್ತಿಗಳು ಅಂತ ನಾಟಕ ಮಾಡ್ತಾನೆ. ಯಜ್ಞ ಋಷಭ ಇಬ್ಬರು ಒಂದೇ ಆದರೂ ಕೂಡ ಪರಸ್ಪರ ವಿರೋಧ ಮಾಡ್ಕೊಂಡಾಗ ಮಾಡ್ತಾರೆ. ಎರಡು ಭಗವದ್ ರೂಪಗಳೇ ಯಜ್ಞ ಋಷಭ. ರುಕ್ಮಿಣಿ ಸತ್ಯಭಾಮ ಇಬ್ಬರು ಒಂದೇ ಆದರೂ ಕೂಡ ಸ್ಪರ್ಧೆ ಮಾಡದಾಗ ಮಾಡ್ತಾರೆ. ರುಕ್ಮಿಣಿ ಕಂಡ ಸತ್ಯಭಾಮಿಗೆ ಆಗ್ತಿದ್ದಿಲ್ಲ ಅಂತ ರೀತಿ ಮಾಡ್ತಾರೆ. ಹನುಮಂತ ಭೀಮಸೇನ ಇಬ್ಬರು ಒಂದೇ ಆದರೂ ಕೂಡ ಹನುಮಂತನ ಬಾಲ ಎತ್ತಲಕ್ಕೂ ಭೀಮನಿಗೆ ಆಗಲಿಲ್ಲ ಅಂತ ಮಾಡ್ತಾರೆ. ಇದ್ರ ಹಿಂದಿನ ರಹಸ್ಯ ಆಚಾರ ಹೇಳ್ತಾರೆ. ದೇವತೆಗಳು ಹಾಕಿಕೊಟ್ಟ ದೊಡ್ಡ ನಿಯಮ ಅದು ಒಂದು. ಅದು ಗೊತ್ತಿಲ್ಲದೆ ಇದ್ದವರಿಗೆ ಇದು ಭ್ರಮೆ ಬರುತ್ತದೆ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ತಿಳಿದವರಿಗೆ ಆನಂದದಾಯಕ. ಎಂಥ ವಿಡಂಬನೆ ಮಾಡ್ತಾನೆ ಭಗವಂತ ಅಂತೇಳಿ. ತಿಳಿದೇ ಇದ್ದವರಿಗೆ ಮೋಹಕವಾಗಿ ತಮಸ್ಸಿಗೆ ಪ್ರಾಪಕ. ಇದನ್ನ ತಿಳ್ಕೊಂಡ್ರೆ ದೊಡ್ಡ ಘಟ್ಟ ಇದು. ಇದನ್ನು ಆಚಾರ್ಯ ವಿವೇಚನೆ ಮಾಡಿ ತಿಳಿಸ್ತಾರೆ. ಮುಂದೆ ಪರಶುರಾಮ ದೇವರು ರಾಮದೇವರ ಹತ್ರ ಬಂದು ಪ್ರವೇಶ ಮಾಡಿ ಒಳಗೆ ಪ್ರವೇಶ ಮಾಡಿಬಿಟ್ರೆ ರಾಮ ಪ್ರತಿ ಇಬ್ಬರು ಒಂದೇನೆ, ಇದನ್ನು ಎಷ್ಟೆಷ್ಟು ಸಂಶಯ ಇರಬಾರದು. ಇಬ್ಬರು ಶಾರ್ಗವನ್ನು ಹಿಡಿದಿದ್ದಕ್ಕೆ ಒಂದೇ, ಪ್ರಯೋಗ ಧನುಸ್ಸನ್ನು ಪೂರ್ಣ ಮಾಡಿದ್ದಕ್ಕೆ ಒಂದೇ, ಒಬ್ಬರೊಬ್ಬರು ಸೇರಿದ್ದಕ್ಕೆ ಒಂದೇ, ಒಂದು ಕ್ಷಣ ಇಬ್ಬರು ಮಕ್ಕಳು ಸೇರ್ಕೊಂಡು ಬಿಡ್ತಾರೆ, ಇನ್ನೂ ಸಂಶಯ ಬರಬೇಕಾ? ಇದು ಜೀವ ಜೀವ ಐಕ್ಯ ಅಲ್ಲ, ಭಗವಂತ ರೂಪರೂಪಗಳ ಐಕ್ಯ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಒಳ್ಳೆ ದೃಷ್ಟಾಂತ. ಅದಕ್ಕೆ ಪ್ರಮದದ ಸುಧಿಯಾಂ, ಜ್ಞಾನಿಗಳಿಗೆ ಸ್ವಗತ ಭೇದ ವಿವರ್ಜಿತತ್ವವನ್ನು ಸ್ಪಷ್ಟ ಮಾಡತಕ್ಕಂಥ ಭಾಗ ಇದು. ಅಲ್ಲಿಗೆ ಹೊರಗೆ ಬಂದು ಅಲ್ಲಿಂದ ಹೊರಟು ಬಿಡ್ತಾರೆ ಪರಶುರಾಮದೇವರು, ರಾಮದೇವರಿಂದ ಹೊರಡುತ್ತಾರೆ. ಒಟ್ಟು ಕಥೆಯ ಸಾರಾಂಶ ಪರಶುರಾಮರ ರಾಮದೇವರ ಐಕ್ಯದ ಕಥೆಯ ಹೊರತು ಅದು ಪರಶುರಾಮರ ಸೋಲಿನ ಕಥೆಯಲ್ಲ ಅಂತ ಹೇಳ್ಕೊಟ್ರೆ ಸರಿ. ರಾಮನಿಗೂ ಪರಶುರಾಮನಿಗೂ ವಿರೋಧ ಇಲ್ಲ, ಅದೇ ರೀತಿಯೇ ರಾಮಕ್ಷೇತ್ರದವರಿಗೂ ಪರಶುರಾಮ ಕ್ಷೇತ್ರದವರಿಗೂ ವಿರೋಧ ಇಲ್ಲ. ಸ್ವಾಮಿಗಳು ಪರಶುರಾಮ ಕ್ಷೇತ್ರದವರು, ರಾಮಕ್ಷೇತ್ರದವರು, ಇಬ್ಬರಿಗೂ ವಿರೋಧ ಇಲ್ಲ. ವಿರೋಧ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ ಸ್ವಾಮಿಗಳು ಪೇಜಾವರ ಸ್ವಾಮಿಗಳು. ಮೊದಲು ಮಠಮಠಗಳಲ್ಲಿ ಏಕತೆ ಇರಲಿಲ್ಲ, ಅವರಿಗೆ ಎಲ್ರಿಗೂ ಜಗತ್ತಿಗೆ ಕೊಟ್ಟರು. ಅಂಥ ಹೊತ್ತಿನಲ್ಲಿ ಎಂಥ ಸಾಹಸ ಸ್ವಾಮಿಗಳಿಗೂ, 15ನೇ ವರ್ಷದಿಂದ ಆಶ್ರಮ ತಗೊಂಡಾಗಿನಿಂದ ಹಿಡಿದು 7ನೇ ವರ್ಷಕ್ಕೆ ಆಶ್ರಮ ತಗೊಂಡಿದ್ದಾರೆ. ಬಹುಶಃ ಪೇಜಾವರ ಸ್ವಾಮಿಗಳ ಕಾರ್ಯಕ್ರಮ ಭಾರಿ ದೊಡ್ಡದು, ಕಾರ್ಯವ್ಯಾಪ್ತಿ ಸಿದ್ಧಿ ತುಂಬ ದೊಡ್ಡದು. ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದದ್ದು ಅಂದರೆ ಎಲ್ಲ ಮಾಧ್ಯಮರಲ್ಲಿ ಏಕತೆಯನ್ನು ತಂದಂಥ ದೊಡ್ಡ ಸಾಧನೆಯನ್ನು ಶ್ರೀಪಾದಂಗಳವರು ಮಾಡಿದ್ದಾರೆ. ಇವತ್ತದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ, ಈಗಾಗಲೇ ವ್ಯಾಪಕವಾಗಿ ಜನಗಳ ಮನಸ್ಸಿನಲ್ಲಿ ಕೂತಿದೆ. ಅಲ್ಲಿ ಕೂಡ ಹಾಗೆ ಇಬ್ಬರು ಬೇರೆ ಅಂತ ತಿಳ್ಕೊಂಡಿದ್ದಕ್ಕೆ ಹಾಗೆ ಅತುಲ ನಾಶವಾದನೋ, ಮಾಧ್ಯಮತದಲ್ಲಿ ಭೇದ ತಿಳ್ಕೊಂಡು ಬಿಟ್ಟರೆ ಅವರು ನಾಶವಾಗ್ತಾರೆ ಹೊರತು ಉದ್ಧಾರ ಆಗೋದಿಲ್ಲ. ನಮ್ಮಲ್ಲಿ ಮತ್ಯೈಕ್ಯ ಇದೆ, ಮತೈಕ್ಯ ಮತ್ಯೈಕ್ಯ ಎರಡೂ ಇರೋ ಒಂದೇ ಒಂದು ಮತ ಅಂದರೆ ಮಧ್ವಮತ ಮಾತ್ರ. ಇನ್ನು ಯಾವ ಮತದಲ್ಲೂ ಕೂಡ ಇಂಥ ಹೊಂದಾಣಿಕೆ, ಭಾಷ್ಯಕಾರರಿಗೂ ಟೀಕಾಕಾರರಿಗೂ ಟಿಪ್ಪಣಿಕಾರರಿಗೂ ದಾಸಾಯಿತು ವಿರೋಧದ ಹೆಸರಿಲ್ಲ. ಎಂಥ ಅದ್ಭುತವಾದ ಮತ ಇದು, ಯಾಕೆ ಪ್ರಮೇಯಗಳು ಹಾಗಿದೆ. ವಿರೋಧ ಸುಳ್ಳಿದ್ದಾಗ ವಿರೋಧ ಬರಬೇಕಾಗ್ತದೆ. ಸತ್ಯ ಆಚಾರ್ಯರು ಸತ್ಯ ವಿಚಾರಗಳಾದ್ರಿಂದ ವಿರೋಧಕ್ಕೆ ಅವಕಾಶವೇ ಇಲ್ಲ. ಅದನ್ನು ಜನ ಮರೆತಿದ್ರು, ಅದನ್ನು ಸಿಪಾದಂಗಳವರು ತೋರಿಸಿಕೊಟ್ಟಿದ್ದಾರೆ. ಅಂತ ಒಂದು ಅಪೂರ್ವವಾದಂತಹ ಈ ಸಾಧನೆಯ ದೊಡ್ಡ ಸಮಾವೇಶವೇ ಶ್ರೀಗಳವರಲ್ಲಿ ಸೇರಿದೆ. ಮುಂದೆ ಶ್ರೀ ರಾಮದೇವರು ಅಲ್ಲಿಂದ ಹೊರಟು ಅಯೋಧ್ಯೆಯನ್ನು ಸೇರ್ತಾರೆ. ಸೀತಾರಾಮರು ಹೇಗಿದ್ದರು ಅಂದರೆ ಲಕ್ಷ್ಮೀನಾರಾಯಣರಿದ್ದಾಗಿದ್ದು, ಲಕ್ಷ್ಮೀನಾರಾಯಣರೇ ಅವರು, ಅದೇ ದೃಷ್ಟಾಂತ. ಅನನ್ವಯ ಅಲಂಕಾರ ಅಂದರೆ ಅದೇನೆ. ಇವರು ಸೀತೆಯ ಲಕ್ಷ್ಮಿ, ರಾಮದೇವರು ಸಾಕ್ಷಾತ್ ನಾರಾಯಣ ಆಗಿದ್ದಾರೆ. ವಿಹಾರ ಮಾಡಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅನೇಕರು ತತ್ತುಕೊಂಡಿದ್ದ ಅಯೋಧ್ಯೆಗೆ ಹೋದರು, ಅಷ್ಟೊತ್ತಿಗೆ ಕೈಕೆ ವರ ಕೇಳಲು ಹುಟ್ಟೇ ಬಿಟ್ಟರು, ಸಂಸಾರನೇ ಮಾಡಲಿ ರಾಮಸೀತೆ ಅಂತ ತಿಳ್ಕೊಂಡಿರ್ತಾರೆ. 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಮಸೀತೆಯರಿರ್ತಾರೆ. ಅಲ್ಲಿಗೆ ಬಾಲಕಾಂಡ ಮುಕ್ತಾಯವಾಗ್ತದೆ. ಇತ್ಯಾದಿ ಪರಮಾತ್ಮರ ರೂಪಗಳೇನು, ಇವೆಲ್ಲ ಕಾರ್ಯಗಳೇನಿವು? ರಘುತ್ತಮಸ್ಯ ರಾಮಾವತಾರ ಚರಿತಾನಿ ವಿಚಿತ್ರಾಣಿ ಅದ್ಭುತಾನಿ ತದನ್ಯ ಕುಂಭಿಗಿ ಮನಸಾಪಿ. ಬೇರೆಯವರು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಅಂತ ಕೆಲಸಗಳನ್ನು ರಾಮದೇವರು ಲೀಲಾಜಾಲವಾಗಿ ಮಾಡಿದ್ದ. ಯಾರು ಊಹೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಲೀಲಾಜಾಲವಾಗಿ ರಾಮದೇವರು ಮಾಡಿ ತೋರಿಸಿದ್ದಾರೆ. ಭರತನ ಸೋದರಬಾಬ ಬಂದು ಆತನನ್ನು ಶತ್ರುಘ್ನನ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಬಾಲಕಾಂಡ ಮುಕ್ತಾಯವ ಅಯೋಧ್ಯ ಕಾಂಡ ಪ್ರಾರಂಭವಾಗುತ್ತೆ. ಅದು ಮುಂದಿನ ಪ್ರವಚನಕಾರ ಮುಂದುವರಿಸ್ತಾರೆ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ಈ ಬಾಲಕಾಂಡದ ಒಂದು ಪ್ರವಚನದ ಮುಕ್ತಾಯ ಇವತ್ತು ನಡೀತಾ ಇದೆ. ಇವತ್ತು ನೋಡಿರಬೇಕು, ಶ್ರೀಗಳವರ ಸಾಧನೆಗೆ ದೇವತೆಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದಕ್ಕೆ ಈ 15 ದಿವಸದಿಂದ ಪ್ರತಿನಿತ್ಯ ಸಾಯಂಕಾಲ ಮಳೆ ಬರುತ್ತೆ. ಒಂದೇ ದಿವಸ ಬರದೇ ಹೋಗಿದ್ದು, ಅವತ್ತು ಸ್ವಾಗತದ ದಿವಸ ಮಾತ್ರ ಮಳೆ ಬರಲೇ ಇಲ್ಲ, ಒಂದು ಹನಿ ಬರಲಿಲ್ಲ ಮಳೆ ಅವತ್ತೊಂದು ದಿವಸ. ಇಡೀ ದಿವಸ ಇಲ್ಲದೇ ಸಾವಿರಾರು ಜನ ತೊಂದರೆ ಆಗ್ತಿತ್ತು, ವೈಭವದ ಮೆರವಣಿಗೆ ತೊಂದರೆ ಆಗ್ತಿತ್ತು. ಒಂದು ಹನಿ ಕೂಡ ಬರದಂತೆ 1000 ಜನ ಅನುಕೂಲ ಮಾಡಿಕೊಟ್ಟರಿಂದ ದೇವತೆಗಳ ವಿಶೇಷವಾದ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆದಿದೆ ಎಂಬುದಕ್ಕೆ ಪ್ರತ್ಯಕ್ಷ ನಿದರ್ಶನ ಇದು. ಒಂದು ಇಂಥ ಅನೇಕ ಕಾರ್ಯಗಳ ಮೂಲಕ 5ನೇ ಪೀಠವನ್ನು ಪರಮಪೂಜ್ಯ ಶ್ರೀಪಾದಂಗಳವರು 5ನೇ ಬಾರಿ ಪರಮಾತ್ಮನಾದ ಕೃಷ್ಣನನ್ನ, ಆಚಾರ್ಯ ಕರಾಚಿತವಾದ ಕೃಷ್ಣನನ್ನ, ರುಕ್ಮಿಣಿ ಕರಾಚಿತವಾದ ಕೃಷ್ಣನನ್ನ ಸ್ವತಃ ಮುಟ್ಟಿ ಪೂಜೆ ಮಾಡುತ್ತಿದ್ದಾರೆ ಎಂದರೆ ಎಷ್ಟು ದೊಡ್ಡ ದಾಖಲೆ ಅದು. ಸಮಾಜಕ್ಕೆ ಹೆಮ್ಮೆ, ಇದು ಮನುಕುಲಕ್ಕೆ ಹೆಮ್ಮೆ ತರದ ಅದ್ಭುತ ಹೆಮ್ಮೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕೃಷ್ಣ ಅವರು ಪೂಜೆ ಕೈಗೊಳ್ಳುತ್ತಾ ಇದ್ದಾನೆ. ದೇವರು ಸ್ವಾಮಿಗಳು ಪೂಜೆ ಮಾಡ್ತಾ ಇರೋದು ಎಷ್ಟು ಮುಖ್ಯನೋ, ಕೃಷ್ಣನಿಗೆ ಸ್ವಾಮಿಗಳು ಎಷ್ಟು ಪ್ರೀತಿ ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಅಂಥ ಶ್ರೀಗಳವರ ಸನ್ನಿಧಾನದಲ್ಲಿ ಪ್ರವಚನ ನಡೆದಿದೆ. ಅವರ ಅನುಗ್ರಹ ಸದಾಕಾಲ ಹೀಗೆ ಮೇಲಿರಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ಅವರ ಈ ಮಹಾಭಾರತ ಪ್ರವಚನ ನಡೆದಿದೆ. ಜೊತೆಗೆ ರಾಮಾಯಣ ಮತ್ತು ಮಹಾಭಾರತಗಳ ಪ್ರವಚನ ಏಕಕಾಲಕ್ಕೆ ಬಹುಶಃ ನಡೆದಿರತಕ್ಕಂಥ ವೇದಿಕೆಗಳು ಬಹಳ ಕಡಿಮೆ. ಅಂಥೊಂದು ಅಪರೂಪದ ವೇದಿಕೆಯಾಗಿಯೂ ಕೂಡ ಈ ಒಂದು ಪ್ರವಚನ ಮಾಲಿಕೆ ಅತ್ಯಂತ ಸಾರ್ಥಕವಾಗಿ ನಡೀತಾ ಇದೆ. ಶ್ರೀಗಳವರ ದಿವ್ಯ ಸನ್ನಿಧಾನದಲ್ಲಿ ರಾಮನ ಕಥೆಯನ್ನು ರಾಮದೇವರ ಆರಾಧನೆ ಮಾಡತಕ್ಕಂಥ ಸ್ವಾಮಿಗಳ ಮುಂದೆನೇ ಒಪ್ಪಿಸೋದು. ಜೊತೆಗೆ ವಿಠ್ಠಲ ಆರಾಧಕರಾದ ಶ್ರೀಪಾದಂಗಳವರ ಕಥೆ, ವಿಠ್ಠಲ ಅಂದರೆ ಕೃಷ್ಣ, ಕೃಷ್ಣನ ಕಥೆಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಪ್ಪಿಸೋದು ಮತ್ತೊಂದು. ನನಗೆ ಗಮನಿಸಿರಬೇಕು ಅದನ್ನು, ಶ್ರೀಗಳವರ ಬಾಯಿಂದ ಯಾವ ಕಾಲಕ್ಕೂ ಬಂದರೂ ಅದು ಅಮೃತನೇ. ಇವತ್ತು ಪ್ರತಿಯೊಬ್ಬ ವೈಷ್ಣವ ಸ್ವಾಮಿಗಳಲ್ಲಿ ಅದ್ವಾಚಾರ್ಯ ಸನ್ನಿಧಾನ, ಮಠಾಧೀಶರಲ್ಲಿ ಭಾರಿ ಸನ್ನಿಧಾನ, ಅದು ಪರ್ಯಾಯ ಕೂತಾಗಂತೂ ಭಾರಿ ಸನ್ನಿಧಾನ, ಐದನೇ ಪರ್ಯಾಯದ ಕಾಲಕ್ಕಂತೂ ಸನ್ನಿಧಾನದ ಮಹಾಪ್ರವಾಹ ಇದ್ದಾಗಿರ್ತದೆ. ಆದ್ದರಿಂದ ಅವರ ಬಾಯಿಂದ ಒಂದೊಂದು ಮಾತನ್ನು ಸಹ ನಾವು ದೊಡ್ಡ ಉಪದೇಶದ ದೊಡ್ಡ ಸಂದೇಶ ಅಂತ ಭಾವಿಸಿ ಕೇಳಬೇಕೆ ಹೊರತು ಅದನ್ನ ಬೇರೆ ರೀತಿಯಲ್ಲಿ ಕೇಳಿದರೆ ಅಲ್ಲ, ಕೇಳಬೇಕಾದ ರೀತಿಯಲ್ಲೇ ಕೇಳಬೇಕು ಅಂತ ಉಪಯೋಗವನ್ನು ಮಾಡಿಕೊಳ್ಳೋ ಸುಯೋಗ ಬಂದಿದೆ. ಅಂತ ಒಂದು ಸುಯೋಗವನ್ನು ನಾವೆಲ್ಲ ಕೂಡ ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಈ ಪ್ರವಚನ ಮಾಲಿಕೆಯನ್ನು ಭಗವಂತನ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಹೀಯತಾಂ ಕಮಲಾಲಯ.
ಅಸ್ಮಾಕಂ ಆಚಾರ್ಯೇ ಚ ಭಾರತಿ ದೇವೋ ರಮಾನೇಶ್ವರೀಶಃ ದೇವೀ ರಮಾದೇವತಾ ನಾರಾಯಣ ನಮಸ್ಕೃತ್ಯ ನರಚೈವ ನರೋತ್ತಮ ದೇವೀ ಸರಸ್ವತಿ ವ್ಯಾಸಂ ತಥೋ ಜಯಮತೀರೇತ್. ನಿನ್ನೆ ಗುರುಕುಲವಾಸದ ಒಂದು ಘಟನೆ, ಹಾನಿ ನಿರ್ಭಕ್ತಿಯನ್ನು ತೋರಿದ ಕ್ರಮವನ್ನು ಒಂದು ಧರ್ಮೀಯ ಆರಣ್ಯ ಒಂದು ಸಂಭ ಕಥೆಯಲ್ಲಿ ತಿಳಿಸಿದ್ದೇವೆ. ಇವತ್ತು ಇನ್ನೊಬ್ಬ ಶಿಷ್ಯ ಉಪಬನ್ನು, ಆ ಉಪಬನ್ನು ಧರ್ಮೀಯ ಶಿಷ್ಯನಾಗಿ ಗೋರಕ್ಷಣೆಯ ಭಾರ ಕೊಟ್ಟರು ಶಿಷ್ಯನಿಗೆ. ಎಲ್ಲ ಗುರುಗಳು ಹೇಳಿದಂಥ ಆಶ್ರಮದಲ್ಲಿ ಕಟ್ಟಿಗೆ ತರುವುದು, ಗೋರಕ್ಷಣೆ ಮಾಡುವುದು, ಇದೆಲ್ಲ ಶ್ರಮ ಕೆಲಸ. ಅದನ್ನು ಮಾಡಿಕೊಂಡು ಗುರುಗಳ ಅನುಗ್ರಹ ಪಡೆದು ಅವರು ಜ್ಞಾನವನ್ನು ಪಡೀತಾ ಇದ್ದರು. ಅವರು ಗುರುವನ್ನೆಲ್ಲ ರಕ್ಷಣೆ ಮಾಡಬೇಕು, ಸರಿಯಾಗಿ ನೋಡಿಕೊಳ್ಳಬೇಕು, ಸಾಯಂಕಾಲ ಬಂದು ನಮ್ಮನ್ನು ಭೇಟಿಯಾಗಬೇಕು. ಅದರಂತೆ ಬಂದ, ದಿನ ಬರ್ತಾ ಇದ್ದ, ಘೋಷಣೆ ಮಾಡಿ ಕೊನೆಯ ಧೋನಿಯ ಬಳಿ ಬಂದು ನಮಸ್ಕರಿಸ್ತಾ ಇದ್ದ. ಒಳ್ಳೆ ಹೃಷ್ಟಪುಷ್ಟನಾಗಿ ಚೆನ್ನಾಗಿದ್ದ. ಅವರು ಕೇಳಿದರು, ನೀವು ಇಡೀ ದಿವಸ ಗೋ ಸೇವೆ ಮಾಡ್ತಾ ಇದ್ದಿ, ಇಷ್ಟೆಲ್ಲ ಶರೀರ ದಾರ್ಢ್ಯ, ಶರೀರ ಪುಷ್ಟಿಯಾಗಿದೆ, ಏನು ಬದುಕಲಿಕ್ಕೆ ಏನು ವೃತ್ತಿ, ಯಾವ ರೀತಿ ಜೀವನ ನಡೆಸ್ತಾ ಇದ್ದಿ, ಆಹಾರವನ್ನು ಹೇಗೆ ಪಡೀತಾ ಇದ್ದಿ? ಅದಕ್ಕೆ ಅವರು ಹೇಳಿದ, ನಾನೆಲ್ಲ ಎಲ್ಲ ಕಡೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದ ಆಹಾರವನ್ನು ಸ್ವೀಕಾರ ಮಾಡಿ ಚೆನ್ನಾಗಿದ್ದೇನೆ, ಭಿಕ್ಷೆ ಬೇಡ್ತಾ ಇದ್ದೇನೆ. ಅದಕ್ಕೆ ಹೇಳಿದರು, ನೀನೇನು ಭಿಕ್ಷೆ ಬೇಡಿದರೂ ಕೂಡ ನಿನ್ನೆ ಸ್ವೀಕಾರ ಮಾಡೋದಲ್ಲ, ನನಗೆ ಅರ್ಪಿಸಿ ಆಮೇಲೆ ಸ್ವೀಕಾರ ಮಾಡಿದೆ. ಆಯಿತು, ದೊಪ್ಪಿಕೊಂಡ ಒಂದು ದಿವಸ ಎಲ್ಲ ಭಿಕ್ಷೆ ಭಿಕ್ಷೆ ಬೇಡಿ ಆಹಾರ ತಂದ, ಗುರುಗಳು ಬಂದು ಇಟ್ಟ. ಗುರುಗಳು ಪೂರ್ತಿಯಾಗಿ ಅವನೇ ಸ್ವೀಕಾರ ಮಾಡಿದರು, ಶಿಷ್ಯನಿಗೇನು ಮಳೆಯೇ ಇಲ್ಲ. ಹೀಗೆ ನಡೀತಾ ಇತ್ತು, ಅವನು ಭಿಕ್ಷೆ ಬೇಡುವುದು, ಗುರುಗಳಿಗೆ ಅರ್ಪಿಸುವುದು, ಪೂರ್ತಿಯಾಗಿ ಅವನೇ ಸ್ವೀಕಾರ ಮಾಡಿದ್ರು. ಇವನಿಗೆ ಊಟವೇ ಇಲ್ಲ. ಅವನು ಕೆಲವು ದಿವಸ ನೋಡ್ತಾನೆ, ಅದೇ ರೀತಿ ಹೃಷ್ಟಪುಷ್ಟನಾಗಿದ್ದಾನೆ. ಆಶ್ಚರ್ಯ, ಎಲ್ಲ ಭಿಕ್ಷೆ ತನ್ನದನ್ನೇ ನನಗೆ ಕೊಡ್ತಾ ಇದ್ದಿ, ನಾನು ಪೂರ್ತಿ ಸ್ವೀಕರಿಸ್ತಾ ಇದ್ದೇನೆ, ಹೇಗೆ ನೀನು ಇಷ್ಟು ಕಟ್ಟಿಬಿಟ್ಟಾಗಿದ್ದಿ? ಆಮೇಲೆ ಪುನಃ ಭಿಕ್ಷೆಗೆ ಹೋಗಿ ಪುನಃ ಭಿಕ್ಷೆ ಪಡೆದು ಅದರಿಂದ ಬದುಕ್ತಾ ಇದ್ದೇನೆ. ಇದು ಸರಿಯಲ್ಲ, ಹೀಗೆ ಮಾಡಬಾರ್ದು. ಯಾಕೆಂದರೆ ಒಬ್ಬರು ಒಂದು ಸಲ ಮಾತ್ರ ಭಿಕ್ಷೆಗೆ ಹೋಗಬೇಕು, ಅನೇಕ ಬಾರಿ ಹೊಲಿಗೆ ಹೊಲಿಗೆ ಕೊಡದಕ್ಕವರೆಗೂ ಕಷ್ಟ. ಬೇರೆ ಅಷ್ಟೂ ಮಂದಿ ಒಳ್ಳೆ ಬ್ರಾಹ್ಮಣೋತ್ತಮರು ಭಿಕ್ಷೆ ಬೇಡುವರು ಇದ್ದಾರೆ, ಅವರಿಗೂ ತೊಂದರೆ ಆಗ್ತದೆ. ನೀನು ಮನೆ ಮನೆಗೆ ಒಮ್ಮೆ ಮಾತ್ರ ಹೋಗಬೇಕು, ಎರಡು ಬಾರಿ ಹೋಗಬಾರ್ದು. ಅದರಿಂದ ಅನೇಕ ಬ್ರಾಹ್ಮಣನಿಗೆ ಭಿಕ್ಷೆಯಿಂದ ಜೀವಿಸುವವರಿಗೆ ತೊಂದರೆ ಆಗ್ತದೆ, ಕೊನೆಯವರಿಗೂ ತೊಂದರೆ. ಅದರಿಂದ ಸೆಕೆಂಡ್ ಬಂದು ಮಾಡಬಾರ್ದು, ಒಮ್ಮೆ ಮಾತ್ರ ಭಿಕ್ಷೆ ಸ್ವೀಕಾರ ಮಾಡಿ ಬರಬೇಕು, ಎರಡನೇ ಬಾರಿ ಹೋಗಬಾರದು. ಶಿಷ್ಯನ ಪರೀಕ್ಷೆ ಆಯಿತು, ಅದಕ್ಕೂ ಉಪಯೋಗ. ಮತ್ತೆ ಪುನಃ ಕೆಲವು ದಿವಸ ಹೋಯಿತು, ಪುನಃ ಬರ್ತಾ ಇದ್ದಾನೆ, ಅದೇ ರೀತಿ ಪಿವಾನ ಒಳ್ಳೆ ಪರಿಪುಷ್ಟನಾಗಿ ಗಟ್ಟಿಮುಟ್ಟಾಗಿದ್ದ. ಆಶ್ಚರ್ಯ ಆಯಿತು, ನೀನು ಎರಡನೇ ಸಲ ಭಿಕ್ಷೆಗೆ ಹೋಗೋದಿಲ್ಲ, ಮೊದಲನೇ ಸಲ ಹೋಗಿದ್ದನ್ನೆಲ್ಲ ನನಗೆ ಕೊಡ್ತಾ ಇದ್ದಿ, ಆದರೆ ಇನ್ನೂ ತರವಾಗಿ ಬಟ್ಟಿ ಬಟ್ಟಿ ಆಗಿದೆಯಲ್ಲ, ಹೇಗೆ ನೀನು ಜೀವಿಸ್ತಾ ಇದ್ದೀನಿ? ನಾನು ಗೋರಕ್ಷಣೆ ಮಾಡ್ತಾ ಇದ್ದೇನೆ, ಬೇಕಾದಷ್ಟು ಹಸುಗಳು ಹಾಲು ಕೊಡ್ತೇವೆ, ಹಾಲು ತೆಗೆದು ಬಂದು ಅದರಿಂದ ನಾನು ಆರಾಮವಾಗಿದ್ದೇನೆ ಅಂತ. ಅದು ಕೊಡು ಹಾಲನ್ನು, ಅದಕ್ಕೆ ಬೇರೆ ಉಪಯೋಗ ಉಂಟು. ಹಾಲು ಕುಡಿಯಬಾರದು, ನನಗೆ ಕೊಡದೆ ನೀನು ಹಾಲು ಕುಡಿಯಬಾರದು. ಹಾಲು ಬಿಟ್ಟ, ಅನ್ನ ಇಲ್ಲ, ಹಾಲು ಇಲ್ಲ, ದಿನ ಬರ್ತಾ ಇದ್ದಾನೆ ಮತ್ತು ಅದೇ ರೀತಿ ಇದ್ದಾನೆ ಗಟ್ಟಿ ಮುಟ್ಟಾಗಿ. ಹೀಗೇನು ಹೇಗೆ ಬದುಕುತ್ತಾ ಇದ್ದಿ? ನಾನು ಹಾಲು ಕುಡಿತಾ ಇಲ್ಲ, ಹಾಲು ಕುಡಿಯುವಾಗ ಕರೆಗಳ ಮುಖದಿಂದ ನೋಡೆ ಬರ್ತಾ ಇದೆ, ಆ ನೋಡನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ನಿಮ್ಮ ಮಾತು ನೀರಿಲ್ಲ, ಹಾಲು ತಗೊಳ್ತಾ ಇಲ್ಲ, ನಿಮಗೆ ಅರ್ಪಿಸ್ತಾ ಇದ್ದೇನೆ. ಹಾಲು ಕುಡಿಯುವಾಗ ಕರುಗಳು ನೊರೆ ಹೊರಗೆ ಬರ್ತದೆ, ಅದನ್ನು ಸಂಗ್ರಹ ಮಾಡಿ ಆ ನೊರೆಯನ್ನು ಕುಡಿತಾ ಇದ್ದೇನೆ. ಅದರಿಂದ ಗೆಟ್ಟು ಬಿಟ್ಟಾಗಿ ಇದು ತರೆಯಲ್ಲ ಅಂತ ಹೇಳ್ತಾರೆ. ಆ ಪಾಪ ಕರುಗಳು ನೀನು ಹಾಗೆ ಅವುಗಳ ನೊರೆಯನ್ನು ಬಾಯಿ ತೆಗೆದುಕೊಂಡು ತಿನ್ನುವಾಗ ನಿನ್ನ ಮೇಲಿನ ಕಾರುಣ್ಯದಿಂದ ಅವುಗಳು ಹೆಚ್ಚು ನೊರೆ ಬಿಟ್ಟು ಅವುಗಳಿಗೆ ಹಾಲು ಕಮ್ಮಿ ಆಗ್ತದೆ, ಕರುಗಳಿಗೆ ತೊಂದರೆ ಕೊಡ್ತಾ ಇದೆ. ನೀನು ಅವುಗಳಿಗೆ ಅವುಗಳ ಮುಂದೆ ನೊರೆ ಸ್ವೀಕಾರ ಮಾಡುವಾಗ ನೀನು ಅವರು ಪೋಷಣೆ ಮಾಡ್ತಾ ಇದ್ದೆ, ನಿನ್ನ ಮೇಲಿನ ಕಾರುಣ್ಯದಿಂದ ಹೆಚ್ಚು ಹೊರೆ ಬಿಟ್ಟು ಹಾಲು ಕುಡಿದು ಕಡಿಮೆ ಆಗ್ತದೆ, ಕರುಗಳಿಗೆ ತೊಂದರೆ ಆಗಬಾರ್ದು, ನೊರೆಯನ್ನು ಸ್ವೀಕಾರ ಮಾಡಿ. ಹಾಲಿಲ್ಲ, ಹಾಲಿನ ನೊರೆ ಇಲ್ಲ, ಅನ್ನ ಇಲ್ಲ, ಏನು ಮಾಡಿವಿ? ಏನಿಲ್ಲ, ಅವರಿಗೆ ತಿನ್ನಲಿಕ್ಕೆ ಆಹಾರವೇ ಇಲ್ಲ. ಆಗ ಅವನು ಕಾಡಿಗೆ ಹೋಗಿ ಇವ ಅಲ್ಲಿದ್ದ ಎಲೆ ಇದನ್ನೆಲ್ಲ ತಿನ್ನ. ಆಗ ಒಂದು ಎಲೆ ತಿಂದು ಆರೋಗ್ಯಕ್ಕೆ ತೊಂದರೆ ಆಯಿತು, ಕಣ್ಣು ಕುರುಡಾಯಿತು, ಕಣ್ಣು ಕುರುಡಾಗಿ ಒಂದು ಬಾವಿಯಲ್ಲಿ ಬಿದ್ದ. ಅನೇಕ ದಿನಗಳು ಉರುಳಿತು, ಉಪಗಮನ ಬರಲೇ ಇಲ್ಲ, ಗಾಬರಿ ಆಯಿತು. ನಾನು ಅವನನ್ನು ಪರೀಕ್ಷೆ ಮಾಡಿದ್ದು ಅತಿಯಾಯಿತು, ಏನಕ್ಕೂ ತಿನ್ನಬಾರದು ಅಂತ ಅವನು ಪರೀಕ್ಷೆ ಮಾಡ್ತಾ ಹೋಗಿ ಏನೂ ತಿನ್ನಲು ಏನಾಗಿದ್ದಾನೋ, ಆಶ್ರಮ ಬಿಟ್ಟು ಹೋದನೋ, ಮತ್ತೇನಾದರೂ ತೊಂದರೆ ಆಯಿತು ಅಂತ ಗಾಬರಿಯಾಗಿ ಶಿಷ್ಯರ ಸಮೇತ ಅರಣ್ಯಕ್ಕೆ ಬಂದರು. ಗಟ್ಟಿಯಾಗಿ ಅರಣ್ಯದಲ್ಲಿ ಸುತ್ತಾಡಿ ಉಪಗಮನ ಗಟ್ಟಿಯಾಗಿ ಕರೆದರು ಧೋಮ್ಯರು. ಇವನು ಬಾವಿಯಲ್ಲಿ ಬಿದ್ದವ, ನಮ್ಮ ಗುರುಗಳೇ ನಾವು ಏನು ತಿಂದು ತಿಂದ ಮನೆ ಎಲೆಗಳನ್ನು ತಿಂದು ಕಣ್ಣು ಕುರುಡಾಗಿ ಈಗ ಬಾವಿಯಲ್ಲಿ ಬಿದ್ದಿದ್ದೇನೆ ಅಂತ ಹೇಳ್ತಾನೆ. ಇವರಿಗೆ ಬಹಳ ದುಃಖ ಆಯಿತು. ಅಲ್ಲಿ ಬಂದು ಏನು ಚಿಂತಿಸಬೇಡ, ಒಂದು ಅಶ್ವಿನಿ ದೇವತೆಗಳ ಸ್ತೋತ್ರ ಮಂತ್ರ ಉಂಟು ಸೂಕ್ತ, ಅದು ಬಡ ದೇವತೆಗಳನ್ನು ಸ್ತೋತ್ರ ಮಾಡ್ತದೆ, ಅಂತರ್ಯಾಮಿಯಾದ ಭಗವಂತನ ಸ್ತೋತ್ರವಾಗಿದೆ, ಅದನ್ನು ಸ್ತೋತ್ರ ಮಾಡು, ಅದನ್ನು ಜಪಿಸು, ಪ್ರಾರ್ಥನೆ ಮಾಡು ದೇವತೆಗಳು, ನಿನಗೆ ಆರೋಗ್ಯ ಬರುವಂತೆ ಪುನಃ ಕಣ್ಣು ಬರುವಂತೆ ದೇವತೆಗಳು ಅನುಗ್ರಹಿಸ್ತಾರೆ. ಆ ಮಂತ್ರ ವೇದ ಮಂತ್ರವನ್ನು ಉಪದೇಶಿಸ್ತಾರೆ, ಅದರಿಂದ ದೇವತೆಗಳ ಪ್ರಾರ್ಥನೆ, ಅಂತರ್ಯಾಮಿಯಾದ ಭಗವಂತನ ಪ್ರಾರ್ಥನೆ ಭಕ್ತಿಯಿಂದ ಮಾಡಿದ ಅಶ್ವಿನಿ ದೇವತೆಗಳು ಬಂದವು. ಒಂದು ಅಪೂಪ, ಒಂದು ಅಪ್ಪ, ಒಂದು ಭಕ್ಷ್ಯ ಅದನ್ನು ಕೊಡ್ತಾ ಇದ್ದೇನೆ, ಅದನ್ನು ಸ್ವೀಕಾರ ಮಾಡು, ಇನ್ನು ಪರ ಕಣ್ಣು ಬರ್ತದೆ ಅಂತ. ಅದರ ಉಪಗಮನ ಹೆಚ್ಚ ಗುರುಗಳಿಗೆ ಮಾತು ಕೊಟ್ಟಿದ್ದೇನೆ, ಏನು ಬಂದರೂ ಅವರಿಗೆ ಕೊಡದೆ ತಾನು ಸ್ವೀಕಾರ ಮಾಡೋದಿಲ್ಲ ಅಂತ. ಈಗ ಆರೋಗ್ಯಕ್ಕೋಸ್ಕರ ಕಣ್ಣು ಬರಬೇಕು ಅಂತ ಇದನ್ನು ಸ್ವೀಕಾರ ಮಾಡಿದರೆ ಗುರುವಿನ ಮಾತಿನ ಉಲ್ಲಂಘನೆ ಆಗ್ತದೆ. ನಾನು ಗುರುಗಳಿಗೆ ಕೊಡಬೇಕು, ನಾನು ಸ್ವೀಕಾರ ಮಾಡೋದಿಲ್ಲ. ಕಣ್ಣು ಹೋಗಿದೆ, ಹಸಿವು, ಆ ಕಷ್ಟದಲ್ಲಿಯೂ ಕೂಡ ಗುರುಗಳ ಮಾತನ್ನು ನಾನು ಬಂದ, ಅವನಿಗೆ ಆ ಭಕ್ಷ್ಯವನ್ನು ಕೊಡದೆ ನಾನು ಸ್ವೀಕಾರ ಮಾಡೋದಿಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ. ಅಶ್ವಿನಿ ದೇವತೆಗಳು ಅಂತ ಅಪೂರ್ವವಾದ ಅಪೂಪ ಭಕ್ಷ್ಯ ಈ ಸ್ವೀಕಾರ ಮಾಡು, ನಿನಗೆ ಆರೋಗ್ಯ ಸರಿಯಾಗ್ತದೆ, ಕಣ್ಣು ಬರ್ತದೆ ಅಂತ ಹೇಳಿದ್ರು, ಸ್ವೀಕಾರ ಮಾಡಲೇ. ಆಗ ಅವರು ಹೇಳ್ತಾರೆ ದೇವತೆಗಳು, ನಿನ್ನ ಗುರು ಅವರಿಗೆ ಇಂಥ ಸ್ಥಿತಿ ಬಂದಿತ್ತು, ಅವರಿಗೆ ನಾನು ಇಂಥದ್ದು ಭಕ್ಷ್ಯ ಕೊಟ್ಟೆವು, ಅವರು ಸ್ವೀಕಾರ ಮಾಡಿದ್ದಾರೆ, ನಿನ್ನ ಗುರುಗಳು ಸ್ವೀಕಾರ ಮಾಡಿದ್ದಾರೆ, ನೀನು ಸ್ವೀಕಾರ ಮಾಡಬಹುದು, ತಪ್ಪಿಲ್ಲ. ಗುರುಗಳು ಏನೇ ಮಾಡಲಿ ನಾನಂತೂ ಸ್ವೀಕಾರ ಮಾಡೋದಿಲ್ಲ, ಗುರುಗಳಿಗೆ ಕೊಡದೆ ನಾನು ಸ್ವೀಕಾರ ಮಾಡೋದಿಲ್ಲ. ಅಷ್ಟು ಹಠ ಹಿಡಿದ ಉಪಮನ್ಯು. ಅಶ್ವಿನಿ ದೇವತೆಗಳು ಎಲ್ಲ ಕಣ್ಣು ಕೂಡಲೇ ಬರಲಿ, ಕೂಡಲೇ ಪೂರ್ಣ ಅನುಗ್ರಹ ಮಾಡಿದರು, ಮಾಡಿ ಗುರುಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ, ಅವರನ್ನು ಮೀರಿದ್ದೆ ಅಂತ ಹೇಳಿ ಪ್ರಶಂಸೆ ಮಾಡಿದರು. ಧೋಮ್ಯರಿಗೆ ಗೊತ್ತಾಗಿ ಅವನ ಗುರುಭಕ್ತಿ, ಅದಕ್ಕಾಗಿ ಎಷ್ಟು ಕಷ್ಟ ಬಂದರು ಕಣ್ಣು ಹೋದರೂ ಚಿಂತೆಯಿಲ್ಲ ಎಂಬುದಾಗಿ ಗುರುಗಳ ಬಗ್ಗೆ ಭಕ್ತಿಯಿಂದ ವರ್ತಿಸಿದ ಉಪಬಂದಿಯನ್ನು ಎಲ್ಲ ವೇದ ವಿದ್ಯೆ ಬರಲಿ ಎಂಬುದ ಪೂರ್ಣ ಅನುಗ್ರಹ ಮಾಡಿ ಗುರುಗಳ ಅನುಗ್ರಹದಿಂದ ದೊಡ್ಡ ವಿದ್ಯಾ ಪಾರಂಗತನಾಗಿ ವಿಶೇಷವಾದ ಭಗವದ್ ಅನುಗ್ರಹವನ್ನು ಪಡೆದ. ಇದು ಇಂಥ ಕಥೆ ನಮ್ಮ ಇವತ್ತಿನ ಕಾಲದಲ್ಲಿ ನಾವು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಆ ತರಹ ಗುರು ಭಕ್ತಿ ಆ ದೇವತೆಗಳ ಪರೀಕ್ಷೆಯಲ್ಲಿ ಗುರುಗಳವಾದ ಪರೀಕ್ಷೆಯಲ್ಲಿ ಕೂಡ ತೇರ್ಗಡೆಯಾಗಿ ಎಲ್ಲ ವಿದ್ಯೆಯನ್ನು ಪಡೆದ ಉಪಬನ್ನಿಯ ಕಥೆ. ಆರಣಿ ಮತ್ತು ಉಪಬನ್ನಿ ಇದೆರಡು ಕಥೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಶಿಷ್ಯರು ಗುರುಗಳಲ್ಲಿ ಯಾವ ರೀತಿ ಭಕ್ತಿ ಯಾವ ಅದಕ್ಕೋಸ್ಕರ ಎಂಥ ತ್ಯಾಗಕ್ಕೆ ಅವರು ಸಿದ್ಧರಾಗಬೇಕು ಎಂಬಂತಹ ದೊಡ್ಡ ಸಂದೇಶವನ್ನು ಹೇಳುವ ಎರಡು ಉಪಾಖ್ಯಾನಗಳನ್ನು ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ತಿಳಿಸಿದ್ದಾರೆ. ಇದು ಒಂದು ಘಟನೆ ಆಯಿತು. ಇವತ್ತು ನಮ್ಮ ಉಪನ್ಯಾಸ ಮುಕ್ತಾಯಗೊಳಿಸುವಾಗ ನಮ್ಮ ಚಾತುರ್ಮಾಸ್ಯದ ಪ್ರಾರಂಭದ ಘಟ್ಟದಲ್ಲಿ ಶ್ರೀರಾಮನ ಚರಿತ್ರೆಯನ್ನು ನಮ್ಮ ಹೇಳಿ ಅದರ ಮೂಲ ಮಹೋತ್ಸವ ಇವತ್ತು ನಡೀತಾ ಇದೆ. ರಾಮನ ಕೋಣ ಚಾತುರ್ಮಾಸ್ಯ ಕುರಿತಿದ್ದ ನಾಲ್ಕು ತಿಂಗಳು ಋಷಿಮುಖದಲ್ಲಿ ವಾಣಿ ಉದಯ ನಂತರ ಚಾತುರ್ಮಾಸ್ಯ ಕುಳಿತಿದ್ದ. ಚಾತುರ್ಮಾಸ್ಯ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಇವರಿಗೂ ಚಾತುರ್ಮಾಸ್ಯ ವ್ರತ ಇದೆ. ರಾಮನದನ್ನು ತೋರಿಸಿಕೊಟ್ಟು ಆಮೇಲೆ ಚಾತುರ್ಮಾಸ್ಯ ಮುಗಿದ ಮೇಲೆ ರಾಮನ ವಿರುದ್ಧವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾನೆ ಅಂತ ಶ್ರೀರಾಮನ ಚರಿತ್ರೆ. ಮಹಾಭಾರತದಲ್ಲಿ ರಾಮಾಯಣ ಚರಿತ್ರೆ ಉಂಟು. ಮಹಾಭಾರತದಲ್ಲಿ ಇಲ್ಲದಿದ್ದಿಲ್ಲವೇ ಇಲ್ಲ. ಉಕ್ತಾ ರಾಮಕಥಾಕ್ಷಿಪನ್ ಅದನ್ನು ಮಹಾಭಾರತದ ಪ್ರವಚನದ ಅಂಗವಾಗಿ ರಾಮಾಯಣ ಪ್ರವಚನವು ಕೂಡ ನಡೆದಿದೆ. ರಾಮಾಯಣದಲ್ಲಿ ಇಲ್ಲದೇ ಇದ್ದ ಅನೇಕ ಸಂಗತಿಗಳು ಕೂಡ ವೇದವ್ಯಾಸ ದೇವರ ಮಹಾಭಾರತದ ರಾಮಕಥೆಯಲ್ಲಿದೆ. ಒಂದು ಘಟನೆ ಪ್ರಾರಂಭದಲ್ಲಿ ರಾಮನ ಕುಂಭಕರ್ಣ ವಿಭೀಷಣ ಮೂರು ಕೂಡ ತಪಸ್ಸು ಮಾಡಿದರು ಬ್ರಹ್ಮದೇವರಿಗೆ. ರಾವಣನ ಉದ್ದೇಶ ಕುಂಭಕರ್ಣನ ಉದ್ದೇಶ ಅಮರತ್ವ ಪಡೆಯಬೇಕು, ಮರಣವೇ ಬರಬಾರದು ಎಂಬುದಕ್ಕೋಸ್ಕರ ಅವರು ತಪಸ್ಸು ಮಾಡಿದರು. ರಾವಣನಿಗೆ ಕುಂಭಕರ್ಣನಿಗೆ ಬ್ರಹ್ಮದೇವರು ಪ್ರತ್ಯಕ್ಷವಾದರು ಮರ ಕೇಳುವಂತ. ರಾವಣ ಕೇಳಿದ, ನನಗೆ ದೇವತೆಗಳಿಂದ ಗಂಧರ್ವರು ರಾಕ್ಷಸರು ಯಾರೂ ಮರಣ ಬರಬಾರದು, ಮನುಷ್ಯರನ್ನು ಲೆಕ್ಕಕ್ಕೆ ಸೇರಿಸಿಕೊಳ್ಳಿಲ್ಲ, ದೇವತೆಗಳಿಂದೆಲ್ಲ ಅವನಿಗೆ ದೈತ್ಯರು ದೇವತೆಗಳು ಯಾರಿಂದೂ ಮರಣ ಬರಬಾರದು ಎಂಬುದಾಗಿ ಹೊರ ಕೇಳಿದ. ಕೇಳಿದವರು ಬಂತು ಅವನಿಗೆ ಅಮರತ್ವ ಬರಲಿಲ್ಲ. ಹೊರ ಕೇಳಿದ ಅಮರರಾಗಬೇಕು ಮರಣ ಬರಬಾರದು ಅಂತ ದೊಡ್ಡ ಹೊರ ಕೇಳಿದ. ದೇವತೆಗಳು ದೈತ್ಯರು ಮಹಾಬಲಿಷ್ಠರು ಅವರಿಂದ ಮರಣ ಬರಬಾರದು ಅಂತ ಹೊರ ಕೇಳಿದ. ಹೊರ ಬಂತು, ಉದ್ದೇಶ ನೆರವೇರಲಿಲ್ಲ. ಭಗವಂತ ಮನುಷ್ಯ ಅವತಾರದಲ್ಲಿ ಅವನ ಸಂಹಾರ ಮಾಡಿದ. ಅವನು ಹೊರ ಕೇಳಿದರು ಹೊರ ದೊರಕಿದರು ಅವನ ಉದ್ದೇಶ ಮರಣ ಬರಬಾರದು, ಅದು ಆಗಲೇ ಇಲ್ಲ. ಕುಂಭಕರ್ಣ ಅವನು ಮರಣ ಬರಬಾರದು ಎಂಬ ಅಭಿಪ್ರಾಯದಲ್ಲಿ ಕೇಳಿದ. ಅದು ಕೇಳುವಾಗ ಅಮರ ಆಗಬೇಕು ಅಂತ ಹೇಳುವ ಬದಲು ಮತ್ತೇನು ಕೇಳಿಬಿಟ್ಟ, ನಿದ್ದೆ ಒಳ್ಳೆಯ ನಿದ್ದೆ ಬರಬೇಕು ಅಂತ. ಅವನಿಗೆ ಮರ ದೊರಕಿತು, ಮರಣ ಬಂತೇ ಬಂತು ಕುಂಭಕರ್ಣನಿಗೆ, ಅಮರತ್ತು ಬರಲಿಲ್ಲ. ಇಬ್ಬರು ಕೂಡ ಮರಣ ಬರಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಬ್ರಹ್ಮದೇವನಿಗೆ ತಪಸ್ಸು ಮಾಡಿದರೆ ವರ ದೊರಕಿತು, ಉದ್ದೇಶವಾದ ಅಮರತ್ವ ಬರಲೇ ಇಲ್ಲ. ವಿಭೀಷಣನ ಬಳಿಗೂ ಬ್ರಹ್ಮದೇವರು ಬಂದರು. ನೀನು ಮರ ಕೇಳು ಅಂತ ವಿಭೀಷಣ ಕೇಳಿದ. ಮತ್ತೇನನ್ನೂ ಕೇಳುವುದಿಲ್ಲ. ಭಗವಂತನಲ್ಲಿ ಭಕ್ತಿ, ಧರ್ಮನಿಷ್ಠೆ ಇದು ತಪ್ಪಬಾರದು. ಇಡೀ ಜೀವನದಲ್ಲಿ ನನ್ನ ಧರ್ಮ ಬಿಡಬಾರದು. ಭಗವಂತನಲ್ಲಿ ಭಕ್ತಿ ಬೆಳೆಯಬೇಕು, ವಿಷ್ಣುವಿನಲ್ಲಿ ಭಕ್ತಿ ಬೆಳೆಯಬೇಕು. ಇದನ್ನು ಕೇಳಿದ ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯಿತು. ಹೇಳ್ತಾರೆ ಅವರಿಬ್ಬರು ಅಮರತ್ವ ಕೇಳಿದರು, ಅಪೇಕ್ಷೆ ಬಿಟ್ಟು ಅದುವರೆಗೆ ದೊರಕಿದರೂ ದೊರೆಯಲಿಲ್ಲ. ನೀನು ಏನು ಅಪೇಕ್ಷೆ ಮಾಡಿದೆ ಭಗವದ್ಭಕ್ತಿಯನ್ನು ಮಾತ್ರ ಕೇಳಿದೆ. ನೀನು ಚಿರಂಜೀವಿಯಾಗು, ಮರಣ ಬರದೇ ಬೇಡ ಅಂತ. ಮರಣ ಬರಬಾರದು ಅಂತ ಕೇಳಿದ ಅಪೇಕ್ಷೆ ಪಟ್ಟ ರಾವಣ ಕುಂಭಕರ್ಣನಿಗೆ ವರ ದೊರಕಿದರೂ ಅಮರತ್ತು ಬರಲಿಲ್ಲ. ಅದರ ಅಪೇಕ್ಷೆಯನ್ನು ಮಾಡಿದೆ, ಕೇವಲ ಭಗವದ್ಭಕ್ತಿಯನ್ನು ನಿಸ್ವಾರ್ಥ ಭಕ್ತಿಯನ್ನು ಬೇಡಿದ ಬೇಡ ಶಿವನಿಗೆ ತನ್ನಷ್ಟಕ್ಕೇನೆ ಅಮರತ್ವ ಬಂತು. ಚಿರಂಜೀವಿಯಾದ ಅನೇಕ ಚಿರಂಜೀವಿಗಳಲ್ಲಿ ಯಶ್ವರ ಒಬ್ಬ ಬ್ರಹ್ಮದೇವರು ಹೊರ ಕೊಟ್ಟರು. ಇದರಿಂದ ನಾವು ಸ್ವಾರ್ಥದ ಅಪೇಕ್ಷಿಸಿಕೊಂಡು ಹೋದರೆ ಫಲ ದೊರಕಬಹುದು, ಆದರೆ ಆ ಫಲ ಶಾಶ್ವತವಲ್ಲ. ಸ್ವಾರ್ಥ ಬಿಟ್ಟು ನಿಷ್ಕಾಮನೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ ಯಶ್ವರನ ಬಳಿಗೆ ತನ್ನಷ್ಟಕ್ಕೇ ಅವನ ಅಪೇಕ್ಷೆ ಪಡೆದೇ ಇದ್ದ ಅಮರತ್ವ ತಾನಾಗಿಯೇ ಬಂತು. ಅದು ಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆ ಸಿಗಲಿಲ್ಲ. ಅದರ ಅಪೇಕ್ಷೆಯಿಂದಲೇ ನಿಸ್ವಾರ್ಥವಾದ ಭಗವದ್ಭಕ್ತಿಯಿಂದ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದ ಯಶ್ವರನಿಗೆ ತಾನಾಗೇ ಅದು ದೊರಕಿತು. ಒಬ್ಬರಿಂದ ದೃಷ್ಟಾಂತ ಕೊಟ್ಟರು, ನೆರವನ್ನು ಮುಟ್ಟಬೇಕು ಅಂತ ಓಡಿದರೆ ನೆರಳು ಕೈಗೆ ಸಿಗ್ತದ? ಎಷ್ಟು ಓಡ್ತಾವೋ ನೆರಳು ಅಷ್ಟೇ ದೂರ ಓಡುತ್ತದೆ, ಕೈಗೆ ಸಿಗುವುದೇ ಇಲ್ಲ. ಅದರ ಅಪೇಕ್ಷೆ ಬಿಟ್ಟು ಸೂರ್ಯನ ಕಡೆಗೆ ಓಡಿದರೆ ನೆರಳು ತನ್ನಷ್ಟಕ್ಕೇ ಬೆಲ್ಲ ಹಿಂದೆ ಓಡಿಕೊಂಡು ಬರ್ತದೆ. ಹಾಗೆ ಕಾಲಿನ ಹಿಂದೆ ಹೋದರೆ ನೆರಳಿನ ಹಿಂದೆ ಹೋದಂತೆ ಸಿಗುವುದೇ ಇಲ್ಲ. ಅದನ್ನು ಬಿಟ್ಟು ಭಗವಂತನ ಸೂರ್ಯನ ಕಡೆಗೆ ಓಡಿದಂತೆ ಭಗವಂತನಿಗೆ ಓಡಿದರೆ ಆ ಎಲ್ಲ ಕಾಮನೆ ತನ್ನಷ್ಟಕ್ಕೇ ನಮ್ಮ ಬೆಲ್ಲ ಹಿಂದೆ ಓಡಿಕೊಂಡು ಬರ್ತದೆ. ಇದು ವಿಭೀಷಣ. ಇದು ಪ್ರಾರಂಭದಲ್ಲಿ ಅನ್ನಿ ಮಹಾಭಾರತದ ರಾಮಾಯಣದ ಪ್ರಾರಂಭದಲ್ಲಿ ಮೂರು ಮಂದಿ ತಪಸ್ಸು ಮಾಡಿದ್ದು, ಅವರಿಗೆ ದೊರಕಿದ ವರದ ಸ್ವಾರಸ್ಯ ಅದನ್ನು ವೇದವ್ಯಾಸದೇವರು ಮಹಾಭಾರತದಲ್ಲಿ ವಿವರಿಸಿದ್ದಾರೆ. ಅಂತ ರಾಮಾಯಣ ಶ್ರೀರಾಮ ಹೇಳಿದಂತೆ ಭಗವಂತ ಪರಶುರಾಮ ಏಳು ಸಲ ಸೋತಂತೆ ನಟಿಸಿದರು. ಒಂದು ಭೀಷ್ಮನ ಮುಂದೆ ಸೋತಿಲ್ಲ, ಭೀಷ್ಮನೇ ಸೋತಿದ್ದು, ಆದರೆ ಸೋತಂತೆ ನಟಿಸಿದರು. ಯಾಕೆ? ತನ್ನ ಪ್ರತಿಜ್ಞೆ, ಅಮ್ಮಗೆ ಪ್ರತಿಜ್ಞೆ ಮಾಡಿದರು, ಭೀಷ್ಮನು ನೀನು ಮರಿಸುವಂತೆ ಮಾಡ್ತೇನೆ ಅಂತ. ತನ್ನ ಪ್ರತಿಜ್ಞೆ ಹೋದರೂ ತಿಂತಿಲ್ಲ, ತನ್ನ ಭಕ್ತರ ಪ್ರತಿಜ್ಞೆ ಹೋಗಬಾರದು. ಇನ್ನು ಭೀಷ್ಮನಿಗೆ ಭಗವಂತ ಎರಡು ಅವತಾರ, ಕೃಷ್ಣ ಅವತಾರದಲ್ಲಿಯೂ ತನ್ನ ಪರಶುರಾಮ ಅವತಾರದಲ್ಲಿಯೂ ಭೀಷ್ಮನಿಗೆ ತನ್ನ ಪ್ರತಿಜ್ಞೆ ಖುಷಿಯಾದರೂ ಚಿಂತೆಯಿಲ್ಲ, ತನ್ನ ಭಕ್ತನ ಪ್ರತಿಜ್ಞೆ ಪಾಲನೆಯಾಗ. ಅದಕ್ಕೋಸ್ಕರ ತಾನು ಗೆದ್ದರೂ ಸೋದವನಂತೆ ನಟಿಸಿ ಭೀಷ್ಮಾಚಾರ್ಯರಿಗೆ ತಾನು ವಿವಾಹ ಆಗುವುದಿಲ್ಲ, ಬ್ರಹ್ಮಚಾರಿಯೇ ಇರ್ತೇನೆ ಎಂಬ ಪ್ರತಿಜ್ಞೆ ನೀಡುವಂತೆ ಮಾಡಿದರು. ಅದಕ್ಕೋಸ್ಕರ ತಾನು ಸೋತಂತೆ ನಟಿಸಿ ನಿಜವಾಗಿ ಸೋತಿಲ್ಲ, ಪರಶುರಾಮನೇ ವಿಶ್ವಾಚಾರ್ಯ ಸೋಲಿಸಿತು, ಆದರೂ ನಟಿಸಿ ಅವನ ಪ್ರತಿಜ್ಞೆಯನ್ನು ಉಳಿಸಿತು. ಭಕ್ತನ ಮೇಲೆ ಕರುಣೆ, ಈ ಒಂದು ದುಷ್ಟರ ದಮನ ಆಗಬೇಕು. ಅದಕ್ಕೋಸ್ಕರ ರಾಮ ಪರಶುರಾಮನ ಯುದ್ಧದಲ್ಲಿ ಸರ್ವ ಅಜಿತವನ್ನು ಜಿತವದ್ದು ವ್ಯವಸ್ಥಿತ, ಸೋತಿಲ್ಲ, ಸೋತಂತೆ ನಟಿಸಿ ಆ ನಿತ್ಯ ಭಗವಂತ ಸೋತರೆ ಮಾತ್ರ ತನಗೆ ಮರಣ ಅಂತ. ಅದಕ್ಕೋಸ್ಕರ ಅವನಿಗೆ ಆ ಮರಣ ಬರಲಿ, ಬ್ರಹ್ಮದೇವರ ಮರಣವೂ ಏರಿ ಅವನು ಮರಣವಾಗಲಿ ಎಂಬುದಾಗಿ ತಾನು ಸೋತಿಲ್ಲ, ಆದರೂ ಸೋತವನಂತೆ ನಟಿಸಿ ಆ ದುಷ್ಟ ವಿಗ್ರಹವನ್ನು ಪರಶುರಾಮ ದೇವರು ಮಾಡಿದರು. ಒಂದು ಭಕ್ತ ಅನುಗ್ರಹಕ್ಕೋಸ್ಕರ, ಕೃಷ್ಣಾವತಾರದಲ್ಲಿ ಹಾಗೆ ಭೀಷ್ಮನಿಗೆ ತಾನು ಶಸ್ತ್ರವನ್ನು ಧರಿಸುವುದಿಲ್ಲ, ಶಸ್ತ್ರಧಾರಣೆ ಕೃಷ್ಣನಿಂದ ಮಾಡಿಸ್ತೇನೆ. ಆ ಭೀಷ್ಮನ ಪ್ರತಿಜ್ಞೆಯನ್ನು ಉಳಿಸೋದಕ್ಕೋಸ್ಕರ ಭಗವಂತ ಎರಡು ಸಲ ಪರಶುರಾಮತಾವತಾರಲ್ಲಿಯೂ ಕೃಷ್ಣಾವತಾರದಲ್ಲಿ ಎರಡು ಸಲ ಕೂಡ ತಾನು ಸೋತನು ತನ್ನ ಪ್ರತಿಜ್ಞೆ ಹುಸಿಯಾದರೂ ಚಿಂತೆ ಇಲ್ಲ, ಭಕ್ತನ ಪ್ರತಿಜ್ಞೆ ಪರಿಪಾಲನೆ ಆಗಬೇಕು ಎಂಬುದನ್ನು ಭೀಷ್ಮನ ಮೇಲೆ ಪರಶುರಾಮ ಮತ್ತು ಕೃಷ್ಣ ಎರಡು ರೂಪದಿಂದಲೂ ಕೂಡ ದೊಡ್ಡ ಅನುಗ್ರಹ ಭಗವಂತ ಮಾಡಿದರೆ ಆ ಪರಶುರಾಮ ಭಗವಂತ ತಾನೇ ತನ್ನಿಂದಲೇ ತಾನು ಸೋತವನಂತೆ ನಟಿಸಿ ದುಷ್ಟರ ಸಂಹಾರವನ್ನು ಮಾಡುವಂಥ ಒಂದು ದುಷ್ಟ ನಿಗ್ರಹದ ಕಾರ್ಯ. ಇದು ಪರಮಾತ್ಮ ಪರಶುರಾಮ ಮತ್ತು ರಾಮಾವತಾರ ಇಬ್ಬರಿಗೂ ಯಾವುದೇ ಥರದ ಭೇದ ಇಲ್ಲ, ಆದರೆ ಇದೊಂದು ಥರದ ನಾಟಕವಾಡಿ ಆ ಮೂಲಕ ದುಷ್ಟ ನಿಗ್ರಹ ಅದನ್ನು ಬ್ರಹ್ಮದೇವರಿಗೆ ಅನುಗ್ರಹ, ಬ್ರಹ್ಮದೇವರ ವರ, ಬ್ರಹ್ಮದೇವರಲ್ಲ ವರ, ಅವರ ವರವನ್ನು ಉಳಿಸಬೇಕು, ಅದು ಕೂಡ ಭಕ್ತ ಅನುಗ್ರಹ. ಇಲ್ಲಿ ಭೀಷ್ಮದೇವರ ಅನುಗ್ರಹ, ಅಲ್ಲಿ ಬ್ರಹ್ಮದೇವರಿಗೆ ಅನುಗ್ರಹ. ಅದಕ್ಕೋಸ್ಕರ ಎಂಥ ಒಂದು ಮಹಿಮೆ ಕಾರಣ್ಯ ಅದನ್ನು ಭಗವಂತ ತೋರಿಸಿದ್ದಾನೆ ಎಂಬುದು ರಾಮಾಯಣದ ಈ ಘಟನೆಯಿಂದ ನಾವು ಅರ್ಥ ಮಾಡಬೇಕಾಗಿದೆ. ಅಂತ ರಾಮಾಯಣ ಪ್ರವಚನ ನಮ್ಮ ಚಾತುರ್ಮಾಸ್ಯದ ಪ್ರಾರಂಭದಲ್ಲಿ ಆ ರಾಮಾಯಣ ಪ್ರವಚನವನ್ನು ನಮ್ಮ ಪ್ರಮಂಜನಾಚಾರ್ಯರು ಇಲ್ಲಿ ನಡೆಸಿ ರಾಮನ ಒಂದು ಅವತಾರ ಪರಿಶ್ರಮಿತ ಬೆಳೆಯಬೇಕು. ಹಾಗಾದರೆ ಮಾತ್ರ ಈ ದೇಶದಲ್ಲಿ ರಾಮರಾಜ್ಯ. ಆಗ ಒಬ್ಬನೇ ರಾಮನಿದ್ದ, ಒಬ್ಬನೇ ರಾಮ ರಾಜ, ರಾಮರಾಜ್ಯ ಆಯಿತು. ಈಗ ಪ್ರಜಾರಾಜ್ಯ, ಈಗ ಒಬ್ಬ ರಾಜ ಇಲ್ಲ, ಒಬ್ಬ ರಾಜ ಇದ್ದ ರಾಮ, ಅವನ ಆಳ್ವಿಕೆಯಿಂದ ಇಡೀ ದೇಶ ರಾಮರಾಜ್ಯವಾಯಿತು. ಈಗ ರಾಮರಾಜ್ಯ ಆಗಬೇಕಾಗಿದ್ದರೆ ಇದು ಪ್ರಜಾರಾಜ್ಯ, ಎಲ್ಲ ಪ್ರಜೆಗಳು ರಾಮರಂತೆ ಇರಬೇಕು, ಎಲ್ಲ ಮೂರು ರಾಮನ ನೆಲೆಸಬೇಕು. ಹಾಗಾದರೆ ಮಾತ್ರ ಈ ಪ್ರಜಾರಾಜ್ಯ ರಾಮರಾಜ್ಯ ಆಗಬೇಕಾಗಿದ್ದರೆ ಪ್ರಜೆಗಳು ರಾಮನಂತೆ ಇರಬೇಕು. ಅದಕ್ಕೋಸ್ಕರ ಪ್ರಜೆಗಳಲ್ಲಿ ಆ ರಾಮನ ಚಾರಿತ್ರ್ಯ, ಅವರ ಭಕ್ತಿಯ ಒಂದು ಪ್ರವಚನ ನಡೆದಾಗ ಮಾತ್ರ ದೇಶ ಉತ್ತಮ ರಾಜ್ಯವಾಗಲಿಕ್ಕೆ ಸಾಧ್ಯ. ಚಾತುರ್ಮಾಸದ ಪ್ರಾರಂಭದಲ್ಲಿ ಶ್ರೀರಾಮನ ಚರಿತ್ರೆಯನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ನೀಡಿದ್ದಾರೆ. ಶ್ರೀರಾಮನ ಅನುಗ್ರಹ ಕೂಡ ಪಾತ್ರರಾಗಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ ನಾಳೆ ಮೂರು ದಿವಸ ಪ್ರವಚನ ಆಗಿದೆ. ನಾಳೆ ಒಂದು ದಿವಸ ನಮ್ಮ ಪ್ರವಚನ ಇಲ್ಲ, ನಾಡಿದ್ದು ಪ್ರವಚನ, ಬೇರೆ ಬಹಳ ದೂರದಲ್ಲಿ ಪ್ರವಚನ ಆಗುವುದರಿಂದ ಎಷ್ಟು ದಿವಸ ಅನುಕೂಲವಾಗ್ತದೋ ಅಷ್ಟು ದಿವಸ ಈ ಮಹಾಭಾರತ ಪ್ರವಚನ ನಡೆಯುತ್ತಿದೆ. ಮಧ್ಯಾಹ್ನದಲ್ಲಿ ಅದಕ್ಕೆ ಸ್ವಲ್ಪ ಲೋಪ ಆಗಬಹುದು, ನಾಳೆ ನಮ್ಮ ಪ್ರವಚನ ಇಲ್ಲ. ನಾಡಿದ್ದು ಐದೂವರೆ ಗಂಟೆಗೆ ತತ್ವ ಎರಡನೇ ಪಾಠ ಸರಿ, ಅದು ಮುಗಿದ ಮೇಲೆ ಪ್ರವಚನ. ಅದು ಕೆಲವು ದಿವಸ ಮೊದಲು ಮಾಡಬಹುದು, ಆರೋಗ್ಯ ಕೆಲವು ದಿವಸ ಕೊನೆಗೆ ಮಾಡಬಹುದು. ನಮ್ಮ ಬೇರೆ ಥರದ ಕಾರ್ಯಕ್ರಮ ನೋಡಿಕೊಂಡು ಆದಷ್ಟು ಈ ವೇದಿಕೆಯಲ್ಲಿ ಮಹಾಭಾರತ ಪ್ರವಚನ ಚಾತುರ್ಮಾಸ್ಯ ಕಾಲದಲ್ಲಿ ಎಷ್ಟು ದಿವಸ ಸಾಧ್ಯವಾಗ್ತದೋ ಅಷ್ಟು ದಿವಸ ಮಾಡ್ತೇವೆ. ನಾಳೆ ಸತ್ಯನಾರಾಯಣ ಅವರದ್ದು ಪ್ರವಚನ ಇದೆ, ನಾಳೆ ಪಾಂಡ್ಯ ಮೆದುಗೆಯಿಂದ ತತ್ವನಿರ್ಣಯ ಪಾಠ ಪ್ರಾರಂಭದಲ್ಲಿ, ಆಮೇಲೆ ಪ್ರವಚನ ಕಾರ್ಯಕ್ರಮ ಪ್ರತಿದಿನ ನಡೆಯಲಿದೆ. ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಅಪೇಕ್ಷಿಸುತ್ತೇವೆ.
ಚಾತುರ್ಮಾಸ ಕಾಲದಲ್ಲಿ ಮದುವೆ ಮುಂಜಿ ಮಂಗಳ ಕಾರ್ಯಗಳು ಯಾವುದೂ ಇಲ್ಲ ಅಂತ ಎಲ್ಲ ಬೇಜಾರಲ್ಲಿರ್ತಾರೆ. ಅದಕ್ಕೆ ಪ್ರಭಂಜನಾಚಾರ್ಯರು ಹೊಸ ವೇದಿಕೆಯಲ್ಲಿ ಇದನ್ನು ಕಲ್ಯಾಣ ಮಂಟಪ ಅಂತ ಇಟ್ಟುಕೊಂಡು ಇಲ್ಲಿ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ಈ ಸಂದರ್ಭದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಪ್ರವಚನ ನಡೆಯುತ್ತಾ ಇರುವಾಗ ಗಮನಿಸಿರಬಹುದು, ರಾಮ ಧನುಸ್ಸನ್ನ ಮುರುದ ಅನ್ನೋಲ್ಲಿ ತನ್ನ ನಿಶಬ್ದ ಇತ್ತು. ಮದುವೆ ನಡೀತಾ ಇದೆ ಅಂತನ್ನುವಾಗ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಮಂಗಳ ವಾದ್ಯ ನಡೀಲಿಕ್ಕೆ ಶುರುವಾಯಿತು. ಅದು ಮುಗಿಯಿತು, ಪರಶುರಾಮದೇವರು ಬಂದರು ಅಂತನ್ನುವಾಗ ಮತ್ತೆ ಮಂಗಳವಾದ್ಯ ನಿಂತು ಹೋಯಿತು. ಹಾಗಾಗಿ ಈ ಸೀತಾರಾಮರ ಕಲ್ಯಾಣ ಮಹೋತ್ಸವ ಏನು ಪ್ರಭಂಜನಾಚಾರ್ಯ ನಡೆಸಿಕೊಟ್ಟಿದ್ದಾರೆ ಅದು ಲಕ್ಷ್ಮೀದೇವಿಯ ಚಿತ್ತಕ್ಕೂ ಕೂಡ ಬಂದಿದೆ ಅನ್ನೋದು ಸಾಕ್ಷಿ. ಅದು ಪೂಜ್ಯ ಪ್ರಭಂಜನಾಚಾರ್ಯರಿಗೆ ಶ್ರೀಪಾದಂಗಳವರು ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಪೂಜ್ಯ ಶ್ರೀಪಾದರಿಗಾಗಲೇ ತಿಳಿಸಿದ ಹಾಗೆ ನಾಡಿನಿಂದ ಇದೇ ವೇದಿಕೆಯಲ್ಲಿ ಸರಿಯಾಗಿ 5:30 ಗಂಟೆಗೆ ತತ್ವನಿರ್ಣಯ ಪ್ರವಚನ ಶ್ರೀಪಾದಂಗಳವರು ಪಾಠವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ನಾಡಿದ್ದಿಂದ ಬಿದಿಗೆಯಿಂದ ತತ್ವನಿರ್ಣಯ ಪಾಠವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಪ್ರತಿ ದಿವಸ ಶ್ರೀಮನ್ ನ್ಯಾಯಸುಧಾ ಪ್ರವಚನವನ್ನು ಮಾಡ್ತಾ ಇರುವಂತಹ ಶ್ರೀಪಾದಂಗಳವರು ಅನುಸುಧಾ ಅಂತ ಪ್ರಸಿದ್ಧವಾಗಿರುವಂತಹ ತತ್ವನಿರ್ಣಯವನ್ನು ಮಾಡ್ತಾ ಅನೇಕ ಶಾಸ್ತ್ರೀಯ ಗಹನವಾದ ವಿಚಾರಗಳನ್ನು ಸರಳವಾಗಿ ತಿಳಿಸುವರಿದ್ದಾರೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಸತ್ಯವತಿ ಎನ್ನುವರು ಬಂದು ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಅವರಿಗೆ
ನಾಳೆ ಇದೇ ವೇದಿಕೆಯಲ್ಲಿ ವಿದ್ಯಾಪೀಠದ ಪ್ರಾಂಶುಪಾಲರಾದ